Yeah, Pop. Vani. Haraya Pajakanishta Haraya Pura Vairini Bhavaya Bhavate Vyat Shivaya Sirasa Namaha Umeshadya Suravoham Ide Cheto Himaninaha Yuyam Sarve Prakuruta Manome Madhva Pavadu Sri Madhva Kalpa Vrichastu Jayariyaha Kamaduk Sprutaha Chintamanistu Vyasariyaha Munitraya Mutahrutam வாதிராஜகுருன் வந்தே ரகுத்தமகுருன் ததா ராகவேந்திரான் ததா சர்வான் சத்குருன் பிரணதோஸ்மிஹம் ஸ்ரீ குருப்யோ நம ஹரி அத்யுத்ரிக்த விதோஷ சத்சுக மகா ஜானைக தானப்பிரபா சர்வ பிராபவ சக்தி போக பல சத்சாராத்ம திவ்யாக்ருதிம் சிருஷ்டிஸ்தான நிரோத நித்ய நியதி ஜானப்பிரகாஷாவிருதி ஸ்வாந்தா மோட்ச விமோட்சதம் ஹரிமஜம் நித்யம் சதோபாஸ்மஹே. ஸ்ரீமதாச்சாரியரு ಈ ರೀತಿಯಾದ ಮಂಗಲ ಶ್ಲೋಕದಿಂದ ಛಾಂದೋಗ್ಯ ಉಪನಿಷತ್ತಿಗೆ ಭಾಷ್ಯವನ್ನು ರಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಅತ್ಯುದ್ರಿಕ್ತ ವಿದೋಷ ಸತ್ಸುಖ ಮಹಾಜ್ಞಾನೈಕ ತಾನಪ್ರಭಾ ಸರ್ವ ಪ್ರಾಭವ ಶಕ್ತಿ ಭೋಗ ಬಲ ಸತ್ಸಾರಾತ್ಮ ದಿವ್ಯಾಕೃತಿ ಅದಿಷ್ಟು ಒನ್ವರ್ ಆಚಾರ ದೊಡ್ಡ ಪದ ಸಮಾನ ಉಪಯೋಗಿಸೋದಿಲ್ಲ, ಅಲ್ಲಲ್ಲಿ ಉಪಯೋಗಿಸಿ ತೋರಿಸ್ತಾರೆ. ಎಷ್ಟಿದೆ ದೇವರಲ್ಲಿ ಗುಣಗಳು ಅಂದರೆ ನಾವು ಬರೀ ಜ್ಞಾನಾನಂದ ಇತ್ಯಾದಿ ಕೇಳಿರುತ್ತೇವೆ. ಅತ್ಯುದ್ರಿಕ್ತ ವಿದೋಷ ಸತ್ಸುಖ ಮಹಾಜ್ಞಾನೈಕ ತಾನಪ್ರಭಾ ಸರ್ವ ಪ್ರಾಭವ ಶಕ್ತಿ ಭೋಗ ಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿ ಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶ ಆವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಸೃಷ್ಟಿ ಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶ ಆವೃತಿ ಧ್ವಾಂತ ಅಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೆ. ಇಷ್ಟನ್ನು ಕೊಡತಕ್ಕಂಥ ಪರಮಾತ್ಮನಿಗೆ ನಮಸ್ಕಾರ ಅಂತ ತಿಳಿಸಿದರು. ಉಪಾಸನೆ ಮಾಡ್ತೇವೆ. ಈ ಉಪನಿಷತ್ತು ಸಾಮವೇದದ ಉಪನಿಷತ್ತು. ಇದಕ್ಕೆ ಋಷಿ ಮುನಿ ದೇವತೆ ಎಲ್ಲ ಹೇಳ್ತಾರೆ. ಹಯಗ್ರೀವ ಮುಖೋದ್ಗೀರ್ಣ ಗೀರ್ಭಿ ದೇವಿ ರಮಾಪತಿಂ ಅಸ್ತುವದ್ ವಿಸ್ತೃತ ಗುಣಂ ಭೋಗಿ ಪ್ರಸ್ತರ ಶಾಯಿನಂ. ಈ ಚಾಂದೋಗ್ಯ ಮಂತ್ರ ಸ್ವತಃ ಹಯಗ್ರೀವ ನಾಮಕ ಪರಮಾತ್ಮನೇ ಋಷಿ. ಇದಕ್ಕೆ ದೇವತೆಯೂ ತಾನೇ, ತಾನೇ ಋಷಿ, ತಾನೇ ದೇವತೆ. ಋಷಿಪತಿ ರೂಪದ ಶ್ರೀಹರಿ ದೇವತೆ, ಹಯಗ್ರೀವ ರೂಪದ ಶ್ರೀಹರಿ ಮಂತ್ರದ್ರಷ್ಟಾರ ರೂಪ. ಜೊತೆಗೆ ರಮಾದೇವಿ ಸ್ತೋತ್ರ ಮಾಡ್ತಾರೆ, ರಮಾದೇವಿನೂ ಋಷಿನೇ. ಇಬ್ಬರು ಋಷಿಗಳು, ಹಯಗ್ರೀವ ದೇವರ ಋಷಿಗಳು, ರಮಾದೇವಿನೂ ಋಷಿ. ಲಕ್ಷ್ಮೀಪತಿ ಪ್ರತಿಪಾದ್ಯ ರೂಪ. ಅಸ್ತುವದ್ ವಿಸ್ತೃತ ಗುಣಂ ಭೋಗಿ ಪ್ರಸ್ತರ ಶಾಯಿನಂ. ಭೋಗಿ ಪ್ರಸ್ತರ ಶಾಯಿನಂ, ಶೇಷಶಾಯಿಯಾದಂಥ ಲಕ್ಷ್ಮೀಪತಿಯಾದ ತನ್ನನ್ನು ಪರಮಾತ್ಮ ಲೋಕದೃಷ್ಟಿಯಿಂದ ಸ್ತೋತ್ರ ಮಾಡಿಕೊಂಡ. ಜೊತೆಗೆ ಮಹಾಲಕ್ಷ್ಮೀ ದೇವಿ ಸ್ತೋತ್ರ ಮಾಡುತ್ತಿದ್ದಾರೆ. ಈಗ ಉಪನಿಷತ್ತಿನ ಶಾಂತಿ ಮಂತ್ರ. ಆಪ್ಯಾಯಂತು ಮಮಾಂಗಾನಿ ವಾಕ್ ಪ್ರಾಣಶ್ಚಕ್ಷುಃ ಶ್ರೋತ್ರ ಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮ ಉಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾ ಮಾ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತು ಅನಿರಾಕರಣಮೇವ ಅಸ್ತು ಅನಿರಾಕರಣಂ ಮೇ ಅಸ್ತು ತದಾತ್ಮನಿ ನಿರತೆಯ ಉಪನಿಷತ್ಸು ಧರ್ಮಾಃ ತೇ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಓಮಿತ್ತೇತದಕ್ಷರ ಮುದ್ಗೀತಂ ಉಪಾಸೀತ ಓಮಿತಿ ಉದ್ಗಾಯತಿ ತಸ್ಯ ಉಪವ್ಯಾಖ್ಯಾನಂ. ಓಂಕಾರದಿಂದ ಪ್ರಾರಂಭ. ದೇವರನ್ನು ಏನಂತ ಆರಾಧನೆ ಮಾಡಬೇಕು? ಓಮಿತಿ ಏತದಕ್ಷರಂ ಉದ್ಗೀತಂ ಉಪಾಸೀತ. ಅಕ್ಷರನಾಮಕನಾದ ಉದ್ಗೀತನಾದ ನಾಮಕನಾದ ಪರಮಾತ್ಮನನ್ನು ಓಂ ಅಂತ ಆರಾಧನೆ ಮಾಡಬೇಕು. ಉಳಿದೆಲ್ಲ ಕೂಡ ಇದರ ಉಪವ್ಯಾಖ್ಯಾನ. ಓಂಕಾರದ ಅರ್ಥವೇ ಉಳಿದ ಎಲ್ಲ ಶಾಸ್ತ್ರ ಕೂಡ. ಏಷಾ ಭೂತಾನಾಂ ಪೃಥಿವೀರಸ. ಎಲ್ಲ ರಸ ಅಂದರೆ ಸಾರ. ಏಷಾಂ ಭೂತಾನಾಂ ಪೃಥಿವೀರಸ. ಎಲ್ಲ ಪ್ರಾಣಿಗಳಿಗೆ ಪೃಥಿವಿ ಸಾರ. ಪೃಥಿವಿಯ ಆಪಃ, ಪೃಥಿವಿಗೆ ಆಪಃ ನೀರು. ರಸ ಆಮೇಲೆ ಆಪೋ ರಸ ಸೇರಿಸ್ಕೋಬೇಕು ಸಾರ ಅಂತ. ಅಪಾಂ ಔಷಧಯ ರಸ, ನೀರಿಗೆ ಔಷಧಿಗಳು ರಸ. ಅನಂತರ ಪುರುಷೋ ರಸ, ಔಷಧಿ ಪುರುಷ ರಸ. ಪುರುಷಸ್ಯ ವಾಗ್ರಸ, ಪುರುಷನಿಗೆ ವಾಕ್ ಸಾರ. ವಾಚ ಋಗ್ರಸ, ವಾಕ್ಗಳಿಗೆ ಋಕ್ ರಸ. ರುಚ ಸಾಮ, ಋಕ್ಕಿಗೆ ಸಾಮರಸ. ಸಾಮ್ನ ಉದ್ಗೀತ ರಸ, ಸಾಮಕ್ಕೆ ಉದ್ಗೀತವೇ ರಸ. ಆ ಉದ್ಗೀತ ಯಾರು ಅಂದರೆ ಸಯೇಷ ರಸಾನಾಂ ರಸತಮಃ. ಈತನ ಯಾರ ರಸ ಅಂತ ಕೇಳಬೇಡಿ, ಎಲ್ಲ ರಸಗಳು ಇವನೇ ರಸ. ಪರಮಃ ಪರಾರ್ಧ್ಯೋ ಅಷ್ಟಮೋ ಯ ಉದ್ಗೀತ, ಈತ ಅಷ್ಟಮ ಎಲ್ಲಿಂದ ಶುರುವಾಯಿತು? ಭೂತ, ಪೃಥಿವಿ, ಆಪಹ, ಆಮೇಲೆ ಓಷಧಯ, ಪುರುಷ, ವಾಕ್, ರುಕ್, ಆಮೇಲೆ ಸಾಮ, ಉದ್ಗೀತ, ಆಮೇಲೆ ರಸ. ಇದರಲ್ಲಿ ಬಿಂದು ಬಿಟ್ಬಿಡಬೇಕು. ಪೃಥಿವಿಯಿಂದ ಪ್ರಾರಂಭ ಮಾಡಿದರೆ ಉಳಿಯೋದೆಲ್ಲಿಗೆ? ಪುರುಷನವರೆಗೂ ಬರುತ್ತೆ. ಪುರುಷನೇ ಸಾಮ, ಆತನೇ ಉದ್ಗೀತ. ಆತನ ಮೇಲೆ ಯಾರೂ ಇಲ್ಲ, ಆತನ ಮೇಲೆ ಯಾರೂ ಇಲ್ಲ. ಈ ಎಷ್ಟನೇವನು ಅಂದರೆ ಎಂಟನೆಯವನು. ಎಂಟನೆಯವನು ಇವನ ಮೇಲೆ ಯಾರೂ ಇಲ್ಲ ಅಂತ ಹೇಳಿಬಿಟ್ಟು, ಅದಕ್ಕೆ ಎಂಟನೆಯವನೊಬ್ಬೋದಕ್ಕೆ ಲಕ್ಷ್ಮೀಕಾಂತ ಸಮಂತ ತೋಭಿಕಲಯನ್ ನೈವೇಶಿ ತುಸ್ತೇ ಸಮಂ ಪಶ್ಯಾಮಿ ಉತ್ತಮ ವಸ್ತು ಅಪಾಸ್ ದೂರತೋ ಅಪಾಸ್ತಂ ರಸ ಯಹ ಅಷ್ಟಮ. ದೇವರನ್ನು ಅಷ್ಟಮ ರಸ ಅಂತ ಕರೆದಿದ್ದಾರೆ. ಅದಕ್ಕೊಂದರ್ಥ ಏನು ಗೊತ್ತಿತ್ತು? ಒಂದರ್ಥ ಏನು? ಇರೋದೇ ಆರು ರಸ, ಏಳನೇ ರಸನೇ ಇಲ್ಲ, ಎಂಟನೇ ರಸ ಎಲ್ಲಿಂದ ಬರುತ್ತೆ ಅಂತ ಪ್ರಶ್ನೆ. ಇದಕ್ಕೆ ಇನ್ನೊಂದು ಅರ್ಥ ಏನು ಅಂದರೆ, ಪರಮಾತ್ಮ ಅಷ್ಟಮ ರಸ. ಈ ಅಷ್ಟಮ ರಸ ಏಯ್ತ್ ಪ್ಲೇಸಲ್ಲಿ ಇದ್ದಾರೆ, ಅದರಲ್ಲಿ ಇನ್ನೊಂದು ಪ್ಲೇಸ್ ಇಲ್ಲೇ ಇಲ್ಲ. ಇನ್ನೊಂದು ಅರ್ಥ ಮಾಡಿಕೊಂಡು ಅಷ್ಟಮ ರಸ ಅಂತ ಇಲ್ಲಿ ಉಪಯೋಗಿಸಿರೋ ಪದ ಇದೆ. ಆಚಾರ್ಯ ನಖಸ್ತುತಿ ಎರಡಕ್ಕೂ ಅರ್ಥ ಸಂಗ್ರಹ ಮಾಡಿರತಕ್ಕಂತಹ ಅಪೂರ್ವವಾದ ಪದವನ್ನು ಉಪಯೋಗಿಸ್ತಾ ಇದೆ. ಕಥಮಾ, ಕಥಮರ್ಕ, ಕಥಮ ರುಕ್, ತಮತ್, ಕಥಮತ್ ಸಾಮ, ಕಥಮಃ, ಕಥಮಃ ಉದ್ಗೀತ ಇತಿ ವಿವೃಷ್ಟಂ ಭವತಿ. ವಾಗೇವ ಋಕ್ ಪ್ರಾಣ ಸಾಮ ಓಮಿತ್ತೇತದಕ್ಷರ ಉದ್ಗೀತ. ದೇವರನ್ನು ಏನಂತ ಆರಾಧನೆ ಮಾಡಬೇಕು? ಓಮಿತಿ ಏತದಕ್ಷರ ಉದ್ಗೀತ ವಾಸೀತ. ಮುಂದೆ ಓಮಿತಿ ನಾಮಕಂ ಅಕ್ಷರಂ ಸರ್ವಸನ್ನಿಹಿತತ್ವಾದೇತತ್. ದೇವರಿಗೆ ಓಂ ಅಂತ ಹೆಸರು, ಏತತ್ ಅಂತ ಹೆಸರು ದೇವರಿಗೆ. ಏತತ್ ಅಂತ ಯಾತ ಕರೀತಾರೆ? ಸರ್ವಸನ್ನಿಹಿತತ್ವ, ಸರ್ವತ್ರ ಸನ್ನಿಹಿತತ್ವ, ಎಲ್ಲ ಕಡೆ ದೇವರು ಇರೋದ್ರಿಂದ ಏನು ಏನಂತ ಕರೀತಾರೆ? ಏತತ್, ಇದು 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 ಅಂತ ಕರೀತಾರೆ. ಈ ಒಂದು ಕಡೆ ಇಲ್ಲದೆ ಹೋದ ಆಕಾಶನ ಎಲ್ಲ ಕಡೆ ಇದು ಅಂತಲೇ ಹೇಳೋದು. ಅಲ್ಲಿ ಆಕಾಶ ಅಂದರೆ ಇದು, ಎದುರು ಯಾವಾಗಲೂ ಇರತಕ್ಕಂಥದ್ದು. ದೇವರು ಸರ್ವತ್ರ ವ್ಯಾಪ್ತನಾದ್ದರಿಂದ ಅವನನ್ನು ಏತತ್ ಅಂತ ಕರೀತಾರೆ. ಓಂ ಅಂದ್ರೆ ಅವನೇ, ಏತತ್ ಅಂದ್ರೆ ಅವನೇ, ಉದ್ಗೀತ ಅಂದ್ರೆ ಅವನೇ. ಉದ್ಗೀತ ಅಂತ ಯಾವುದು ಕರೀತಾರೆ ದೇವರನ್ನು? ಉದ್ಗೀತ, ಉತ್ಗೀತ, ಉಚ್ಚತ್ವಾತ್ ಗೀತತ್ವಾತ್ ಸರ್ವಸ್ಥಾನತ್ವಾಚ ಉದ್ಗೀತಂ ಭಗವಂತ ಉಪಾಸೀತ. ಉಚ್ಚನಾದ್ರಿಂದ ಉ, ಸರ್ವತ್ರ ಸ್ತುತ್ಯನಾದ್ರಿಂದ ಅವನು ಗಿ, ಸರ್ವತ್ರ ಇರೋದರಿಂದ ಅವನು ಏನಂತ ಕರೀತಾರೆ? ಥ, ಉದ್ಗೀತ. ದೇವರಿಗೆ ಉದ್ಗೀತ ಅಂತ ಕರೀತಾರೆ. ಉತ್ಕೃಷ್ಟನಾಗಿದ್ದಾನೆ, ಉತ್ಕೃಷ್ಟ ಅಂತ ಸ್ತುತ್ಯನಾಗಿದ್ದಾನೆ ಮತ್ತು ಸರ್ವತ್ರ ವ್ಯಾಪಿಸಿದ್ದಾನೆ. ಅದನ್ನು ದೇವರನ್ನು ಉದ್ಗೀತ ಅಂತ ಉಪಾಸನೆ ಮಾಡಬೇಕು ಅಂತ ಹೇಳಿದರು. ಉದ್ಗೀತ ಅಂತ ಉಪಾಸನೆ ಮಾಡಿದ್ರೆ ಸರ್ವತ್ರ ದೇವರು ಅತ್ಯಂತ ಪರಿಪೂರ್ಣನಾಗಿಯೇ ಇದ್ದಾನೆ ತಿಳ್ಕೊಳ್ಳೋದೆ ಉದ್ಗೀತೋಪಾಸನೆ. ಉಕ್ತಂಚ ಮಹಾಸಂಹಿತಾಯಾಮ್, ಇದಕ್ಕೆಲ್ಲ ಏನು ಆಧಾರ ಅಂತ ಹೇಳ್ತಾರೆ. ಹಯಗ್ರೀವೋದ್ಗೀತ ವಾಕ್ಯೈ ರಮಾದೇವಿ ರಮಾಪತಿಂ ಓಮಿತಿ ಏತನ್ ಮುಖೈ ದೇವಂ ವಸ್ತುವತ್ ಸಾಮವೇದಗೈ. ಹಯಗ್ರೀವ ದೇವರ ಮುಖದಿಂದ ಬಂದಂತಹ ಈ ಮಾತುಗಳಿಂದ ರಮಾದೇವಿ ರಮಾಪತಿ, ಅದಕ್ಕೆ ಲಕ್ಷ್ಮೀಪತಿ, ಇದಕ್ಕೆ ದೇವತೆ. ಓಮಿತಿ ಏತನ್ ಮುಖೈ ದೇವಂ ವಸ್ತುವತ್ ಸಾಮವೇದಗೈ, ಸಾಮವೇದದ ಓಮಿತ್ತೇತತ್ ಇತ್ಯಾದಿ ವಾಕ್ಯಗಳಿಂದ ಸ್ತೋತ್ರವನ್ನು ಮಾಡಿದರು. ಅಂದರೆ ಮಹಾಲಕ್ಷ್ಮಿ ಮಾಡಿದ ನಾರಾಯಣ ಸ್ತುತಿ, ಛಾಂದೋಗ್ಯೋಪನಿಷತ್ತು ಮಹಾಲಕ್ಷ್ಮಿ ಮಾಡಿದ ನಾರಾಯಣ ಸ್ತುತಿ. ಆದ್ದರಿಂದ ಬಹಳ ಅಪೂರ್ವವಾದ ಅನೇಕ ವಿಷಯಗಳನ್ನು ಹೇಳತಕ್ಕಂಥ ಅರ್ಥವು ತಿಳಿಸ್ತಾ ಇದೆ. ಓಂ ನಾಮಾನ ಉಪಾಸೀತ ತದರ್ಥ ಗುಣಪೂರ್ವಕಂ ಓ ತತ್ವಾತ್ ಅವನಾತ್ ಮಾನಾತ್ ಅಧಿಕೋಚ್ಚತ್ವ ಕಾರಣಾತ್ ಆನಂದ ದ್ವಜಸಶ್ಚೈವ ಭರಣಾತ್ ಭರಣಾತ್ ಓಂ ಉದಾಹೃತ ಇತಿ ಸಮನ್ವಯೇ. ಓಂ ಶಬ್ದಕ್ಕೆ ಎಷ್ಟು ಅರ್ಥ ಹೇಳ್ತಾರೆ ಆಚಾರ್ಯ? ಓಂಕಾರದ ಅರ್ಥ ಓ ತತ್ವಾತ್ ಅವನಾತ್ ಮಾನಾತ್ ಅಧಿಕೋಚ್ಚತ್ವ ಕಾರಣಾತ್ ಆನಂದಾತ್ ಓಜಸ ಭರಣಾತ್ ಓಂ ಉದಾಹೃತ. ಇಷ್ಟೆಲ್ಲ ಓಂಕಾರದ ಅರ್ಥಗಳು ಅಂತ ಹೇಳ್ತಾರೆ ಆಚಾರ್ಯ. ಅನೇಕ ಕಡೆ ಓಂಕಾರದ ಅರ್ಥವನ್ನು ಹೇಳ್ತಾರೆ, ಅವನು ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಅದೆಲ್ಲ ಸೇರಿಸಿಬಿಟ್ಟಾಗ ಓಂಕಾರದ ಒಟ್ಟರ್ಥ ಏನಂತ ಗೊತ್ತಾಗುತ್ತೆ. ಒಟ್ಟು ಅಧಿಕ ಉಚ್ಚ, ಅತ್ಯಂತ ಉನ್ನತನಾದವನು, ಸರ್ವೋತ್ಕೃಷ್ಟನಾದವನು, ಆನಂದಪೂರ್ಣನಾದವನು, ಸರ್ವ ಸಾಮರ್ಥ್ಯಪೂರ್ಣನಾದವನು, ಸರ್ವವನ್ನು ಭರಣ ಮಾಡುವವನು. ಅದಕ್ಕೆ ಆಚಾರ್ಯ ಏನು ಮಾಡಿಬಿಟ್ರು, ಅರ್ಥ ಬರಲಿ ಅಂತಾನೆ, ಅತ್ಯುದ್ಯುಕ್ತ ವಿದೋಷ ಸತ್ಸುಕ ಮಹಾಜ್ಞಾನೈಕತಾನ ಪ್ರಭಾ ಸರ್ವ ಪ್ರಾಭವ ಶಕ್ತಿ ಭೋಗ ಬಲ ಸತ್ಸಾರಾತ್ಮ ದಿವ್ಯಾಕೃತಿ. ಓಂಕಾರದ ಅರ್ಥ ಅದಿಷ್ಟು ಕೂಡ ದಿವ್ಯವಾದ ಆಕೃತಿ ಹೊಂದಿದ್ದಾನೆ. ಆದ್ದರಿಂದ ಪರಮಾತ್ಮ ನಿರಾಕಾರನಲ್ಲ, ಆಕಾರ ಹೊಂದಿದ್ದಾನೆ. ಎಂಥ ದಿವ್ಯಾಕೃತಿ ಆದ್ದರಿಂದಾಗಿನೆ ದೇವರಿಗೆ ಆಕಾರ ಇದೆ, ನಮ್ಮಂಥ ಆಕಾರ ಇಲ್ಲ, ಅಪ್ರಾಕೃತ ಆಕಾರ ಇದೆ. ಓತಮಸ್ಮಿನ್ ಜಗತ್ ಸರ್ವಂ ಅತ್ಯುಚ್ಚಾಖಿಲೈರ್ ಗುಣೈ. ಅವನೇನಾಗಿದ್ದಾನೆ? ಅತ್ಯುಚ್ಚ ಅಖಿಲೈರ್ ಗುಣೈ ಇತಿ ಓಮಿತಿ ಸದೋಪಾಸ್ಯ ಸೋ ಅಕ್ಷರ ಪುರುಷೋತ್ತಮ. ಎಲ್ಲ ಜಗತ್ತು ಇವನನ್ನು ಆಧರಿಸಿರೋದ್ರಿಂದ ಅವನಿಗೆ ಓಂ ಅಂತ ಕರೀತಾರೆ. ಉಚ್ಚತ್ವ ಗೀಯಮಾನತ್ವ ಸ್ಥಾನಾದ್ ಉದ್ಗೀತ ಉಚ್ಯತೆ ಓಮಿತ್ತೇನಂ ಸಮುದ್ದಿಶ್ಯ ಉಹಿ ಉದ್ಗಾತ ಗಾಯತಿ ಸ್ಫುಟಂ. ಇಂಥ ಪರಮಾತ್ಮನನ್ನೇ ಎಲ್ಲರೂ ಕೂಡ ಓಂ ಅಂತ ಈತನ್ನು ಆಧರಿಸಿ ಮಾತಾಡ್ತಾ ಇದ್ದಾರೆ. ಬ್ರಹ್ಮಾದ್ಯ ಮರುಸಂಜ್ಞಾಯೇ ವರ್ಣತ್ವೇನೋದಿತಾಶ್ರುತೌ ಇತ್ಯಾದಿ ಹೇಳ್ತಾ ಇನ್ನು ಮುಖ್ಯವಾಗಿ ಇಲ್ಲಿ ದೇವರನ್ನ ಪರಾರ್ಜ ಪರ ಪುರುಷ ಅಂತ ಕರೆದು ತತಃ ದೇವರನ್ನ ಸಾಮಾಂತ್ಯ ಅಂತ ಕರೀತಾರೆ ಅಂದರೆ ಕೊನೆಗೆ ಹೇಳ್ತಾರೆ ಸಮತ್ವಾತ್ ಸರ್ವಭೂತೇಶು ಸಾಮ ಸಾಮ್ನಾಂತ್ಯ ದೇವತಾ ಸಾಮ ಸರ್ವ ಸಮತ್ವಾತ್ ಸರ್ವ ಪರಮಾತ್ಮ ಎಲ್ಲ ಕಡೆಯೂ ಸಮವಾಗಿರೋದ್ರಿಂದ ವಿದ್ಯಾಮನೀಯ ಸಂಪನ್ನೆ ಬ್ರಾಹ್ಮಣಿ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೇಜ ಪಂಡಿತಾ ಸಮದರ್ಶಿನ ಅದಕ್ಕೆ ದೇವರನ್ನ ಏನಂತ ಕರೀತಾರೆ ಸಾಮ ಅಂತ ಕರೀತಾರೆ ಪೃಥಿವಿ ಸರ್ವಭೂತೇಭ್ಯ ಸದಾ ಸರ್ವಗುಣ ಇರುವರ ಅಷ್ಟಕ್ಕೆ ಅರ್ಥ ಹೇಳಿದ್ರು ಮೊದಲು ಪೃಥಿವಿ ರಸ ಸಾರೋ ವರಶ್ಚೇತಿ ಶಬ್ದ ಏಕಾರ್ಥವಾಚಕಾ ರಸ ಅಂದರೆ ಸಾರ ಅಂದರೆ ವರ ಅಂದರೆ ಮೂರು ಕೂಡ ಪರ್ಯಾಯ ಪದಗಳು ಏಕಾರ್ಥವಾಚಕ ಅಂದರೆ ಸಿನಾನಿಯಮ್ಸ್ ಅಂತ ಅರ್ಥ ಪೃಥಿವ್ಯ ವರುಣ ಶ್ರೇಷ್ಠ ಪೃಥಿವಿಗೆ ರಸ ಅಂದರೆ ಏನು ಪೃಥಿವಿಗಿಂತ ಶ್ರೇಷ್ಠ ಯಾರು ಅಂತ ಅರ್ಥ ಪೃಥಿವಿಗಿಂತ ಶ್ರೇಷ್ಠ ಯಾರು ಅಂದರೆ ವರುಣ ಶ್ರೇಷ್ಠ ತಸ್ಮಾತ್ ಔಷಧಿ ದೇವತಾ ಸೋಮಃ ಅದಕ್ಕಿಂತ ಔಷಧಿ ಶ್ರೇಷ್ಠ ಅಂದರೆ ಯಾವುದು ಔಷಧಯ ಸಂಭವಂತಿ ಬರಬೇಕಾದ್ರೆ ಸೋಮೋಭೂತ್ವ ಪುಷ್ಣಾಭಿಚೌಷಧಿ ಸರ್ವಾಹ ಸೋಮೋಭೂತ್ವ ರಸಾತ್ಮಕ ಅದಕ್ಕೆ ಔಷಧಿ ಸೋಮ ಚಂದ್ರ ಅಂತ ಅರ್ಥ ಸೋಮಃ ತಸ್ಮಾತ್ತು ಪುರುಷ ರುದ್ರ ಆಮೇಲೆ ಪುರುಷ ಶ್ರೇಷ್ಠ ಅಂತ ಹೇಳಿದರೆ ರುದ್ರದೇವರು ಶ್ರೇಷ್ಠ ಅಂತ ಅರ್ಥ ರುದ್ರದೇವರಿಗೆ ಪುರುಷ ಅಂತ ಹೆಸರಿದೆ ಅಬದ್ಧನ್ ಪುರುಷಂ ಪಶು ಪುರುಷ ಸೂಕ್ತದೊಳಗೆ ಒಬ್ಬ ಪುರುಷ ನಾರಾಯಣ ಇನ್ನೊಬ್ಬ ಪುರುಷ ಬ್ರಹ್ಮದೇವರು ಮತ್ತೊಬ್ಬ ಪುರುಷ ರುದ್ರದೇವರು ಅದಕ್ಕೆ ಸಹಸ್ರಶೀರ್ಷ ಪುರುಷ ನಾರಾಯಣ ಅಬದ್ಧನ್ ಪುರುಷಂ ಪಶು ಕಟ್ಟಲ್ಪಟ್ಟ ಪುರುಷ ಯಾರು ಅಂದರೆ ರುದ್ರದೇವರು ಅದೇ ಪುರುಷ ಅಲ್ಲೇ ಬಂದಿದೆ ಅದಕ್ಕೋಸ್ಕರ ಪುರುಷೋ ರುದ್ರ ಯತ್ ಪೌಂಶ್ಯ ದೇವತಾ ಪುರುಷತ್ವಕ್ಕೆ ದೇವತೆ ಅವರು ತಸ್ಮಾತ್ ಸರಸ್ವತಿ ವಾಕ್ ಪುರುಷರಿಗಿಂತ ದೊಡ್ಡದು ಯಾವುದು ಅಂದರೆ ವಾಕ್ ವಾಕ್ ಅಂದರೆ ಸರಸ್ವತಿ ಶ್ರೇಷ್ಠ ಅಸ್ಯ ರುಕ್ಸ್ವರೂಪಿಣಿ ಅದ್ರ ಮೇಲೆ ಯಾರು ಶ್ರೇಷ್ಠ ಅಂದರೆ ಶೈವ ರುಕ್ ಶ್ರೇಷ್ಠ ರುಕ್ ಅವರೇ ಅದಕ್ಕೆ ಶೈವ ಶ್ರೇಷ್ಠ ತಥೋ ವಾಯು ವರಿಷ್ಠ ಸಾಮನಾಮಕ ಅನಂತರ ಸಾಮನಾಮಕರಾದವರು ವಾಯುದೇವರು ಅವ್ರ ಮೇಲೆ ಇರತಕ್ಕಂಥವ್ರು ಯಾರು ಅಂದರೆ ತತ ಶ್ರೇಷ್ಠತಮೋ ವಿಷ್ಣು ಅವರ ಮೇಲೆ ಸಾಕ್ಷಾತ್ ನಾರಾಯಣ ಇದ್ದಾನೆ ಶ್ರೇಷ್ಠ ಶ್ರೇಷ್ಠತಮಸ್ಸದ ಪರಾರ್ಧ್ಯ ಪರಾರ್ಧ್ಯ ಅಂದರೆ ಏನು ಶ್ರೇಷ್ಠರಲ್ಲಿ ಶ್ರೇಷ್ಠನಾದವನು ಪರಾರ್ಧ್ಯ ಶ್ರೇಷ್ಠ ಶ್ರೇಷ್ಠ ಶ್ರೇಷ್ಠತಮಾಚಾಪಿ ಪರಮಾತ್ ಪರಮೋ ವಿಭು ಪರಮ ಹೃದಿ ಇತ್ಯುತ್ವ ಇತತ್ವಾಚ್ಯ ಪರಾರ್ಧ್ಯ ಇತಿ ಕೀರ್ತಿತ ಇದೆ ಸಾರಧಿರ್ಣಯೇ ದೇವರನ್ನು ಪರಾರ್ಧ್ಯ ಅಂತ ಕರೀತಾರೆ ಯಾತಕ್ಕೆ ಶ್ರೇಷ್ಠಾತ್ ಶ್ರೇಷ್ಠತಮಾತ್ ಶ್ರೇಷ್ಠ ಶ್ರೇಷ್ಠರಿಗಿಂತ ಶ್ರೇಷ್ಠ ಅದೇ ರೀತಿ ಪರಮಾತ್ ಪರಮೋ ಬಿಹು ಪರಮರಿಗಿಂತ ಪರಮ ಪರಮ ರುಧಿ ಯುತತ್ವಾಚ್ಯ ರುಧಿ ಅಂದರೆ ವೃದ್ಧಿ ಪರಮ ಪೂರ್ಣತ್ವ ಹೊಂದಿರೋ ಅತ್ಯುದ್ರಿಕ್ತ ಪರಮ ರುಧಿ ಯುತತ್ವಾಚ್ಯ ಪರಾರ್ಧ್ಯ ಇತಿ ಕೀರ್ತಿತ ಇತಿ ಸಾರಧಿರ್ಣಯೇ ಅದಕ್ಕೆ ಅರ್ಥ ಏನು ಅಂದರೆ ಅತಿಶಯೇನ ಪರಮ ವೃದ್ಧಿ ಗುಣ ಪರಮಃ ಪರಾರ್ಧ್ಯ ಅತ್ಯಂತ ಅತಿಶಯವಾದಂತಹ ಪರಮವೃದ್ಧಿ ಅಂದರೆ ಪೂರ್ಣತ್ವ ಅಂತ ಅರ್ಥ ಪೂರ್ಣತ್ವ ಅನ್ನೋ ಗುಣ ಹೊಂದಿರೋದಕ್ಕೆ ದೇವರನ್ನು ಪರಾರ್ಧ್ಯ ಅಂತ ಕರೀತಾರೆ ಅದಕ್ಕೆಲ್ಲ ಅರ್ಥ ಹೇಳ್ತಾರೆ ಮತ್ತೆ ಪರಾರ್ಧ್ಯ ಅಂತ ಹೇಳಬೇಕಾದ್ರೆ ಉತ್ತಮೇಭ್ಯೋ ಅಪಿ ಅತಿ ಪರಮೋತ್ತಮೋತ್ತಮೋ ರಸಾನಾಂ ರಸತಮಃ ಪರಮಃ ಪರಾರ್ಧ್ಯ ರಸಾನಾಂ ರಸತಮಃ ರಸ ಅಂದರೆ ವರ ಶ್ರೇಷ್ಠ ಶ್ರೇಷ್ಠರಲ್ಲಿ ಶ್ರೇಷ್ಠತಮ ವರವರಾಯತೆ ಬರುತ್ತೆ ರಸಾನಾಂ ಸಕಾಶಾದಪಿ ಪರಮ ಪರಾರ್ಧ್ಯ ರಸತಮಃ ಇತ್ಯರ್ಥ ಪರ ಪ್ರಾಣಾದೀನಾಂ ಭೂತಾದಿಭ್ಯ ಶ್ರೇಷ್ಠತ್ವವತ್ ಅಶ್ಯ ಶ್ರೇಷ್ಠತ್ವಂ ನ ಭವತಿ ಇದು ಇಂಪಾರ್ಟೆಂಟ್ ಇದು ಮೇಲಿನವ್ರು ಕೆಳಗೆ ಮೇಲಿನವ್ರು ಕೆಳಗಿನಿಂದ ಶ್ರೇಷ್ಠ ಇದ್ದಾರೆ ಹೌದು ಆದರೆ ದೇವರು ಮಹಾಲಕ್ಷ್ಮಿಗಿಂತ ಶ್ರೇಷ್ಠ ಇದ್ದಾನಲ್ಲ ಅಂಥ ಡಿಸ್ಟೆಂಟ್ ಇಟ್ಕೊಂಡು ಯಾರು ಶ್ರೇಷ್ಠರಲ್ಲ ಅತಿ ಶ್ರೇಷ್ಠ ಅದಕ್ಕಾಗಿ ಪರಾರ್ಧ್ಯ ಅಂತ ಕರೆದು ಪ್ರಾಣಾದೀನಾಂ ಭೂತಾದಿಭ್ಯ ಶ್ರೇಷ್ಠತ್ವವದಸ್ಯ ಶ್ರೇಷ್ಠತ್ವಂ ನ ಭವತಿ ಕಿಂತು ಮಹಾನ್ ವಿಶೇಷ ಇತಿ ಜ್ಞಾಪಯಿತುಂ ರಸಾನಾಂ ರಸತಮಃ ಇತ್ಯಾದಿ ಬಹು ವಿಶೇಷಣಂ ಬರೀ ರಸತಮ ಅಂದರೆ ಸಾಕಾಗ್ತಿತ್ತು ರಸಾನಾಂ ರಸತಮ ಅಂತ ಯಾತ ಕರಿಬೇಕು ಅಂದರೆ ಒತ್ತು ಕೊಡೋದಕ್ಕೋಸ್ಕರ ಕರೆದಿದ್ದಾರೆ ಭೂತೇಭ್ಯ ಪೃಥಿವ್ಯ ರಸತ್ವಂ ತೇಭ್ಯೋ ವರುಣಸ್ಯ ರಸತರತ್ವಂ ಸೋಮಸ್ಯ ರಸತಮತ್ವಂ ರಸ ರಸತರ ರಸತಮ ಮೂರಾಯಿತು ರುದ್ರಸ್ಯ ಪರಮರಸತಮತ್ವಂ ಒಂದೊಂದು ಸೇರಿಸ್ತಾ ಹೋಗ್ಬೇಕು ಅದಕ್ಕೆ ಆಮೇಲೆ ವಾಚ ಪರಮರುದ್ಧ ರಸತಮತ್ವಂ ಪ್ರಾಣಸ್ಯ ಪರಮಪರಾರ್ಧ ರಸತಮತ್ವಂ ಅಯಂತು ಭಗವಾನ್ ಪ್ರಾಣಾದಪಿ ಪರಮಪರಾರ್ಧ ರಸತಮ ಮಾತ್ರೋ ನ ಭವತಿ ಕಿಂತು ಪ್ರಾಣಸ್ಯಾಪಿ ರಸಭೂತಾಯಃ ರಮಾಯಃ ಅಪಿ ಪರಮಪರಾರ್ಧ ರಸತಮಃ ಅಸ್ಮಾದಪಿ ಅತಿಶಯೇನ ಪರಮಿತಿ ಅಸಂಖ್ಯ ಅಸಂಖ್ಯಾ ರುಚಿ ನಿರ್ಣಯತಾನೆ ಪರಮಾತ್ಮ ಸಂಖ್ಯೆ ಅಗೋಚರಣಾದ್ರಿಂದಾಗಿನೆ ಪರಾರ್ಧೇನ ಜ್ಞೇಯಂ ಹಿ ಪರಾರ್ಧ್ಯಂ ಎಷ್ಟು ಸೂಪರ್ ಲೈಟಿವ್ ಹಾಕಬೇಕು ಮಚ್ ಮೋರ್ ಮೋಸ್ಟ್ ಮುಗಿದೋಯ್ತು ಇನ್ನು ಸೇರ್ತಾ ಹೋಗಿ ಮೋಸ್ಟ್ 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 ಹೇಳ್ತಾ ಹೋಗ್ಬೇಕಷ್ಟೇನೆ ದೇವರಿಗೆ ಅಷ್ಟು ಹೇಳಿಬಿಟ್ರೆ ಅವಾಗೇನಾಗುತ್ತೆ ಅನಂತ ಗುಣಪೂರ್ಣ ಅಂತ ಅರ್ಥ ಬರಬೇಕು ನಮಗೆ ಜಸ್ಟ್ ಗ್ರೇಟ್ ಅಂತ ಆಗಬಾರ್ದು ಅಥವಾ ಲಿಮಿಟೆಡ್ ಸೆನ್ಸಲ್ಲಿ ಗ್ರೇಟ್ ಅಂತ ಆಗಬಾರ್ದು ಅನ್ಲಿಮಿಟೆಡ್ ಸೆನ್ಸಲ್ಲಿ ಗ್ರೇಟ್ ಅಂತ ಆಗಬೇಕು ಅದಕ್ಕೋಸ್ಕರ ಉಪಯೋಗಿಸಿದ ಪದ ಯಾವುದು ಅಂದರೆ ಇದು ಇದನ್ನ ಹೇಳೋದಕ್ಕೆ ಅಷ್ಟಮ ಅಂತ ಕರೆದು ಅಷ್ಟಮ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಏನಾಗುತ್ತೆ ಇದು ಸೇರಿಸ್ಬೇಕು ಅಂತ ಅರ್ಥ ನಖಸ್ತುತಿ ಅಷ್ಟಮ ಸೇರಿಸ್ಬೇಕಾದ್ರೆ ಇಟ್ಟು ಸೇರಿಸ್ಬೇಕಾಗ ಆಗ ಅಷ್ಟಮ ಶಬ್ದಕ್ಕೆ ಅರ್ಥ ಬರುತ್ತೆ. ಆದರೆ ಇನ್ನೊಂದು ನಂಬರ್ ಇಲ್ಲ, ಆ ಸೂಪರ್ಲೇಟಿವ್ ಹಾಕಿ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ. ಅಸ್ಮಾದಪಿ ಅತಿಶಯನ ಪರಮಿತ್ಯ ಅಸಂಖ್ಯಾ ಗೋಚರತ್ವೇನ ಪರಾರ್ಧೇನ ಜ್ಞೇಯಮ್ಮಿ ಪರಾರ್ಧ್ಯಂ ಋಗ್ರೂಪಾಯಾಹ ವಾಚಃ ಪೃಥಕ್ ಪರತ್ವಾಂಗೀಕಾರೇಪಿ ಅಷ್ಟೆಲ್ಲ ಹೇಳ್ತಾರೆ. ಅದು ಹೇಳಿದ ನಾನು ಅದೊಂದೇ ಪೂರ್ತಿ ಇಳಿ ದಿವಸ ಆದರೂ ಮುಗಿಯೋದಿಲ್ಲ ಅಷ್ಟೇ. ದೇವಾಸುರಾಹ ವೈ ತತ್ರ ಒಂದು ದೊಡ್ಡ ಯುದ್ಧದ ಪ್ರಸಂಗ ಇದೆ. ದೇವಾಸುರಾಹ ವೈ ತತ್ರ ಸಮ್ಯೇತಿರೇ ಸಂಯುಗ ಅಂದರೆ ಯುದ್ಧ, ಯುದ್ಧಕ್ಕೆ ಶುರು ಮಾಡಿದೆ. ಉಭಯೇ ಪ್ರಜಾಪತ್ಯಾಹ ಇಬ್ಬರು ಯಾರು? ಬ್ರಹ್ಮದೇವರ ಮಕ್ಕಳೇ. ಬ್ರಹ್ಮದೇವರು ಸೃಷ್ಟಿ ಮಾಡಿದ ಎಲ್ಲರೂ ಯಾರು? ಬ್ರಹ್ಮದೇವ ಕಶ್ಯಪರ ಮಕ್ಕಳೇ, ದೈತ್ಯರು ಆದಿತ್ಯರು. ಆ ಥರ ಎಲ್ಲರೂ ಕೂಡ ಪ್ರಜಾಪತಿ ಶಬ್ದಕ್ಕೆ ಬ್ರಹ್ಮದೇವರು ಅಂತ ಅರ್ಥ, ಕಶ್ಯಪರು ಅಂತ ಅರ್ಥ. ತದ್ಧ ದೇವ ಉದ್ಗೀತಂ ಆಜಹ್ರುಹು ಅನೇನ ಏನಾಂ ಅಭವಿಷ್ಯಾಮ ಇತಿ ದೇಹ ನಾಶಿಕ್ಯಂ ಪ್ರಾಣಂ. ಆಗ ಅವರಿಗೆ ದೇವತೆಗಳು ಯೋಚನೆ ಮಾಡಿದರು, ನಾವೀಗ ದೇವರ ಉಪಾಸನೆ ಮಾಡಿ ಯುದ್ಧಕ್ಕೆ ಹೋಗೋಣ, ಎದ್ದು ಬಿಡ್ತೇವೆ ಅಂತ ಹೇಳಿ ದೇವರ ಆರಾಧನೆ ಶುರು ಮಾಡಿಬಿಟ್ರು. ದೇಹ ವೈ ನಾಶಿಕ್ಯಂ, ಇದು ಅರ್ಥ ಮಾಡ್ಕೋಬೇಕು. ಯಾವುದೇ ಒಂದು ಸಿಕ್ಕಾರಲ್ಲೇ ದೊಡ್ಡ ಉಚ್ಚಾವಚ ಏನ ಏನೇ ಕೆಲಸ ಮಾಡಬೇಕಾದ್ರೆ ಮತ್ತೇನು ಮಾಡಬೇಕು? ದೇವರನ್ನು ಆರಾಧನೆ ಮಾಡಬೇಕು. ಅದು ಕೊಲ್ಟ್ರು. ದೇಹ ನಾಶಿಕ್ಯಂ ಪ್ರಾಣ ಉದ್ಗೀತಂ ಉಪಾಸಾನ್ ಚಕ್ರಿದೆ. ಆಗ ನಾಶಿಕ್ಯಂ ಕ್ಲಿಯರ್ ಹೇಳಿಬಿಟ್ರಿ, ಗೊಂದಲನೇ ಇಲ್ಲ. ಪ್ರಾಣನನ್ನು ಪ್ರತೀಕ ಮಾಡಿಕೊಂಡ್ರು, ಪ್ರತೀಕ ಮಾಡಿದ್ರು, ಆರಾಧನೆ ಶುರು ಮಾಡಿದರು. ಆಗ ದೈತ್ಯರು ಬಂದು ಅಟ್ಯಾಕ್ ಮಾಡಿದರು ಅದನ್ನು. ಇವ್ರು ಹಾಕಿದ್ದ ಕೊಟ್ಟ ಪೂಜೆಯಲ್ಲಿ ಯಾರಿಗೆ ಹೋಯಿತು? ದೈತ್ಯರಿಗೆ ಹೋಗಿಬಿಡುತ್ತೆ. ಇಲ್ಲಿ ಪ್ರಾಣ ಅಂತ ಅಷ್ಟೇ ಉಪಯೋಗಿಸಿದ್ರೆ ಅಲ್ಲಿ ಬಂದಿತ್ತು, ತಲವಕಾರದಲ್ಲಿ ಏನಂತ ಬಂದುಬಿಟ್ಟಿತ್ತು, ಬರೀ ವಾಯು ಅಂತ ಬಂದಿತ್ತು. ಕನ್ಫ್ಯೂಷನ್ಗೆ ಅವಕಾಶ ಇತ್ತು, ಇಲ್ಲೇ ಇಲ್ಲ. ನಾಶಿಕ್ಯ ಪ್ರಾಣ ಅಂತ ಹೇಳಿದ್ರಿಂದ ಅಲ್ಲಿ ಬಂದಿರೋ ಪ್ರಾಣ ಕೂಡ ಯಾರು? ಯಾಕೆ ತತ್ವ ಸಮನ್ವಯ, ಅಲ್ಲಿ ಬಂದಿರೋ ಪ್ರಾಣ ಕೂಡ. ಯಾಕೆ ಸೋಲೋ ಪ್ರಾಣ ಅಂದರೆ ಯಾರಾಗಬೇಕಾತ? ಸೋಲೋ ಪ್ರಾಣ ಅಂದರೆ ಭೂತವಾಯಿ, ಮುಖ್ಯ ಪ್ರಾಣ ಅಲ್ಲ. ಮುಖ್ಯ ಪ್ರಾಣ ಜಯರೂಪಿ ಯಥೋಸೌ, ಎಂದು ಕೂಡ ಸೋಲಿಲ್ಲ ಅವರಿಗೆ. ದೇಹ ನಾಶಿಕ್ಯಂ ಪ್ರಾಣ ಉದ್ಗೀತಂ ಉಪಾಸಾನ್ ಚಕ್ರಿರೇ ತಮ್ಮ ಅಸುರಾಹ ಪಾಪನ ವಿವಿಧು. ಪಾಪನ ವಿವಿಧು ಅಂದರೆ ಕೆಡಿಸಿಬಿಟ್ರು ಆ ವಿಗ್ರಹ. ತಸ್ಮಾತ್ ತೇನ ಉಭಯಂ ಜಿಘ್ರತಿ ಸುರಭಿಚ ದುರ್ಗಂಧಿಚ ಪಾಪನ ಏಷ ವಿದ್ಧ. ಅದಕ್ಕೆ ಈ ನಾಶಿಕ್ಯ ವಾಯುವಿಗೆ ದುರ್ಗಂಧನೂ ಮುಟ್ಟುತ್ತೆ, ಸುಗಂಧನೂ ಮುಟ್ಟುತ್ತೆ. ಬರೀ ಸುಗಂಧ ತಗೊಳ್ಳೋ ಶಕ್ತಿ ಅದಕ್ಕಿಲ್ಲ. ದುರ್ಗಂಧನ ತಗೊಳ್ಳುತ್ತಂದ್ರೇನು? ಅಸುರಾವೇಶ ಬರೋದ್ರಿಂದ ದಾರಿ ತಪ್ಪಿ ಹೋಗುತ್ತೆ. ಆಮೇಲೆ ಏನು ಮಾಡಿದ್ರು? ಉಪಯೋಗ ಇಲ್ಲ ಅಂತ ಬಿಟ್ಟುಬಿಟ್ಟು ಅಸಹ ವಾಚಂ ಉದ್ಗೀತ ಉಪಾಸಾನ್ ಚಕ್ರಿರೆ ತಾಮ್ ಮಾಸುರಾಹ. ಆಗ ವಾಗ್ದೇವತೆಯನ್ನು ಆರಾಧನೆ ಮಾಡಿಕೊಂಡ್ರು. ಆಗ ತಕ್ಷಣ ಅದು ಬಂದರು, ಅದನ್ನು ಪಂಡಿಟ್ ಮಾಡಿಬಿಟ್ರು. ಅಸಹ ಶ್ರೋತ್ರ ಉದ್ಗೀತ ಉಪಾಸಾನ್ ಚಕ್ರಿರೆ, ಆಗ ಕಿವಿ ಅಭಿಮಾನಿ ದೇವತೆಯನ್ನು. ಇಲ್ಲಿ ಎಲ್ಲಿ ಶ್ರೋತ್ರ ಶ್ರೋತ್ರ ಪ್ರಾಣ ಅಂತ ಬರುತ್ತೋ ಅಭಿಮಾನಿ ದೇವತೆಗಳು ಅಂತ ಅರ್ಥ. ಉಳಿದವರು ಆ ಮಟ್ಟಕ್ಕೆ ಹೋಗೋದಿಲ್ಲ. ತದ್ಧಾಸುರಾಹ ಪಾಪನ ವಿವಿಧು ತಸ್ಮಾತ್ತೇನ ಉಭಯಂ ಶೃಣೋತಿ. ಅದು ಕಿವಿಗೆ ಕೆಟ್ಟದ್ದು ಬೀಳುತ್ತೆ, ಒಳ್ಳೆಯದು ಬೀಳುತ್ತೆ. ಅಸಹ ಮನ ಉದ್ಗೀತ ಉಪಾಸಾನ್ ಚಕ್ರಿರೆ, ಬರೀ ಮನಸ್ಸಿಗೆ ಹೋದರು. ಮನೋಹರ ರುದ್ರದೇವರು ಅವರನ್ನು ಮಾಡಿಕೊಂಡ್ರು, ಅದನ್ನು ಪರಿವರ್ತನೆ ಮಾಡಿದರು ಬಂದವರು. ಬೇಜಾರಿಟ್ಟೋಯ್ತು ಅವರಿಗೆ. ಅಥ ಏ ವಾಯಂ ಮುಖ್ಯ ಪ್ರಾಣ. ನೋಡಿ, ಅಲ್ಲಿ ನಾಶಿಕ್ಯ ಪ್ರಾಣ ಮುಖ್ಯ ಪ್ರಾಣ ಅಂತ ಕರೆದಿದ್ದ. ಮುಖ್ಯ ಪ್ರಾಣನ ಏನು ಮಾಡಿಕೊಂಡ್ರು? ಇದೇನು ಬೇರೆ ಮಾಡಾಗಿಲ್ಲ ಅವ್ರ ಅರ್ಥನ, ಅಲ್ಲಿ ಸ್ಪಷ್ಟ ಬಂದೋಯ್ತು. ಅದು ಮಾಡಿಕೊಂಡ್ರು. ತಮ್ಮ ಯಥಾಪ ಹಸರಿಗೆ ಏನು ಅಭ್ಯಾಸ ಆಗಿತ್ತು? ಕೊಟ್ಟ ತಕ್ಷಣ ಎತ್ಕೊಂಡೋದ ಅಭ್ಯಾಸ ಆಗಿತ್ತು. ಯಥಾ ಪ್ರಕಾರ ಬಂದರು, ಒಳಗೆ ಎಂಟರ್ ಆಗ್ಲಕ್ಕೆ ಹೋದರು. ತಕ್ಷಣ ಏನಾಯ್ತಂತೆ? ಆಸುರಾಹ ರುತ್ವಾ ವಿದಧ್ವಂಸುಹು. ಇಷ್ಟೊತ್ತು ಕೂಡ ಆ ಪ್ರತೀಕಾರ ಧ್ವಂಸ ಮಾಡ್ತಿದ್ರು, ಈಗ ತಾವೇ ಧ್ವಂಸ ಆಗಿಬಿಟ್ರು. ಅವರೇ ಪೀಸ್ ಪೀಸ್ ಆಗೋಗ್ಬಿಟ್ರು. ಅದಕ್ಕೆ ಅವ್ರು ಏನಂತ ಹೆಸರು ಆಯ್ತಂತೆ? ಆಖಣಂ ಮೃತ್ವಾ ವಿಧ್ವಂಸೇ ಏವಂ ಯಥಾ ಅಶ್ಮಾನಂ ಆಖಣಂ ಮೃತ್ವಾ ವಿಧ್ವಂಸತ ಏವಂ ಹವೈ ಸಹ ವಿಧ್ವಂಸತೆ ಏವಂ ವಿಧಿ ಪಾಪಂ ಕಾಮಯತೆ ಯಹ ಚ ಏನಂ ಅಭಿದಾಸತಿ ಸ ಏಷೋ ಅಶ್ಮಾ ಆಖಣ. ಅದಕ್ಕೆ ಆಖಣಾಶ್ವಸವ ಅಂತ ವಾಯುದೇವರಿಗೆ ಹೆಸರಾಯಿತು. ಆದ್ದರಿಂದಲೇ ಭಾರತೀಯರೋಡ ಮುಖ್ಯ ಪ್ರಾಣ ಅಂತರ್ಗತ ಯಾತಕ್ಕೆ ಅನ್ನಬೇಕು ಅಂದರೆ ಆ ರೀತಿ ಅಂದಾಗ ಮಾತ್ರ ಏನಾಗೋದಿಲ್ಲ, ಅದು ಹಸರವ್ರು ಮುಟ್ಲಕ್ಕಾಗೋದು. ಇಲ್ಲದವ್ರು ಏನು ಮಾಡ್ತಾರೆ? ತೊಗೊಂಡ್ಬಿಡ್ತಾರೆ. ಇವತ್ತು ಕವರ್ನಲ್ಲಿ ದುಡ್ಡಿಟ್ಟು ಕಳಿಸ್ಬಿಡಿ, ಏನಾಗುತ್ತೆ? ಯಾರು ಬೇಕಾದ್ರೆ ಎತ್ಕೋಬೋದು. ಅದು ಎಮ್ಮ ಮಾಡಿದಾಗ ಏನಾಗುತ್ತೆ? ತೊಗೊಳಕ್ಕಾಗೋದಿಲ್ಲ, ಗೊತ್ತಾಯ್ತಾ? ಬರೀ ಪೋಸ್ಟ್ಗೆ ಹಾಕಿ ಕವರ್ ಹಾಕಿ ತಗೋತಾರೆ. ರಿಜಿಸ್ಟರ್ ಪೋಸ್ಟ್ ಮಾಡಿದಾಗ ತೊಗೊಳಕ್ಕಾಗೋದಿಲ್ಲ. ಅದು ಬೈ ನೇಮ್ ಮಾಡಿದಾಗ ಇನ್ನೂ ಕಷ್ಟ ಆಗುತ್ತೆ. ಬೈ ಪ್ರಿನ್ಸಿಪಾಲ್ ಅಂತ ಹಾಕಿಬಿಡ್ಬೋದು, ಬೇರೆಯವ್ರು ತೊಗೊಳಕ್ಕೆ ಬರೋದಿಲ್ಲ. ಆದರೆ ನೇಮ್ ಹಾಕಿಬಿಟ್ಟಾಗ ಬರೀ ಇನ್ಚಾರ್ಜ್ ತೊಗೊಳಕ್ಕೆ ಬರಲ್ಲ, ಅವನೇ ತಗೋಬೇಕು. ಇದು ಅರ್ಥ ಮಾಡಿಕೊಂಡ್ರೆ ಅದೆಲ್ಲ ವಾಯುದೇವರು ಕೊಟ್ಟರೆ ಮಾತ್ರ ಏನಾಗುತ್ತೆ? ರಿಜಿಸ್ಟರ್ಡೇ ದೇವರಿಗೆ ಸೇರೋದು, ಇಲ್ಲದೆ ಹೋದ್ರೆ ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಏನು ಸೇರದೇ ಇರೋದು ಗ್ಯಾರಂಟಿ ಅಷ್ಟೇ ಹೊರತು ಗಂಟೆ ಸೇರದೆ. ಏವಂ ಅದು ಅರ್ಥದ ಯಾವುದು ಅಮೂಲ್ಯ ವಸ್ತು ಅದನ್ನು ಸುರಕ್ಷಿತ ಒಳಗೆ ಬರೋ ಮುಂದಕ್ಕೆ ಬನ್ನಿ ಸ್ವಲ್ಪ. ಯಾವುದು ಶ್ರೇಷ್ಠ ವಸ್ತು ಅದನ್ನು ಕೊಡೋ ಪದ್ಧತಿ ಸರಿ ಇರಬೇಕು. ಅದಕ್ಕೆ ಅಲ್ಲಿ ವೆಂಕಟೇಶ್ ಕಿರಣದೇ ಏನು ಬಂತು? ಶ್ರೇಷ್ಠ ವಸ್ತು ಯಾರೋದು ತೀರ್ಮಾನ ಆಯಿತು. ಶ್ರೇಷ್ಠ ವಸ್ತು ಯಾರು ಬಿಡ ಕೊಡೋ ಇಲ್ಲಿ ತೀರ್ಮಾನ ಆಗ್ಬೋದು. ಶ್ರೇಷ್ಠ ವಸ್ತು ನಾರಾಯಣ ಸರಿನೇ, ನಾರಾಯಣನಿಗೆ ಯಾಕೆ ಕೊಡಬೇಕೀಗ? ನಾರಾಯಣ ಯಾರೀಗ? ಒಬ್ಬ ತದವ್ಯಕ್ತ ಮಾಹಿ ಓಂ ಅವ್ಯಕ್ತ, ನಾವು ತ್ರೂ ಸಂಬಡಿನೇ ಕೊಡಬೇಕು, ಡೈರೆಕ್ಟ್ ಕೊಡೋಗಿಲ್ಲ ದೇವರಿಗೆ. ಅದಕ್ಕೆ ಯಾರನ್ನ ಆರಿಸ್ಕೋಬೇಕೀಗ? ಯಾರ ಕೈಯಲ್ಲಿ ಕೊಟ್ಟರೆ ಗ್ಯಾರಂಟಿ ದೇವರು ಬಿಟ್ಟಿರ್ತೋ ಅವರಿಗೆ, ಯಾರು ಹುಂಡಿಗೆ ಹಾಕಲಿ ಅಂತ ಕೊಡ್ತಾರೆ, ತಮ್ಮ ಜೋಬ್ಗೆ ಹಾಕ್ಬಿಡ್ತಾರೆ, ಹುಂಡಿಗೆ ಹೋಗೋದೇ ಇಲ್ಲ. ತಿರುಪತಿ ಕಳಿಸ್ಬಿಟ್ಟಾಗ ಹುಂಡಿಗೆ ಹಾಕಲಿ ಅಂತ ಕೊಟ್ಟರೆ ಅವೇ ಹಾಕೊಂಬಿಟ್ರೆ ಏನಾಯ್ತು ಅಲ್ಲಿಗೆ, ಎಷ್ಟೊತ್ತು ದೇವ್ರು ಕೇಳ್ತಾರಂತಾಗ ಈ ಕೊಟ್ಟಿದ್ದು ಬಂದಿಲ್ಲ ನನಗೆ ಅಂತ ಹೇಳ್ತಾರೆ. ಆ ಗಾಡಿದು ಸಪ್ಲೈ ಆಗೋದು ಅಂತ ಕೆಲವರು ಕಳಿಸಿದ್ರೆ ಬಂದಿಲ್ಲ ನನಗೆ ಅಂತ ಹೇಳಿದಾಗ ಮತ್ತೆ ಏನು ಮಾಡೋದು? ಅದರಿಂದ ವಾಯುದೇವ್ರ ಮೂಲಕ ಕಳಿಸಿದ್ರೆ ಮಾತ್ರ ಏನಾಗುತ್ತೆ, ಖಂಡಿತ ಮುಟ್ಟುತ್ತೆ. ವಾಯುದೇವರಿಗೆ ಆಕಾಶಾಸ್ತ್ರ ಸಮ ಅಂತ ಹೆಸರಾಯಿತು ತಿಳ್ಕೊಡ್ಬೇಕಿಲ್ಲ. ಅದರ ಆಚಾರ ಬರೀತಾರೆ ವಾಯು ಮುಖ್ಯ ಧಿಯ ಇತೀಚ, ಅದಕ್ಕೆ ಭಾಗವತ ಪುರಾಣದಲ್ಲಿ ಅಂತ ಹೇಳಿದ್ದಾರೆ. ವಾಯು ಮುಖ್ಯ ಧಿಯ, ವಾಯುದೇವರಲ್ಲಿ ಮುಖ್ಯ ಪ್ರತೀಕ ಧಿಯ, ಪರಮಾತ್ಮನ ಮುಖ್ಯ ಪ್ರತೀಕ ಅಂದರೆ ಅದಕ್ಕೆ ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದೃಕೋದರ, ಎಂದೂ ಧರ್ಮ ತಪ್ಪೋದಿಲ್ಲ ಅವರು. ಉಳಿದವರು ಟೆಂಪ್ಟ್ ಆಗ್ಬೋದು ಕೊನೆ ಪಕ್ಷ ಒಂದಲ್ಲ ಒಂದು ಸ್ಟೇಜಲ್ಲಿ, ಇವರೇನು ಮಾಡಿದ್ರು ಟೆಂಪ್ಟ್ ಆಗೋದಿಲ್ಲ. ಸೋಮಂ ಶ್ರೋತ್ರಾತ್ಮಕಂ, ಅದಕ್ಕೆಲ್ಲ ಅರ್ಥ ಬರೀತಾರೆ. ಮೊದಲು ನಾಸಿಕ್ಯ ಅಂದರೆ ವಾಯುಪುತ್ರ, ಸೋಮ ಅಂತ ಹೇಳಿದರೆ ಶ್ರೋತ್ರ ಅಂದರೆ ಸೋಮ, ಚಕ್ಷುಷ್ ಅಂದರೆ ಸೂರ್ಯ, ಮನಸ್ಸು ಅಂದರೆ ರುದ್ರದೇವರು. ಇದೆಲ್ಲದಕ್ಕೆ ಅರ್ಥ ಬರೋದು, ಎಷ್ಟೆಷ್ಟು ಉಪಾಸನೆ ಮಾಡಿದರೂ ಕೂಡ ಆ ಪ್ರತೀಕದಲ್ಲಿ ಹಾಕಿದ್ದು ಸರಿಯಾಗಿ ಮುಟ್ಲಿಲ್ಲ. ಚಿತ್ತಾತ್ಮಕಂಚ ಗರುಡಂ ಪಾಪೇನ ವಿವಿಸುಸುರಾನ್, ಗರುಡ ಶೇಷ ರುದ್ರರಲ್ಲೂ ಆವೇಶನೆ. ಕೊನೆಗೆ ಮುಖ್ಯವಾಯು ಯದಾ ದೇವಾಹ ಶರೀರಸ್ಥೇಚ ಸೂರ್ಯಗೆ ವಿಷ್ಣು ಉದ್ಗೀತ ನಾಮಾನಂ ತದಾತಂಚ ವಿದಧ್ವಂಸು ವಿದಧ್ವಸು. ಹಾಗೆ ಯಥಾ ಪ್ರಕಾರ ಬಂದರು, ಆಗ ಪುಡಿ ಪುಡಿ ಆಗೋದು. ಅದಕ್ಕೆ ಅವರಿಗೆ ಪ್ರಾಣಸ್ಯ ನಾಸುರಾವೇಶ ಆಕರ್ಣಾಸ್ತ್ರ ಸಮೋಹಿ ಸಹ, ಅವರಿಗೆ ಅವಸರಾವೇಶ ಇಲ್ಲ, ಆಕರ್ಣಾಸ್ತ್ರ ಸಮ ಅಂತ ಕರೀತಾರೆ. ಆ ಕಣ ಅಶ್ವ ಸಮ ಏನಾಗಂದ್ರ ಅರ್ಥ, ಆ ಕಣ ಅಶ್ವ ಸಮ, ಅಶ್ವ ಅಂದ್ರೆ ಕಲ್ಲು, ಆ ಕಣಗಳು ಅಂತ ಹೇಳಿದರೆ ಈ ಮಣ್ಣಿನ ಪೀಸುಗಳು, ಅದನ್ನು ತೊಗೊಂಡು ಹೊಡೆದ್ರೆ ಏನಾಗುತ್ತೆ, ಮಣ್ಣಿನ ಹೆಂಟೆನ ಪುಡಿ ಆಗುತ್ತೆ. ಮಣ್ಣಿನ ಹೆಂಟೆ ತೊಗೊಂಡು ಕಲ್ಲು ಮೇಲೆ ಹೊಡೆದ್ರೂ ಪುಡಿ ಆಗುತ್ತೆ, ಕಲ್ಲು ತೊಗೊಂಡು ಮಣ್ಣಿನ ಹೆಂಟೆ ಹೊಡೆದ್ರೂ ಪುಡಿ ಆಗುತ್ತೆ, ಒಟ್ಟು ಪುಡಿ ಆಗೋದು ಯಾವುದು, ಮಣ್ಣಿನ ಹೆಂಟೆನೆ. ಸೊ ವಾಯುದೇವರೊಳಗೆ ಹೋದರೆ ವಾಯುದೇವರೊಳಗೆ ಹೋಗೋಕ್ಕಾಗಲಿಲ್ಲ, ಡೆಸ್ಟ್ರಾಯ್ ಆಗ್ತಾರೆ ಇವರು. ಇಂಪಾರ್ಟೆಂಟ್ ಇದು, ಜನ್ಮಾದಿ ವ್ಯಾಧ್ಯುಪಾದಿ ಪ್ರತಿಹತಿ ವಿರಹ ಪ್ರಾಪಕಾಣಾಂ, ಯಾವುದೇ ನಮಗೆ ಅಡ್ಡಿ ಆತಂಕ ಬರಲಿಕ್ಕೆ ಅಂತ ಬಂದರೆ ವಾಯುದೇವನ ಆರಾಧನೆ ಮಾಡಿದರೆ ಅವ್ರೇನು ಮಾಡ್ತಾರೆ, ಬರೀ ದೂರ ಸರಿಸೋದಿಲ್ಲ, ನಾಶ ಮಾಡಿಬಿಡ್ತಾರೆ. ದೂರ ಸರಿಸಿದ್ರೆ ಏನಾಗುತ್ತೆ, ಮತ್ತೆ ಬರ್ಬೋದು ಹೋದ ತಕ್ಷಣ. ಇದು ಡೆಸ್ಟ್ರಾಯ್ ಮಾಡಿಬಿಡ್ತಾರೆ, ಆದ್ದರಿಂದ ಸಮಯ ಸೊಳ್ಳೆ ದೂರ ಓಡಿಸುತ್ತೆ, ಅದು ಕೊಲ್ಲೋದಿಲ್ಲ ಅವೆಲ್ಲ ಕೂಡ. ಒಂದು ಬಿಟ್ಟರೆ ಮರುದಿವಸ ಯಾರು ತಗೋತಾರೆ, ಇದ್ರೆ ಒಂದು ದಿವಸಕ್ಕೆ ಅದೇ ಮುಂದೆ ಹೋಗ್ತೀವಿ, ಕೊಲ್ಲಬಾರ್ದು, ದೂರ ಓಡಿಸು ಮತ್ತೆ ಬರಬೇಕು. ಅದು ವಾಯುದೇವರು ಆಗಲ್ಲ, ಡೆಸ್ಟ್ರಾಯ್ ಮಾಡಿ ಹಾಕಿಬಿಡ್ತಾರೆ. ಇದು ವಾಯುದೇವರ ಉಪಾಸನೆಯ ವೈಶಿಷ್ಟ್ಯ, ಆದ್ದರಿಂದ ಅವ್ರ ಮೂಲಕನೇ ಕೊಡಬೇಕು ಅಂತ ಆಯಿತು. ಮುಂದೆ ಕೆಲವು ವಿಷಯ ಹೇಳ್ತಾರೆ. ಅವತ್ತಿನಿಂದ ರೈತರಿಗೆ ಹೇಗೆ ಭಾರಿ ಸಿಟ್ಟು ಬಂತಂತು ವಾಯುದೇವರ ಮೇಲೆ. ಏನು ಸಿಟ್ಟು ಬಂತು, ನಾವು ಎಲ್ಲ ಏನೇನೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ, ಸ್ಟ್ರಿಕ್ಟ್ ಆಫೀಸರ್ ಬಂದುಬಿಡ್ತಾನೆ, ಲಂಚ ತೊಗೊಳಕ್ಕಾಗೋದಿಲ್ಲ, ಅವ್ನು ಹೇಗಾದ್ರೆ ಟ್ರಾನ್ಸ್ಫರ್ ಮಾಡಿಸ್ಬೇಕು ಅಂತ ಕಾಯ್ತಾರೆ, ಏನಾರೋ ಒಂದು ಕೆಲಸ ತೆಗಿಬೇಕು, ಇಲ್ಲ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ. ಸರ್, ಅವತ್ತಿಂದ ವಾಯುದೇವರು ದ್ವೇಷ ಶುರು ಮಾಡಿದ್ರು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಯಾತಕ್ಕೆ ವಾಯುದೇವನ ದ್ವೇಷ ಇವರಿಗೆ ಅಂದರೆ, ನಮ್ಮನ್ನು ಎಂಟರ್ ಆಗ್ಲಿಕ್ಕೆ ಬಿಡೋದಿಲ್ಲ ಇವರು, ಏನಾರೋ ಮಾಡಿ ಮೋಸ ಮಾಡಲಿಕ್ಕೆ ಹೋದ್ರೆ ತಡೆದು ಬಿಡ್ತಾರೆ ನಮ್ಮನ್ನು ಅಂತ ವಾಯುದ. ಈ ನಮಗೆ ಅರ್ಥ ಆಗುತ್ತೆ, ಇವತ್ತಿಗೂ ಕೂಡ ವಾಯುದೇವನ ದ್ವೇಷ ಅನ್ನೋದೇನು ನಿಷ್ಕಾರಣವೇ ಮಾಡ್ತಾರೆ. ಯಾರೋ ಒಬ್ಬ ಎ ಬಿ ಸಿ ಡಿ ಇತ್ತೀನ ಜನಗಳೆಲ್ಲ ಇರ್ತಾರೆ, ಯಾರ್ಯಾರು ದೊಡ್ಡ ಫಿಲಾಸಫಿ ಅಂತ ಪಬ್ಲಿಷ್ ಮಾಡಿಬಿಡ್ತಾರೆ ಅವರು, ಗೊತ್ತಾಯ್ತಾ? ಯಾರ್ಯಾರ ಬಗ್ಗೆ ಪ್ರಚಾರ ಕೊಡ್ತಾರೆ ವಾಯುದೇವ ಅಷ್ಟೆಲ್ಲ ಬರೋದು ಅಪ್ಪಿ ತಪ್ಪಿ. ಬೇಕಾದ್ರೆ ಬುಕ್ ಫೇರ್ ಬಂದಿದೆ, ಕೆಲವು ಬುಕ್ಸ್ ನೋಡಿಬೇಕಾದ್ರೆ ಅದರ ಏನೋ ಇರುತ್ತೆ, ಆಚಾರ್ಯ ಹೆಸರು ಎಲ್ಲೆಲ್ಲೂ ಬರೋದಂತ ನೋಡ್ಕೊಂಡಿರ್ತಾರೆ. ಅದು ಏನು ಮಾಡಿದೆ, ಒಳಗೆ ಗುಪ್ತ ದ್ವೇಷ ಗುಪ್ತ ಇದೆ. ಯಾರು ಯಾರು ಸಣ್ಣ ಪುಟ್ಟ ಕವಿಗಳು ಬರೆದ್ರೆ ಅವ್ರ ಬಗ್ಗೆ ಪರಿಚಯ ಮಾಡಿಕೊಡ್ತಾರೆ, ಅಂಥದ್ದು ಆಚಾರ್ಯ ಬಗ್ಗೆ ಅಷ್ಟು ಸರ್ವಮೂಲ ಗ್ರಂಥ ಬರೆದವ್ರ ಬಗ್ಗೆ ಒಂದು ಮಾತು ನಿಮಿಷ. ಮಹಾಭಾರತ ಪ್ರಣಯದಂಥ ಗ್ರಂಥ ಮಹಾಭಾರತದಲ್ಲಿ ಬಂದೇ ಇಲ್ಲ. ಮಹಾಭಾರತ ಪುಸ್ತಕ ಬರೆಯೋರು ಇವತ್ತು ಯಾರು ಕೂಡ ಅದನ್ನು ರೆಫರ್ ಮಾಡೋದಿಲ್ಲ. ಅರ್ಥ ಆಯ್ತಾ? ಅಷ್ಟರ ಮಟ್ಟಿಗೆ ದ್ವೇಷ ಇವತ್ತಿನಿಂದ ಶುರುವಾಯಿತು ಅಂತ ಹೇಳ್ತಾರೆ. ಅವತ್ತಿನಿಂದ ವಾಯುದೇವರ ದ್ವೇಷವನ್ನು ರೈತರು ಶುರು ಮಾಡಿದ್ದಾರೆ, ಇವತ್ತಿಗೂ ಕೂಡ ಅದನ್ನು ಕಂಟಿನ್ಯೂ ಮಾಡ್ತಾನೆ ಇದ್ದಾರೆ ಅಂತ ಹೇಳ್ತಾರೆ. ಇದನ್ನು ಅರ್ಥ ಮಾಡಿಕೊಂಡು ವಾಯುದೇವರ ಬಗ್ಗೆ ಭಕ್ತಿ ಮಾಡಿದಷ್ಟು ಕೂಡ ವಾಯುದೇವರ ಭಕ್ತಿ ಮಾಡಿದ್ರು ದ್ವೇಷ ಮಾಡ್ತಾರೆ, ನ್ಯಾಚುರಲ್ ಅದು, ಹೋಗ್ತಾನೆ. ಯಾರು ಯೋಚನೆ ಮಾಡಬೇಕು ಕಾರಣ ಇಲ್ಲ ಅದಕ್ಕೆ. ಯಾಕೆ? ಉದ್ಧಾರ ಮಾಡ್ತಕ್ಕಂಥ ಸಮರ್ಥರು ವಾಯುದೇವರಾದ್ದರಿಂದಾಗಿಯೇ ಅವ್ರ ಬಗ್ಗೆ ಎಂದೂ ಕೂಡ ನಾವು ಭಕ್ತಿ ಕಳ್ಕೊಳ್ಬಾರ್ದು. ಉಳಿದವರಲ್ಲಿ ಆಧಾರವನ್ನು ತೋರಿಸಿದರೆ ಪ್ರಯೋಜನ ಇಲ್ಲ, ವಿರುದ್ಧ ಗುಂಪಿಗೆ ಹೋಗಿಬಿಟ್ರೆ. ಇಷ್ಟು ಹೇಳಿ ಕೆಲವು ವಿಷಯಗಳನ್ನು ಹೇಳ್ತಾರೆ. ಈಗ ಒಂದು ಪ್ರಸಂಗ, ಒಂದು ಕಥೆ ಇದೆ. ಮಠತೀಹತೇಶು ಕುರುಷು ಆಟಿಕ್ಯಾ ಸಹ ಜಾಯಯ ಉಷಸ್ತಿರ್ಹ ಚಕ್ರಾಯಣ ಇಭ್ಯಗ್ರಾಮೇ ಪ್ರದ್ರಾಣಕ ಉವಾಸ ಸಹ ಇಭ್ಯಂ ಕುಲ್ಮಾಷಾನ್ ಖಾದಂತಂ ಬಿಭಿಕ್ಷೇ. ಕಥೆ ಪ್ರಾರಂಭ. ಒಬ್ಬ ವ್ಯಕ್ತಿ ಇದ್ರು, ಚಾಕ್ರಾಯಣ, ಉಷಸ್ತಿ ಚಾಕ್ರಾಯಣ ಅಂತ ಹೆಸರು. ಉಷಸ್ತಿ ಚಾಕ್ರಾಯಣ, ಹೊಸ್ತ ಮದುವೆ ಆಯಿತು, ಹೆಂಡತಿ ಸಮೇತ ಹೊರಟರು ದಾರಿಯಲ್ಲಿ ಹೋಗಿ. ಪ್ರದ್ರಾಣಕ ಉವಾಸ, ಈ ಕೆದಪ ಆಟಕ್ಕೆ ಅಂತ ಪದ ಇದೆ, ಪ್ರದ್ರಾಣಕ ಅಂತ ಪದ ಇದೆ, ಇವೆಲ್ಲ ಅರ್ಥ ಆಗೋದಿಲ್ಲ. ತಕ್ಷಣ ಆಚಾರ್ಯರು ನೋಟ್ ಕೊಡ್ತಾರೆ. ಉಷ ಉಬಲ ಇಷ್ಟಕ ಸ್ಥೂಲಾಹ ಮಠತೀತಿ ಪ್ರಕೀರ್ತಿತ ಇತಿ ಶಬ್ದ ನಿರ್ಣಯೇ. ಅಥವಾ ಮಠತಿ ಹತೇಶು ಕುರುಷು, ಆತ ಕುರು ದೇಶದಲ್ಲಿ ವಾಸ ಮಾಡ್ಕೊಂಡಿದ್ದ. ಅಲ್ಲೇನಾಯ್ತಂತೆ, ಭಾರಿ ಪ್ರಾಬ್ಲಮ್ ಬಂದುಬಿಡುತ್ತಲ್ಲ, ನ್ಯಾಚುರಲ್ ಕ್ಯಾಲಾಮಿಟಿ ಬಂತು. ಮಠತಿ ಹತೇಶು, ಮಠತಿಯಿಂದ ಒಂದು ದೇಶ ಹಾಳಾಗಿಬಿಡುತ್ತೆ. ಮಠತಿ ಅಂದ್ರೇನು? ಅವೆಲ್ಲ ದೊಡ್ಡ ಆಲೆಕಲ್ಲು ಮಳೆ, ಜೋರ ಮಳೆ ಸುರಿದು ತುಂಬ ಪ್ರಾಬ್ಲಮ್ ಶುರುವಾಯಿತು. ಮಠತಿ ಹತೇಶು ಇಷ್ಟಕಾಹ ಸ್ಥೂಲಾಹ ಮಠತೀತಿ ಪ್ರಕೀರ್ತಿತಾ ಇತಿ ಶಬ್ದ ಜನನಯೇ ಕೋಟ್ ಮಾಡಿದರು. ಹೆಂಡತಿನ ಕರ್ಕೊಂಡು ಹೊರಟು, ಹೆಂಡತಿ ಹೇಗಿಲ್ದು ಅಂದರೆ ಆಟಿಕ್ಯ ಅಂತ ಕರೆದು. ಆಟಿಕ್ಯ ಅಂದ್ರೆ ಏನು? ಆಸನ್ನ ಯೌವನ ಯೋಷಿತ್ ಆಟಕೀತ್ಯಭಿಧೀಯತೆ. ಆಗಷ್ಟೇ ಅವಳು ಋತುಮತಿಯಾಗಿ ದೊಡ್ಡವಳಾಗಿದ್ದು, ಚಿಕ್ಕ ಹೆಂಡತಿ ಅಂತ ಅರ್ಥ. ಕರ್ಕೊಂಡು ಹೊರಟು, ತನ್ನ ನೋಡಿದ್ರೆ ವಯಸ್ಸಾಯ ಚಿಕ್ಕ ಹುಡುಗ, ತುಂಬ ಮದುವೆ ಆಗಿದೆ, ಊರಲ್ಲಿ ಸಾಧ್ಯನೇ ಆಗ್ತಾ ಇಲ್ಲ. ಯೋಚನೆ ಮಾಡಿದ್ರೆ ಯಾವ್ಯಾರು ಹೋಗ್ಬೇಕಲ್ಲ ಅಂತ ಹೊರಟು ಅಲ್ಲಿಂದ ಹೊರಟ. ಪ್ರದ್ರವನ್ ಅನ್ನಪಾನಾರ್ಥಂ ಪ್ರದ್ರಾಣಕ ಇತೀರಿತ, ಪ್ರದ್ರಾಣಕನಾಗಿ ಹೋದ ಅಂತ ಹೇಳ್ತಾರೆ. ಮೂರು ಪದಗಳೇ, ಬಟತಿ ಹತ, ಆಟಕ್ಯ ಯೋಷಿತ ಮತ್ತು ಪ್ರದ್ರಾಣಕ. ಪ್ರದ್ರಾಣಕ ಅಂದ್ರೇನು? ಪ್ರದ್ರವನ್ ಅನ್ನಪಾನಾರ್ಥಂ ಪ್ರದ್ರಾಣಕ ಇತೀರಿತ. ಅನ್ನ ಬಟ್ಟೆ ಸಿಕ್ಕರು ಸಾಕು ಅಂತ ಹೋಗೋದಕ್ಕಿರಂತ ಕರೀತಾರೆ, ಪ್ರದ್ರಾಣಕರು ಅಂತ ಕರೀತಾರೆ. ಅಂಥ ದಾರಿದ್ರ್ಯ ಬಂದಾಗ ರಾಯರ ಪೂರ್ವಾಶ್ರಮದಲ್ಲಿ ಇದ್ರಲ್ಲ ವೆಂಕಟನಾಥನಾಗಿದ್ದ ಆ ರೀತಿ ಸ್ಥಿತಿ ಬಂತು. ಹೆಂಡತಿ ಸಮೇತ ಹೊರಟರು, ಆ ರೀತಿ ಫ್ಲಡ್ ಇಟ್ಟ ಏರಿಯಾದಿಂದ ಹೊರಟ ಹೊರಟ್ರಾಗ ಅವಾಗ ಏನಾಗ್ತಿದೆ, ದಾರಿಯೊಳಗೆ ಏನು ಮಾಡಬೇಕು, ಆಹಾರನೇ ಇಲ್ಲ. ಒಬ್ಬನ ಯಾವನೋ ತಿಂತ ಕೂತಿದ್ದ, ಬೇಸಿದ ಕಾಳು ತಿಂತ ಕೂತಿದ್ದ, ನೋಡಿದರು ಇದು ಗಂಡ ಹೆಂಡತಿ ನೋಡಿದರು. ತಕ್ಷಣ ಹೋದ, ಹೋಗಿಬಿಟ್ಟು ನಾನು ಸ್ವಲ್ಪ ಕೊಡು ಅಂತ ಕೇಳಿದ. ಅವನು ಹೇಳಿದ್ರೆ ಎಂಜಲು ಅಂತ ಹೇಳಿದೆ. ಇವೆಲ್ಲ ಎಂಜಲು ಅಂತ ಹೇಳಿದ ತಕ್ಷಣ ಕತೆ ಓದಕ್ಕೆ ಟೈಮ್ ಇಲ್ಲ, ಹೇಳ್ತಾನೆ ಎಂಜಲು ಗಿಂಜಲು ಬಂದು ಕೊಡು ಸಾಕು ಅಂತ ಹೇಳಿದ. ಅವನು ಕೊಟ್ಟುಬಿಟ್ಟ, ಇಸ್ಕೊಂಡ ನೀರು ಕೊಡ್ಲಕ್ಕೆ ಹೋದ. ಏಯ್ ನಾ ಬ್ರಾಹ್ಮಣ ಗೊತ್ತಾ ಅಂತ ಹೇಳಿದೆ, ಗೊತ್ತಾಯ್ತಾ? ಇದಕ್ಕೆ ಅವಾಗ ಹೇಳ್ತಾ, ಅಲ್ರಿ ಇದನ್ನು ತಿಂದರೆ ಬ್ರಾಹ್ಮಣ ಅಲ್ಲ, ನೀರು ಕುಡ್ಲಕ್ಕೆ ಬ್ರಾಹ್ಮಣ ಅಂತ ಕೇಳಿದರೆ ನಾನು ಇನ್ನು ತಿಂದವರು ಸತ್ತೋಗ್ತಿದ್ದೆ, ನೀರು ಕುಡಿದ್ರೆ ಬದುಕಬಲ್ಲಿ ಅಂತ ಹೇಳ್ತಾರೆ. ಇದು ಅರ್ಥ ಮಾಡ್ಕೊಂಡು ಆಪತ್ಕಾಲ ಅಂತ ಎಲ್ಲೆಲ್ಲೋ ತಿಂತಿರ್ತಾರಲ್ಲ ಅವ್ರು ಉತ್ತರ ಕೊಡ್ತಾರೆ. ಆಪತ್ತೆಷ್ಟು ಅಷ್ಟೇ ತಿನ್ನಬೇಕೆ ಹೊರತು ಜಾಸ್ತಿ ತಿನ್ನಬಾರದು ಅಂತ ತಂದ ಹೆಂಡತಿ ಕೈಲಿ ಕೊಟ್ಟ. ತಾನು ತಿಂದು ತಾನು ಸುತ್ತ ಹೆಂಡತಿ ಕೈಲಿ ಕೊಟ್ಟ. ಆಮೇಲೆ ಮಧ್ಯೆ ಹೋಗ್ತಿದ್ದಾರೆ, ಮತ್ತೆ ಹಸಿವೆ ಆಯ್ತು. ಏನು ಮಾಡಿದ ಹೆಂಡತಿನ ಕೇಳಿದ, ಬೆಳಗ್ಗೆ ಸ್ವಲ್ಪ ಉಳಿಸಿದ್ದೀರಿ ಅಂತ ಹೇಳಿದ್ಲು ಅವಳು. ಅದನ್ನೇ ಕೊಟ್ಲು ತೊಳ್ರು. ಸಾಯಂಕಾಲದತ್ತಿ ಒಂದು ಸಭೆ ಸೇರಿಬಿಡ್ತಾರೆ, ದೊಡ್ಡ ವಿದ್ವಾಂಸ, ವಿಪರೀ ಭಯಂಕರ ಸನ್ಮಾನ, ಯೋಚನೆಯೇ ಇಲ್ಲ. ಆಪತ್ಕಾಲ ಕೃಷಿಯನ್ನು ಪೀಡಿತಾಡ್ತಾರೆ. ಇಲ್ಲಿ ಆಪತ್ಕಾಲದಲ್ಲಿ ಏನು ಮಾಡಬೇಕು ಅಂತ ಹೇಳ್ತಾ, ಎಷ್ಟು ಆಪತ್ತಿ ಅಷ್ಟು ಮಾಡಬೇಕು, ಜಾಸ್ತಿ ಮಾಡಬಾರ್ದು ಅಂತ ಹೇಳ್ತಾ. ಸ್ವಲ್ಪ ಜಾಸ್ತಿ ಮಾಡಾಗಿಲ್ಲ, ರಾತ್ರಿಯಲ್ಲಿ ತುಂಬ ತೂಕಡಿಗೆ ಬರುತ್ತೆ ಡ್ರೈವ್ ಮಾಡೋರಿಗೆ, ಸ್ವಲ್ಪ ನಿಲ್ಲಿಸ್ತಾರೆ ಹೊರಟುಬಿಡ್ತಾರೆ, ಗಂಟು ಗಂಟೆ ಮಲಗಿಬಿಟ್ರೆ ಗತಿ ಏನಾಗುತ್ತೆ? ಸ್ವಲ್ಪ ತೂಕಡಿಗೆ ಹೋಗೋರು ನಿಲ್ಲಿಸ್ತಾರೆ ಅಷ್ಟೇ. ಇವ್ರು ಕೂತವರೆಲ್ಲ ಗತಿ ಏನಾಗಬೇಕು ಆ ರೀತಿ? ಮಿನಿಮಮ್ ಅಂದರೆ ಮಿನಿಮಮ್ ಆ ಫೀಲ್ಡ್ ದಾಟಬೇಕು. ಅದೆಲ್ಲ ಕಥೆಯನ್ನು ಹಾಗೆ ಹೇಳ್ತಾರೆ. ಹೇಳಿ ತಮ್ ಹೋವಾಚ ನೇತೋ ಅನ್ನೇ ವಿದ್ಯಂತೆ ಎಚ್ ಐ ವಿ ಇಮಾ. ಹೇಳಿ ಸ್ವಾಮಿ ಬಂದು ಎಂಜಲ್ ಮಾಡಿಬಿಟ್ಟಿದ್ದೇನೆ, ಬೇರೆ ಇಲ್ಲ ಇಲ್ಲ, ಹ್ಯಾಕ್ ಕೊಡಲಿ ಅಂತ ಕೇಳಿದರೆ ಕೊಡಯ ಸಾಕು ಅಂತ ಹೇಳ್ತಾರೆ. ಮಯ ದೇಹೀತಿ ಹೋವಾಚ ತಾನಸ್ಮೇ ಪ್ರದದೋ ಹಂತ ಅನುಪಾನಮಿತಿ ಉಚ್ಚಿಷ್ಟಂ ವೈಮೇ ಪೀತಂ ಸಾಧಿಸಿ. ಅನುಪಾನ ಕೊಡ್ತೀನಿ, ನೀರು ಕೊಡ್ತೇನೆ ಅಂದರೆ ಎಂಜಲು ತಗೊಳ್ಳೋದಿಲ್ಲ ಅಂತ ಹೇಳಿದ. ತಸ್ವೇದಿ ಅಲ್ಲ ಸ್ವಾಮಿ, ಇದು ಕೂಡ ಉಚ್ಚಿಷ್ಟ ಅಂತ ಕೇಳಿದರೆ ನವಾ ಅಜೀವಿಷ್ಯಂ ಇಮಾಂ ನ ಖಾದನ್ನಿತಿ. ತಿಂದವನ ಬದುಕ್ತಿರಲಿಲ್ಲ, ನಾನು ನೀರು ಕುಡಿಯೋ ಅವಶ್ಯಕತೆ ಇಲ್ಲ, ತಿನ್ನೋ ಅವಶ್ಯಕತೆ. ನಮ್ಮ ಜನ ಹೊರಗೆ ಹೋಗಿ ತಿನ್ನಬೇಕು ಅಂತೇಳಿ ಫಸ್ಟ್ ಕ್ಲಾಸಲ್ಲಿ ಕೊಟ್ಟಿದ್ದೇ ತಿನ್ನಬೇಕಾ? ಮನೆಯಿಂದ ಒಯ್ಬೋದು, ಹಣ್ಣು ತಿನ್ಬೋದು, ಮನೆಯಿಂದ ಒಯ್ಬೋದು, ಅವೆಲ್ಲ ಇಲ್ಲ, ಅಲ್ಲಿದ್ದೇ ತಿನ್ನಬೇಕು. ಮತ್ತು ದೇವರ ಪೂರ್ತಿ ತಿನ್ನಬೇಕು, ಹೇಗೂ ತಿಂದುಬಿಟ್ಟವಲ್ಲ ಕಂಟಿನ್ಯೂ ಮಾಡಿಬಿಡೋದು, ಹಾಗೆ ಮಾಡಬಾರ್ದು. ಅದಕ್ಕೆ ಇದೆಲ್ಲ ಆಪತ್ ಕಾಲದಲ್ಲಿ ಏನು ಮಾಡಬೇಕು ಉತ್ತರ ಕೊಟ್ಟು ಹೇಗೆ ನಡೆಸಬೇಕು, ಇದನ್ನೆಲ್ಲ ಎಲ್ಲಿ ಮಾಡ್ತಾರೆ ಗೊತ್ತಾ? ಬ್ರಹ್ಮಸೂತ್ರದಲ್ಲಿ ರೆಫರ್ ಮಾಡ್ತಾರೆ ಇದನ್ನು. ಸರ್ವಾನ್ ನಾನುಮತಿಶ್ಚ ಪ್ರಾಣಾತ್ಯಯೇ ಅಂತ ಇದು ವಾಕ್ಯ ಕೋಟ್ ಮಾಡ್ತಾರೆ. ಏನು ಬೇಕಾದ್ರೂ ತಿನ್ನಿ, ಪ್ರಾಣ ಹೋಗೋ ಪ್ರಸಂಗ ಬಂದರೆ ಅಂತ ಹೇಳ್ತಾರೆ. ನಾವು ತಿಂದು ಹೋದರೆ ಪ್ರಾಣ ಹೋಗುತ್ತೆ ಎಂಬ ಸ್ಥಿತಿ ಬಂದಿದ್ದಾರೆ, ಗೊತ್ತಾಯ್ತು? ಪ್ರಾಣ ಹೋಗೋ ಪ್ರಸಂಗದಲ್ಲಿ ಏನು ಬೇಕಾದ್ರೂ ತಿನ್ನಿ ಅಂದರೆ ತಿಂದರೆ ಪ್ರಾಣ ಉಳಿಯೋದು, ಎಲ್ಲಿ ತಿನ್ಸಿಕ್ಕಿರೋದು ತಿನ್ನಬೇಕು ಎಷ್ಟು ತಪ್ಪಾಗುತ್ತೆ. ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಧರ್ಮವನ್ನು ಏನ್ರಿ ಹುಚ್ಚಾಬಟ್ಟೆ ಫಾಲೋ ಮಾಡೋಕ್ಕೆ ಹೇಳ್ತಾರೆ ಅಂದರೆ ಹೇಳಿಲ್ಲ, ಅರ್ಥ ಮಾಡ್ಕೊಳ್ಳೋಕೆ ಹೇಳಿದ್ದಾರೆ. ಏನಂತ? ಹೌದು, ಆಪತ್ತು ಅನುಸಂಧಾನ ಬಂದಿದ್ದ ಅನುಸಂಧಾನ ಆಯ್ತು ತನ್ನೇ ಅನಿಸುತ್ತೆ, ಅನಿವಾರ್ಯವಾಗಿದೆ ಅಂತ ಹೇಳಿದಾಗ ಗೊತ್ತಾಗುತ್ತೆ ಅವ್ರಿ ತಿನ್ನಲೇಬೇಕು ನನೀಗ ಅಂತ. ಅದು ದೋಷ ಅಲ್ಲ. ಅದು ನಮ್ಮ ಜನ ಬಂದು ಉಪನಿಷತ್ ಬಂದಾದ್ಮೇಲೆ ಸಂಸ್ಕೃತ ಶಬ್ದ ಏನು ಮಾಡ್ಬೇಕು ಇದಕ್ಕೀಗ ಗೊತ್ತಾಯ್ತು? ಆ ಥಿಯರಿ ಎಲ್ಲಿವರೆಗೆ ಇಟ್ಕೋಬೇಕು ಅದನ್ನ? ಸಿಕ್ಕ ಮೇಲೆ ಮುಗಿದೋ ಮತ್ತೆ ಮಾತಾಡೋಂಗಿಲ್ಲ, ಯಾಕೆ ಸಿಕ್ಕೋಯ್ತು ಈಗ. ಅದೇ ನಮ್ಮ ವಿಠಲ ಶಬ್ದ ಸಂಸ್ಕೃತ ಅಲ್ಲ ಅಂತ ಹೇಳೋರಿದ್ದ. ವಿಠಲ ಶಬ್ದ ಸಂಸ್ಕೃತ ಅಲ್ಲ, ವಿಷ್ಣು ಅಂಬೋದು ವಿಠಲ ಆಯಿತು ಅಂತ ವಾದ ಉಂಟು. ಆದರೆ ವಿಠಲ ಶಬ್ದ 8 ವರ್ಷದಿಂದ ಫಸ್ಟ್ ನಮ್ಮ ಉಪಯೋಗಿಸ್ಬಿಟ್ಟಿದ್ದಾರೆ, ಶಿಷ್ಯಕೇ ತೀರ್ಥರು ಉಪಯೋಗಿಸಿದ್ದಾರೆ ಸಂಪ್ರದಾಯ ಪದ್ಧತಿ. ಆದ್ದರಿಂದ ಸಂಸ್ಕೃತ ಪದನೇ ಆಯಿತಾ? ಅದರಿಂದ ಭಾಷಾ ತೀರ್ಥಪುರದಲ್ಲಿ ಉಪಯೋಗಿಸ್ತಾರೆ. ಇವರೆಲ್ಲ ಒಂದು ಏನೋ ವಾದ ಶುರು ಮಾಡ್ತಾರೆ. ಸಂಶೋಧನೆ ಅಂದರೆ ಇವತ್ತು ಏನಾಗಿದೆ, ಇರೋದನ್ನು ಡಿಸ್ಟರ್ಬ್ ಮಾಡಿಬಿಟ್ರೆ ಸಂಶೋಧನೆ. ಎಲ್ಲ ತಿಳ್ಕೊಂಡಿದ್ದು ಸ್ವಲ್ಪ ತಲೆ ಕೆಡಿಸಿ ತಲೆ ಹುಳ ಬಿಡೋದು ಅಂತ ಹೇಳ್ತಾರಲ್ಲ, ಹುಳ ಬಿಟ್ಟರೆ ಸಂಶೋಧನೆ ತಪ್ಪದು. ಇದು ಇಲ್ಲಿ ಎಂಡ್ ಮಾಡಿಬಿಡ್ಬೇಕು. ಇಲ್ಲಿ ಇವ್ರು ಯೋಚನೆ ಮಾಡ್ತಾ ಮಾಡ್ತಾ ಬಂದ ಉಪನಿಷತ್ ಸಿಕ್ಕೋಯ್ತು, ಅಪೌರುಷೇ ವೇದವಾಕ್ಯ. ಇನ್ನೂ ಡೌಟ್ ಮಾಡ್ತಾರಾ? ಕ್ಲೋಸ್ ಅಲ್ಲಿ ಪ್ರಾಣಸ್ಥ ವಿಷ್ಣುನಾ ಸರ್ವೇ ಪ್ರಸೂಯಂತೆ ಯತಸ್ತತಃ. ಅಲ್ಲಿ ಹೋದ, ದೊಡ್ಡ ವಿದ್ವತ್ಸಭೆ ನಡೆದಿತ್ತು, ಈತ ಮಾತಾಡಲಿಕ್ಕೆ ಶುರು ಮಾಡ್ದ. ತಕ್ಷಣ ಆಶ್ಚರ್ಯ ಆಯ್ತು ರಾಜನಿಗೆ, ಎಲ್ಲರೂ ಸೋಲಿಸಿಬಿಟ್ಟ ನಡಿ ಅಂತೇಳಿ. ತಕ್ಷಣ ಆತನಿ ಬಹಳಷ್ಟು ಇದನ್ನು ಕೊಟ್ಟರು, ಗೌರವ ಕೊಟ್ಟರು. ಆದ್ದರಿಂದ ಆಪತ್ಕಾಲಕ್ಕೋಸ್ಕರ ಅಂತ ಮಾಡಿದ್ದೆಲ್ಲ ದೋಷವಾಗಲಿಲ್ಲ ಅಂತ ತಿಳಿಸ್ತಾರೆ. ಅದೊಂದು ಭಾಗ. ಇನ್ನೊಂದು, ಅದಕ್ಕೆ ಸಂಬಂಧಪಟ್ಟದ್ದು ತುಂಬ ವಿಷಯಗಳು ಹೇಳ್ತಾ ಹೋಗ್ತಾರೆ. ಮತ್ತೊಂದು ಪ್ರಸಂಗ ಬಂತು, ಅದರಲ್ಲಿ ಕೆಲವು ಬೇರೆ ಬೇರೆ ಭಾಷೆದಲ್ಲಿ ಮಾತ್ರ ಕೆಲವು ವಿಷಯ ಓದ್ತಿರ್ತೀನಿ. ಅಲ್ಲಲ್ಲಿ ಇಲ್ಲಿ ಉಪಾಧಿ ಖಂಡದಲ್ಲಿ ಕೆಲವು ವಿಚಾರ ಬಂದಿತ್ತಲ್ಲ, ಇಲ್ಲೂ ಹೇಳ್ತಾರೆ ಅದನ್ನು. ಎಷ್ಟು ಭಿನ್ನ ಸ್ವತಃ ಖಾದಿ ತಸ್ಯ ಭೇದೋ ಹಿ ಅಬುದ್ಧಿನಾಂ ಉಪಾಧಿಭಿರ್ ಜ್ಞಾಪ್ಯ ಏವ ನತು ಭೇದಂ ಸ್ವಯಂ ಸೃಜೆ ವಿದ್ಯಮಾನಸ್ಯ ಭೇದಸ್ಯ ಜ್ಞಾಪಕೋ ನೈವಕಾರಕ ಅಂತ ಹೇಳಿದರು. ಉಪಾಧಿಗಿರೋ ಶಕ್ತಿ ಎಷ್ಟು ಅಂದರೆ ಇರೋ ಭೇದವನ್ನು ತೋರಿಸುತ್ತೆ ಹೊರತು ಇಲ್ಲದ ಭೇದವನ್ನು ಕ್ರಿಯೇಟ್ ಮಾಡೋ ಶಕ್ತಿ ಉಪಾಧಿ ಇಲ್ಲ ಅಂಬುದನ್ನು ಅಲ್ಲಿ ತಿಳಿಸಿದರು. ಮೊನ್ನೆ ಮತ್ತೆ ಇನ್ನೊಂದು ವಿಷಯ ಹೇಳ್ತಾರೆ, ಈ ಸ್ವರಗಳಿರೋ ವ್ಯತ್ಯಾಸವನ್ನು ಹೇಳ್ತಾರೆ. ಒಂದು ಧ್ವನಿಯಲ್ಲಿ ಎಷ್ಟು ವ್ಯತ್ಯಾಸ ಇದೆ, ಜಡ ಜಡ ಭೇದದಲ್ಲೂ ಸ್ವರಸ್ಯ ಇದೆ. ವಿಷ್ಣು ಸ್ವರ ವೃಷಭವತ್ ಮೇಘನಾದವದೇವವಾ, ದೇವರ ಸ್ವರ ಹೇಗಿರುತ್ತಂತೆ ವೃಷಭದಂತೆ ಗೂಳಿಯ ಸ್ವರ ಇದ್ದಂತೆ ಅಥವಾ ಮೇಘದ ಧ್ವನಿ ಇದ್ದಾಗಿರುತ್ತಂತೆ ವಿಷ್ಣುವಿನ ಧ್ವನಿ. ಆಮೇಲೆ ಸ್ತ್ರೀ ಪಶು ಸ್ವರವತ್ ವನ್ನೇಹೆ, ಸ್ತ್ರೀ ಪಶು ಸ್ವರವಿನ ಸ್ವರದಂತೆ ಈ ಬೆಂಕಿ ಉರಿಬೇಕಾದ ಸೌಂಡ್ ಬರುತ್ತಲ್ಲ, ಸ್ತ್ರೀ ಪಶುವಿನ ಸ್ವರದಂತೆ ಇರುತ್ತಂತೆ. ಗಂಭೀರೋ ಅನುಪಮೋ ವಿಭೋಹೋ, ದೇವರ ಒಂದು ಸ್ವರಕ್ಕೆ ಇಮೇಜಿನ್ ಕಂಪ್ಯಾರಿಸನ್ ಕೊಡಲಿಕ್ಕೆ ಬರೋದಿಲ್ಲ. ಬ್ರಹ್ಮಣಸ್ತತ ಸೋಮಸ್ಯ ಸಾಕ್ಷಾತ್ ಘಂಟಾ ನಿನಾದವತ್, ಬ್ರಹ್ಮದೇವರ ಧ್ವನಿ ಆಗಿರುತ್ತಂತೆ ಗಂಟೆ ಬಾರಿಸ್ತೆ ಆಗಿರುತ್ತಂತೆ, ಗಂಟೆ ಬಾರಿಸ್ತೆ ಮಾತಾಡೋದಂತಾರಲ್ಲ ಹಾಗೆ. ಮೃದು ಮೇಘಸ್ವರ ವಾಯೋಹೋ, ವಾಯುದೇವರದು ಮೇಘಗರ್ಜನೆಯೇ ಆದರೆ ಮೈಲ್ಡ್ ಆಗಿರುತ್ತಂತೆ. ಪರಮಾತ್ಮ ಒಂದು ಜೋರಾಗಿದ್ದರೆ ಇವ್ರದ್ದು ಮೈಲ್ಡ್ ಆಗಿರುತ್ತೆ, ಅಂತೂ ಮೇಘ ಗಂಭೀರ ಧ್ವನಿಯವರು. ವಾಯೋರಿಂದ್ರಸ್ಯ ಸ್ತನ ಇತ್ತು ಮತ್, ಇಂದ್ರದೇವರ ಧ್ವನಿ ಗುಡುಗಿದ್ದಾಗಿರುತ್ತಂತೆ. ಬೃಹಸ್ಪತಿಯೇ ಕ್ರೌಂಚವಚ್ಚ, ಬೃಹಸ್ಪತಿಯ ಧ್ವನಿ ಕ್ರೌಂಚ ಪಕ್ಷಿ ಧ್ವನಿ ಇದ್ದಾಗಿರುತ್ತಂತೆ. ವರುಣಸ್ಯ ತು ವಿಸ್ವರ, ವರುಣದೇವರ ಧ್ವನಿ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರುತ್ತೆ. ಏಕಸ್ಯ ಪಾದವರ್ಷಸ್ಯ ಸ್ವರೋ ವಿಷ್ಣೋರುದಾಹೃತ, ಈ ರೀತಿ ಹೇಳಿದ್ರಿಂದ ಸ್ವರಗಳ ವ್ಯತ್ಯಾಸದಿಂದನೇ ಎಷ್ಟು ಯಾರ ದೇವತೆ ಅಂತ ಕಂಡುಹಿಡಿಬೋದು. ಯಾವ ಸ್ವರದಲ್ಲಿ ನಾವು ಒಂದು ಪದ ಕೇಳ್ತೇವೋ ಅದು ಯಾರಿಂದ ಬಂತು ಅನ್ನೋದನ್ನು ಊಹೆ ಮಾಡೋಕ್ಕೆ ಬರುತ್ತೆ ಅಂತ ಹೇಳ್ತಾ, ಈ ಸೂಕ್ಷ್ಮ ವಿಚಾರ ಯಾವುದು ಇಲ್ಲೂ ಕೂಡ ಹೇಳಕ್ಕೆ ಸಾಧ್ಯ ಇಲ್ಲ. ಇವತ್ತು ಲೇಟೆಸ್ಟ್ ಕಾನ್ಸೆಪ್ಟ್ನಲ್ಲೂ ಕೂಡ ಈ ವಿವೇಚನೆ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಎಷ್ಟು ವಿಷಯಗಳನ್ನ ಆಚಾರ ಹೇಳ್ತಾರೆ ಬಂದು ನೋಡಬೇಕು. ಅದೇ ರೀತಿ ಇನ್ನೂ ಕೆಲವು ಮುಖ್ಯ ವಿಷಯಗಳು ಬರುತ್ತೆ. ಸೂರ್ಯಬಿಂಬಸ್ಥಿತೇ ವಿಷ್ಣು ಜಾಯಮಾನೇ ಪರಾತ್ಮನಿ ಗಾಯತ್ರಿ ಪೂರ್ವಕೈಹಿ ದೇವೈದೈಹಿ ಬ್ರಹ್ಮಾಧ್ಯಾಹ ಸಮುಪಸ್ಥಿತಾಹ ಉಪತಿಷ್ಠಂತಿ ಅಥೋ ನಿತ್ಯಂ ಗಾಯತ್ರ್ಯಾಧಿವಿರಂಜಸ ತದ್ವಿದ್ವಾನ್ ಮುಕ್ತಾವಾಸೋ ವೇದಾನಾಂ ಸರ್ವದಾ ಭವೇ. ಸೂರ್ಯಬಿಂಬಸ್ಥಿತೇ ವಿಷ್ಣು ಜಾಯಮಾನೇ ಪರಾತ್ಮನೇ ಗಾಯತ್ರಿ ಪೂರ್ವಕೈಹಿ ವೇದೈಹಿ ಬ್ರಹ್ಮಾದ್ಯಾಹ ಸಮುಪಸ್ಥಿತಾಹ. ಸೂರ್ಯಬಿಂಬದಲ್ಲಿ ಉಪಾಸರಿ ಭಾರಿ ಮಹತ್ವ ಉಂಟು, ನೆನಪಿರಬೇಕು. ಸರಿ, ಮುಕ್ತಿ ಹೋಗ್ಬೇಕಾದ್ರೆ ಯಾವ ದ್ವಾರದಲ್ಲಿ ಹೋಗ್ಬೇಕಂತೆ? ಸೂರ್ಯದ್ವಾರನೇ ಹೋಗ್ಬೇಕಂತೆ. ನಿರ್ಭಿದ್ಯ ಗಚ್ಚಂತಿ ಯಮೂರ್ಧ್ವರೇತಸ ಅಂತ ಹೇಳ್ತಾರೆ. ಅದು ಗಾಯತ್ರಿ ಮಂತ್ರಕ್ಕೆ ಯಾತಕ್ಕೆ ಪ್ರಾಧಾನ್ಯ ಬಂತು ಗೊತ್ತಾಗುತ್ತೆ, ಗೊತ್ತಾಯ್ತು. ಗಾಯತ್ರಿ ಮಂತ್ರಕ್ಕೂ ಸೂರ್ಯಾಂತರ್ಗತ ಭಗವದ್ ರೂಪದ ಅನುಸಂಧಾನಕ್ಕೂ ಯಾತಕ್ಕೆ ಅಂತ ಕೇಳಿದರೆ ಮುಕ್ತಿಯ ದ್ವಾರ ಅದೇನೆ. ಆ ದೃಷ್ಟಿಯಿಂದ ಭಾರಿ ಮಹತ್ವ ಇರೋದು ಗಾಯತ್ರಿ ಮಂತ್ರ ಅಂತ ತಿಳಿಸಿದರು. ಇನ್ನೊಂದು ಕಥೆ ಹೇಳ್ತಾರೆ. ಜಾನಶ್ರುತಿರ್ಗಿ ಪೌತ್ರಾಯಣ ಶ್ರದ್ಧಾದೇಯೋ ಬಹುದಾಯಿ ಬಹುವಾಕ್ಯ ಆಸ ಸಹ ಸರ್ವತಃ ಅವಸತಾನ್ ಮಾಪಯಾನ್ ಚಕ್ರೆ ಸರ್ವತಃವ ಮೇ ಅತ್ಯಂತೀತಿ ಅಥ ಹಂಸ. ಮುಂದೆ ಪೌತ್ರಾಯಣ ಅಂತ ಒಬ್ಬರು ಜಾನಶ್ರುತಿ ಅಂತ ಹೆಸರು, ಭಾರಿ ದೊಡ್ಡ ವ್ಯಕ್ತಿ, ಒಳ್ಳೆ ರಾಜ. ಆತನಿಗೆ ಎಲ್ಲ ವಿಧವಾದ ರೀತಿಯಲ್ಲೂ ಕೂಡ ವಿಶೇಷ ಮಹತ್ವ ಇತ್ತು. ಒಂದು ದಿವಸ ಉಪ್ಪರಿಗೆ ಮೇಲೆ ಕೂತಿದ್ದ. ಆಗ ಎರಡು ಹಂಸ ಪಕ್ಷಿಗಳು, ಒಂದು ಹಂಸ ಪಕ್ಷಿ ಈ ಕಡೆ ಬಂತು, ಒಂದು ಹಂಸ ಪಕ್ಷಿ ಆ ಕಡೆ ಹೋಯಿತು. ಒಂದು ಹಂಸ ಪಕ್ಷಿ ಇವನ ಊರನ್ನು ಬೈಪಾಸ್ ಮಾಡಿತು, ಬೈಪಾಸ್ ಕಾನ್ಸೆಪ್ಟ್ ಇದೆ ಅದರ. ಇನ್ನೊಂದು ಹತ್ರ ಊರ ಮೇಲೆ ಬಂತು. ಆಗ ಹೋಗ್ತಾ ಇದ್ದ ಹಂಸ ಪಕ್ಷಿ ಇದಕ್ಕೆ ಕೇಳಿತು, ಅಲ್ಲಯ್ಯ ಎಂಥ ದೊಡ್ಡ ರಾಜ ಇದ್ದಾನೆ ಇಲ್ಲಿ, ಬಿಟ್ಟು ಆ ಕಡೆ ಹೋಗ್ತೀಯಲ್ಲಪ್ಪ, ಈ ಕಡೆಯಿಂದ ಹೋಗೋಣ ಅಂತ ಕೇಳಿದ. ತಕ್ಷ್ಟ ಹೇಳಿದ, ಇವನು ಯಾವ ಮೂಲೆ ಭಾರಿ ದೊಡ್ಡ ರಾಜ ಅಂತ ಹೇಳಿದ. ಅವನು ಯಾವ ಮೂಲೆ ಭಾರಿ ದೊಡ್ಡ ರಾಜ ಇವನು, ಆ ಅವನು ನಿಧಾನ ನಮ್ಮ ಹೋಗೋಣ ರೈಕ್ವ ಅವನು ಸಮರ ಆಗ್ತಾನೆ ಅಂತ ಕೇಳಿದ. ಹೇಳಿ ಮುಂದೆ ಹೋಗ್ಬಿಟ್ವ ಆ ಕಡೆ. ತಾಯಿ ಇವ್ರು ಸರಿ ಇದೆ ಆ ಕಡೆ, ಈಗ ಅದು ತಲೆ ಕೆಟ್ಟಾಗಿ ಒಳ್ಳೆ ಪರಿಚಯ ಆಯ್ತಲ್ಲ, ನಾನು ಸಮಾನ ಇಲ್ಲ ಅನ್ನೋಷ್ಟು ಸಂತೋಷ ಪಟ್ಕೊಂಡಿದ್ರೆ ಈಗ ನೋಡಿದರೆ ಆ ಯಾರು ರೈಕೋನ್ ಮುಂದೆ ಏನೂ ಅಲ್ಲ ಅಂತ ಹೇಳಿಬಿಡ್ತಲ್ಲ ಅಂತ ಕತೆ ಇತ್ತು. ಅದನ್ನೆಲ್ಲ ಹೇಳ್ತಾರೆ. ಈಗ ಅಲ್ಲಿ ಹೇಳಬೇಕಾದ್ರೆ ಜಾನಶ್ರುತಿರಿಗೆ ಪೌತ್ರಾಯಣ ಶ್ರದ್ಧಾ ದೇಯೋ ಬಹುದಾಯಿ ಬಹುವಾಕ್ಯ ಆತ. ಬಹುದಾಯಿ ಒಳ್ಳೆ ದಾನಶೂರ, ಶ್ರದ್ಧೆಯಿಂದ ಕೊಡೋನು. ಬಹುವಾಕ್ಯ ಬಹುಶ್ರುತ, ತುಂಬ ದೊಡ್ಡ ವಿದ್ವಾಂಸ ಅವನು. ಅವಸತಾನು ಅಪಾಯ ಮಾಪಾಯಾನ್ ಚಕ್ರೆ ಸರ್ವತೈವ ಅತ್ಯಂತೀತಿ ಅಥ ಹಂಸಾಹ ನಿಶಾಯಾಂ ಅತಿಪೇತು ತದ್ದೈವ ಹಂಸೋ ಹಂಸಮಭ್ಯುವಾದ. ಒಂದು ಹಂಸವನ್ನು ಮತ್ತೊಂದು ಹಂಸ ಹೇಳಿತು. ಹೋ 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 ಈ ಭಲ್ಲಾಕ್ಷ 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 ಅಂತ ಏನಿದೆ ಭಲ್ಲಾಕ್ಷ ಅಂದರೆ ಏನು ಆಚಾರ ಅರ್ಥ ಬರೀತಾರೆ. ಭಲ್ಲಾಕ್ಷ ಮಂದಾಕ್ಷ ಸರಿಯಾಗಿ ಕಣ್ಣು ಕಾಣದವನ್ನ ನೋಡಿ ಇಲ್ಲಿ ಇಂಥ ಊರು ಬಿಟ್ಟು ಹೋಗ್ತಿದೆಯಲ್ಲ ಅಂತ ಕೇಳಿದ. ಯಥಾಕೃತೆ ಜಿತೆ ತ್ರೇತಾದಿ ಜಯಫಲಂಚ ತಸ್ಯೈವ ಹೋತಿ ಏವ ವನ್ಯೇಷಾಂ ಪುಣ್ಯಫಲಂ ಪ್ರಾಧಾನ್ಯನ ತಸ್ಯೈವ ಹೋತಿ. ಅರೇ ಅಂಗ ಇಷ್ಟ ಸಯುಗ್ವಾ ಅರ ವಾ ರೈಕ್ವ ಜ್ಞಾತವ್ಯ ಅಹಂ ಹಿ ಅರಾ ಇತಿ ಪ್ರತಿ ಪಾಪಕ ಷಡ ಭಾವೇನ. ಇನ್ನು ಮುಂದೆ ಹೇಳ್ತಾರೆ. ಆಗ ಹೇಳಿದ ಏನಯ್ಯ ಅವ್ ತಮುಹ ಪರಹ ಪ್ರತ್ಯುವಾಚ ಕಮ್ಮರೇ ಏನಂ ಏತತ್ ಸಂತಂ ಸಯುಗ್ವಾನಮಿವ ರೇಕ್ವ ಮಾಸ್ಥ. ಆ ಗಾಡಿ ಕೆಳಗೆ ಕೂತಿರ್ತಾನಲ್ಲ ರೈಕ್ವ ಅವನ ಬಗ್ಗೆ ಮಾತಾಡ್ದೆ ಮಾತಾಡ್ತೀಯಲ್ಲ, ಯಾರು ಇವನು ಮಹಾ ಅಂತ ಹೇಳಿದ ತಕ್ಷಣ ಸತ್ತಹು ದಾನಸೃತಿ ಪೌತ್ರಾಯಣ ಉಪಶುಶ್ರಾವ, ಅವನು ಕಿವಿ ಬಿತ್ತು, ಕಿವಿ ಬಿತ್ತು ಅಲ್ಲ ಕಿವಿ ಬೀಳ್ಳೆ ಅಂತಲೇ ಹೇಳಿದರು ಅವರು, ಗೊತ್ತಾಯ್ತಾ? ಸುಮ್ಮನೆ ಮಾತಾಡಕ್ಕೆ ಕೇಳಿ ಸರ್, ಬಂದು ದೇವತೆಗಳು ಬಂದಿರ್ತಾರೆ, ಇವರು ಅಹಂಕಾರ ಕಳಿಬೇಕು ಅಂತ ಏನು ಮಾಡಿದ್ರಂತೆ, ಹಂಸ ಪಕ್ಷಿಗಳ ರೂಪದಲ್ಲಿ ಬಂದು ಮಾತಾಡ್ತಾರೆ, ಅದನ್ನೆಲ್ಲ ಕೇಳಿಸ್ಕೊಂಡ. ಸ ಸಂಜಿಹಾರ ಏವ ಛತ್ತಾರ ಮುವಾಚ, ಛತ್ತಾರ ಅಂದ್ರೆ ಸಾರಥಿ, ಸಾರಥಿನ ಕರೆದ, ಹುಡುಕೊಂಬ ಯಾರು ರೇಖ್ವ ನೋಡೋಣ ಅಂತ ಕೇಳಿದ. ಸಹಿ ಸಯುಗ್ಮಾನಮಿವ ರೇಖ್ವ ಮಾತ್ರ ಐತಿ ಯೋನು ಕಥಂ ಸಂಯುಗ್ವ ರೇಖ್ವ ಇತಿ ಯಥಾ ಕೃತಾಯ. ಇದೇ ಪದ್ಮಪುರಾಣದಲ್ಲಿ ಗೀತಾ ಮಹಾತ್ಮೆ ಆರನೇ ಅಧ್ಯಾಯಕ್ಕೆ ಕಥೆ ಹೇಳ್ತಾರೆ, ಗೊತ್ತಾಯ್ತಾ? ಹುಡುಕೊಂಬಂದಂತ ಅಷ್ಟೇ ಇಲ್ಲಿ ಹೇಳಿಬಿಡ್ತಾರೆ, ಎಲ್ಲೆಲ್ಲಿ ಹೋದಂತ ಎಲ್ಲ ಕ್ಷೇತ್ರವನ್ನೆಲ್ಲ ಮಾಡಿ ಹಾಕ್ಬಿಡ್ತಾರೆ. ದಕ್ಷಿಣ ಭಾರತ ಉತ್ತರ ಭಾರತ ಎಲ್ಲ ಆಗೋಯ್ತು, ಕೊನೆಗೆ ಸಿಗಲೇ ಇಲ್ಲ. ಕೊನೆ ಕಾಶ್ಮೀರದಲ್ಲಿ ನೋಡ್ತಾರೆ, ಒಂದು ಗಾಡಿ ಕಡೆ ಕೂತಿರ್ತಾರೆ, ಅದಿಷ್ಟನ್ನು ಬಿಟ್ಟು ಇದು ಎಕ್ಸ್ಪ್ಲೇನ್ ಮಾಡ್ತಾರೆ. ಅದಕ್ಕೆ ಇತಿಹಾಸ ಪುರಾಣಾಭ್ಯಾಮ್ ವೇದಂ ಸಮುಖ ಬ್ರಹ್ಮಯೇ, ಇದಿಷ್ಟು ಚಿಕ್ಕದಾಗಿ ಹೇಳಿದರೆ ವಿಸ್ತಾರದಾಗ ಅಲ್ಲಿ ಹೇಳ್ತಾ ಆರನೇ ಅಧ್ಯಾಯ ಮಹತ್ವಕ್ಕೆ ಲಿಂಕ್ ಮಾಡ್ತಾರೆ ಇದನ್ನು. ಯಥಾ ಕೃತಾಯ ವಿಜಿತಾಯ ಆಧಾರೇಯಾಹ ಸಂಯತಿ ಏವಮೇನಂ ಸರ್ವಂ ತದಭಿ ಸಮೇತಿ ಯತ್ಕಿಂಚ ಪ್ರಜಾ ಸಾಧು ಕುರುವಂತಿ ಯಸ್ತದ್ವೇದ ಯತ್ಸವೇದ ಸಮಯ ಏತದುಕ್ತ ಇತಿ ಸಹ ಕ್ಷತ್ವ ಅನ್ವಿಷ್ಯ ನಾವಿದಮಿತಿ ಪ್ರತ್ಯೇಯಾಯ. ಎಷ್ಟು ಹುಡುಕಿರು ಬಂದ ಸಿಗಲಿಲ್ಲ. ಸಹೋವಾಚ ಯತ್ರಾರೇ ಬ್ರಾಹ್ಮಣಸ್ಯ ಅನ್ವೇಷಣ ತದೇನ ಮೃಚ್ಛೇತಿ ಸೊ ಅಧಸ್ತಾ ಚಕಟಸ್ಯ ಪಾಮಾನಂ, ಪಾಮಾನಂ ಅಂದ್ರೆ ಕಜ್ಜಿ, ಕಜ್ಜಿ ತುರಿಸ್ತಾ ಕೂತಿದ್ದಾನೆ. ಕಷಮಾನಂ ಉಪೋಪ ವಿವೇಶ ತಂಹಾಭ್ಯುವಾದ ತೊನ್ನು ಭಗವಹ ಸಯುಗ್ವ ರೈಕ್ವ. ಸ್ವಾಮಿ ಪೂಜ್ಯರೇ ನೀವೇನ ಆ ಒಬ್ಬ ರೈಕ್ವರು ಅಂತ ಕೇಳಿದ ಸಾರಥಿ. ಹರೇ ಆಯ್ತಿ, ಓ ಹೌದಪ್ಪ ಅಂತ ಹೇಳಿದ ತಕ್ಷಣ ಬಂದ. ಸ್ವಾಮಿ ಸಿಕ್ಕಿಬಿಟ್ರು ಅಂತ ಬಂದ ತಕ್ಷಣ ಹೋದಾಯಿತ, ಹೋಗಿಬಿಟ್ಟು ತಕ್ಷಣ ನಿಂತ್ಕೊಂಡ ಅಲ್ಲಿ. ಆ ಏನು ಮಾಡಿದ ಗೊತ್ತಾತ, ಹಾರೇ ಶೂದ್ರ ಅಂತ ಕರೆದೈತನ. ಶೂದ್ರ ಅಂತ ಕರೆದ ತಕ್ಷಣ ನಮ್ಮ ಇವರು ಶುರು ಮಾಡಿ ನೋಡಿದ ಪೌತ್ರಾಯಣ ಶೂದ್ರ ವೇದೋಪದೇಶ ಮಾಡ್ತಾರೆ, ಶೂದ್ರ ವೇದಾಧಿಕಾರ ಉಂಟು ಅಂತ ಶುರುವಾಯಿತು. ಅದಕ್ಕೆ ಬಂದ ಕಥೆ ಇತ್ತು. ತಕ್ಷಣ ಶೂದ್ರ ಅಂತ ಕರೆದ ತಕ್ಷಣ ಅದು ಹೇಳ್ತಾರೆ, ಆಚಾರ ಹೇಳ್ತಾರೆ, ಇದರಲ್ಲಿ ಬರುತ್ತೆ ಬ್ರಹ್ಮಸೂರ್ ತೀರ್ಮಾನ ಮಾಡ್ತಾರೆ ಇದನ್ನು. ನಾ ಪೌತ್ರಾಯಣ ಏನಲ್ಲ ಅವನು ಶೂದ್ರನಲ್ಲ, ಅದಕ್ಕೆ ಶುಚಾದ್ರವಣಾತ್ ಶೂದ್ರ ಅಷ್ಟೇ ಹೊರತು ನೋಡಿದ ಹೇಳಿದ್ರಂತೆ. ಶುಚಾದ್ರವಣಾತ್ ಶೂದ್ರ ರಾಜ ಪೌತ್ರಾಯಣ ಶೂದ್ರ ಭಾರಿ ಶೋಕದಿಂದ ಬಂದ. ಸ್ವಲ್ಪ ಮುಂದೆ ಬನ್ನಿ, ಸ್ವಲ್ಪ ಭಾರಿ ಶೋಕದಿಂದ ಬಂದಿದ್ದು ಶೂದ್ರ ಶುಚಾ ದ್ರವಣ ಶೂದ್ರ ಅಷ್ಟೇ ಹೊರತು ಬೇರೆ ಅಲ್ಲ. ರಾಜ ಪೌತ್ರಾಯಣ ಶೋಕಾತ್ ಶೂದ್ರೇತಿ ಮುನಿನೋದಿತ ಪ್ರಾಣವಿದ್ಯಾಮವಾಪ್ಯಸ್ಮಾತ್ ಪರಂ ಧರ್ಮ ಅವಾಪ್ತವಾನ್ ಇತಿ ಪಾತ್ಮೆ. ಪದ್ಮಪುರಾಣ ರೆಫರ್ ಮಾಡ್ತಾರೆ ಆಚಾರ್ಯ, ಪದ್ಮಪುರಾಣರು ಹೇಳಿದ್ದಾರೆ ಆತ ನಿಜವಾದ ಶೂದ್ರನಲ್ಲ, ದುಃಖದಿಂದ ಬಂದಾಗ ಶೂದ್ರ ಇದ್ದಾಗಿರ್ತಾರೆ, ದುಃಖ ಇದ್ದಾಗ ಶೂದ್ರ ಇದ್ದಾಗೆ. ಸ್ವಾರಸ್ಯ, ಸೂತಕ ಬಂದ ಕಾಲಕ್ಕೆ ಮುಟ್ಟಬಾರದು, ಅದಕ್ಕೆ ಶೋಕದಲ್ಲಿರ್ತಾರೆ ಅದರಿಂದ ಮುಟ್ಟಬಾರದು, ಅದಕ್ಕೆ ಶೂದ್ರ ಅನ್ನೋ ಹೆಸರು ಬರ್ತದೆ. ಇದು ಅರ್ಥ ಮಾಡಿಕೊಂಡ್ರೆ ಶೋಕಕ್ಕೂ ಇದಕ್ಕೇನು ಸಂಬಂಧ ಇದೆ, ಶೋಕಕ್ಕೂ ಇದಕ್ಕೇನು ಸಂಬಂಧ ಇದೆ, ಶೂದ್ರತ್ವಕ್ಕೂ ಸಂಬಂಧ ಇರೋದ್ರಿಂದ ಆಗ ಅವನಿಗೇನು ಅಧಿಕಾರ ತಪ್ಪಿಹೋಯ್ತು. ಮಂತ್ರ ಎಂದ್ರೆ ಅದು ಹೇಳಾಗಿಲ್ಲ, ವೇದ ಮಂತ್ರ ಉಚ್ಚಾರಣೆ ಮಾಡಾಗಿಲ್ಲ, ಅದು ಮುಗಿಯೋವರೆಗೂ ಉಚ್ಚಾರಣೆ ಮಾಡಾಗಿಲ್ಲ, ಅದಕ್ಕೆ ವೇದಾಧಿಕಾರ ಇಲ್ಲ ಅನ್ನೋದಕ್ಕೆ ಲಿಂಕ್ ಬಂದ. ವೇದಾಧಿಕಾರ ಇಲ್ಲ ಅನ್ನೋದಕ್ಕೂ ಅದಕ್ಕೂ ಕೂಡ್ತಾ ಇದೆ. ಇದು ಕಥೆಯ ಸಾರಾಂಶ. ಆಗ ಅವ್ರು ಹೇಳ್ತಾರೆ, ಬೇಜ ಕೊಡ್ಲಕ್ಕೆ ಹೋಗ್ತಾರಾಗ, ಸ್ವಾಮಿ ನಾನು ಉದಯ ಉಪವಾಸ ಯಾತಕ್ಕೆ ಅಂತ ಕೇಳಿದ್ರೆ ನಾನು ಕೊಡಿ ಅಂತ ಹೇಳ್ತಾನೆ, ಏನೇನೋ ಕೊಡ್ಲಕ್ಕೆ ಹೋಗ್ತಾನೆ ರಾಜ, ಟೆಂಪ್ ಮಾಡ್ತಾ ಹೋಗ್ತಾನೆ, ಬೇಕಾದಷ್ಟು ಸಂಪತ್ ಕೊಡ್ತಾನೆ, ರಥ ಕೊಡ್ತಾನೆ. ಅಲ್ಲಿ ಒಂದು ಮಾತು ಬರುತ್ತೆ, ಇದು ಶೂದ್ರ ಅಲ್ಲ ಅಂತ ಹೇಗೆ ತೀರ್ಮಾನ ಮಾಡಬೇಕು ಅಂತ ಪ್ರಶ್ನೆ. ನೀವೇನು ಅರ್ಥ ಮಾಡ್ತೀರಿ, ನಾವು ಬೇರೆ ಅರ್ಥ ಮಾಡ್ತೀವಿ ಅಂತ ಕೇಳಿದ್ರೆ ನೋಡಿ ಅವ್ನು ಹೇಳ್ಬೇಕಾದ್ರೆ ಹೇಳ್ತಾನೆ, ಅಯಂ ಅಶ್ವತರಿ ರಥಃ, ಸ್ವಾಮಿ ನಿಮಗೆ ರಥ ಕೊಡ್ತಿದ್ದೇನೋ ಒಂದು ದಯವಿಟ್ಟು ಅದರ ಉಪದೇಶ ಮಾಡಿ ಅಂತ ಕೇಳಿದ. ತಕ್ಷಣ ಆಚಾರ್ಯ ಹೇಳ್ತಾರೆ, ಅಶ್ವತರಿ ರಥ ಉಪಯೋಗಿಸೋದು ಯಾರು ಗೊತ್ತಾ, ಕ್ಷತ್ರಿಯರು ಮಾತ್ರ ಉಪಯೋಗಿಸ್ಬೇಕು. ಬರ್ತಾರಲ್ಲ ಈ ಬ್ಯಾಚ್ ನೋಡಿದ ತಕ್ಷಣ ಎಷ್ಟಿದ್ದಾರೆ ಸ್ಟಾರ್ ನೋಡಿ ಯಾವ ಆಫೀಸರ್ ಅಂತ ಕರೀತಾರೆ, ಗೊತ್ತಾನೆ? ಮೇಲೆ ಕೆಂಪು ದೀಪ ಅಂದರೆ ಮಿನಿಸ್ಟರ್ ಕಾರು ಅಂತ ಕರೀತಾರೆ, ಕರು ಗೊತ್ತಿರುತ್ತಲ್ಲ. ಅದಕ್ಕೆ ಚೈತ್ರರಥ, ಚೈತ್ರರಥ ಅಂದ್ರೇನು, ರಥಸ್ತು ಅಶ್ವತರಿ ಯುಕ್ತ ಚೈತ್ರವಿತ್ಯಭಿಧೀಯತೆ. ಆಚಾರ್ಯ ಕೋಟ್ ಮಾಡ್ತಾರೆ, ಅಶ್ವತರಿ ರಥ ಹೆಸರುಗತ್ತೆಗೆ ಹೂಡಿದ ರಥವನ್ನು ಚಿತ್ರರಥ ಅಂತ ಕರೀತಾರೆ. ಅದರಲ್ಲಿ ಕೂಡ ಹಕ್ಕಿ ಯಾರದು ಅಂತ ಕೇಳಿದ್ರೆ ರಾಜರದ್ದು ಮಾತ್ರ, ಕ್ಷತ್ರಿಯರದ್ದು ಮಾತ್ರ. ಅದರಲ್ಲಿ ಬಂದಿರೋದ್ರಿಂದ ಅದೇನಾಗಿರಬೇಕು, ಕ್ಷತ್ರಿಯ ಆಗಿರಬೇಕು, ಅಲ್ಲೇ ಪ್ರೂವ್ ಆಗ್ತಿದೆ. ಇದನ್ನೆಲ್ಲ ಕ್ಷತ್ರಿಯತ್ವಾವಗತೆಯೇ ಉತ್ತರತ್ರ ಚೈತ್ರರಥ ಇರ ಲಿಂಗಾತ್ ಅಂತ ಬ್ರಹ್ಮಸೂತ್ರದಲ್ಲಿ ತೀರ್ಮಾನ ಮಾಡ್ತಾರೆ. ಇದೆಲ್ಲ ತೀರ್ಮಾನ ಮಾಡಿಕೊಂಡು ಯಾವ ಸಂಶಯನೂ ಕೂಡ ಬರೋದೇ ಇಲ್ಲ. ಈ ಆ ದೃಷ್ಟಿಯಿಂದ ಶೂದ್ರ ವೇದಾಧಿಕಾರ ಉಂಟು ಅಂದರೆ ವೇದಾಧಿಕಾರ ಇಲ್ಲ, ಜ್ಞಾನಾಧಿಕಾರ ಇಲ್ವ ಅಂದರೆ ಜ್ಞಾನಾಧಿಕಾರ ಇದೆ, ಅದು ಇಂಪಾರ್ಟೆಂಟ್. ವೇದಾಧಿಕಾರ ಬೇರೆ, ಜ್ಞಾನಾಧಿಕಾರ ಬೇರೆ. ವೇದಗಳನ್ನೇ ಓದಿ ಜ್ಞಾನ ಪಡೆದ್ರೆ ವೇದಾಧಿಕಾರ, ಆದರೆ ಬೇರೆ ಕೇಳಿ ಕೇಳಿ ಜ್ಞಾನ ಪಡೆದ್ರೆ ಅದು ಜ್ಞಾನಾಧಿಕಾರ ಅಷ್ಟೇ ಹೊರತು ಏನಲ್ಲ, ಅದು ವೇದಾಧಿಕಾರ ಅಲ್ಲ. ಜನ ಏನು ತಪ್ಪು ತಿಳ್ಕೊಂಡ್ರು ಜ್ಞಾನಾಧಿಕಾರ ಅಲ್ಲೇ ಅಂತ ಬೈತಾರೆ ಅಂತೇಳಿ, ಅದನ್ನು ಹೇಳಿಲ್ಲ. ಜ್ಞಾನಾಧಿಕಾರ ಇಲ್ಲ, ಇವತ್ತು ಆರ್ಟ್ಸ್ ಓದಿದವನು ಮೆಡಿಕಲ್ ಅಡ್ಮಿಷನ್ ಇಲ್ಲ ಅಂತ ಹೇಳಿದರೆ ಅದು ಓದೇಬಾರದು ಅಂತೇನು ಹೇಳಲಿಲ್ಲ, ಬೇರೆ ಕೋರ್ಸ್ ಇದೆ ಅವನಿಗೆ. ಮೆಡಿಕಲ್ ಇಲ್ಲ, ಇಂಜಿನಿಯರಿಂಗ್ ಅಷ್ಟೇ ಹೊರತು ಮ್ಯಾಥಮೆಟಿಕ್ಸ್ ಓದಿಲ್ಲ ಅವನು, ಸೈನ್ಸ್ ಓದಿಲ್ಲ, ಅಷ್ಟೇ ಕಾರಣ. ಇವರು ಅದನ್ನು ಬೈಯೋದು ಅಂತ ತಿಳ್ಕೊಂಡ್ರೆ ಏನು ಮಾಡಬೇಕು ಅದಕ್ಕೆ? ಎಲಿಜಿಬಿಲಿಟಿ ಎಂಬುದು ಯಾವ ವಿದ್ಯೆ ಓದಕ್ಕೆ ಬಂದಿರ್ತಾರೋ ಅದಕ್ಕೆ ಬೇಕಾದ ಅರ್ಹತೆ ಅಷ್ಟೇ ಹೊರತು ಬೇರೆ ಅಲ್ಲ. ಅಕಸ್ಮಾತ್ ಸೀಟ್ ಕೊಟ್ಟರು ತಿಳ್ಕೊಂಡು ಆಡಿಸಿದವನಿಗೆ ಈ ತಲೆ ಕೂಡ ಅರ್ಥ ಆಗೋದಿಲ್ಲ ಅವನಿಗೆ, ಗೊತ್ತಾಯ್ತಾ? ಅಲ್ಲಿ ಉಳಿದ ಅವನಿಗೆ ಅರ್ಥ ಆಗದ್ರೆ ಉಳಿದ ಅನರ್ಥ ಆಗುತ್ತೆ, ಜೊತೆಗೆ ಇವನಿಗೆ ಅರ್ಥ ಆಗೋದಿಲ್ಲ, ಉಳಿದವರಿಗೆ ಪೂರ್ತಿ ಅನರ್ಥ. ಅದಕ್ಕೆ ಎಲಿಜಿಬಿಲಿಟಿ ಇಲ್ಲ ಅನ್ನೋದು ಶೇಮಕ್ಕೆ. ಕುರುಡನ್ನು ಡ್ರೈವ್ ಮಾಡಬಾರ್ದು ಅಂತ ಕೇಳಿದರೆ, ನಾವು ಅವಮಾನ ಮಾಡ್ತಾರೆ ಏನು ಮಾಡೋದು, ಕುರುಡನ್ನು ಡ್ರೈವ್ ಮಾಡಬಾರ ಅಂತ ಕೇಳಿದರೆ, ಏನ್ರಿ ನಾವು ಮನುಷ್ಯ ಅಲ್ವಾ ನಾವು ಮಾಡಬಾರ ಅಂತ ಕೇಳಿದರೆ, ಮಾಡಿ ನೀನು ಸಾಯ್ತಿ ಬೇರೆಯವ್ರನ್ನು ಸಾಯಿಸ್ತೀವಿ ಅಷ್ಟೇ. ಸೊ ಅದೆಲ್ಲ ಎಲಿಜಿಬಿಲಿಟಿ ಅಂದರೆ ಅಷ್ಟೇ ಅರ್ಥ. ನಾವು ಅದನ್ನು ನಿಂದೆ ಅಂತ ತಿಳ್ಕೊಂಡ್ರೆ ತಪ್ಪಾಗಲ್ಲ. ಯಾವುದೇ ಒಂದು ಹಿತೋಕ್ತಿಯನ್ನು ನಿಂದೆ ಅಂತ ಭಾವಿಸಿದರೆ ಎಂದು ಉದ್ಧಾರ ಆಗಲು ಸಾಧ್ಯ ಇಲ್ಲ. ಅದನ್ನು ತಿಳೋದಕ್ಕೆ ಮಾತು ಬಂತು. ಕೊನೆಗೆ ನೋಡು ಮತ್ತೆ ವಾಪಸ್ ತಗೋದಿಲ್ಲ ಅಂತ ಹೇಳಿ, ಇದೆಲ್ಲ ತೊಗೊಂಡೋಗಿ ಸಾಕು, ನಾನು ಟೆಂಪ್ಟ್ ಮಾಡ್ತೀಯ ಅಂತ ಕೇಳಿದರು. ನನಗೆ ಇದೆಲ್ಲ ಬೇಡ ನನಗೆ ಅಂತ ಹೇಳಿದ ಕಷ್ಟ ಅರ್ಥ ಆಯಿತು. ಓಹೋ, ಇವರು ಉಪದೇಶ ಮಾಡಲಿ ಇದನ್ನು ಕೊಟ್ಟರೆ ಅಂತ ತಿಳ್ಕೊಂಡಿದ್ದೆ, ಇವರು ಅದಕ್ಕೆಲ್ಲ ಒಪ್ಪೋದಿಲ್ಲ ಅಂತ ಎಲ್ಲ ತೊಗೊಂಡು, ಸ್ವಾಮಿ ದಯವಿಟ್ಟು ಶಿಷ್ಯನಾಗ್ತಾನೆ ಉಪದೇಶ ಮಾಡಿ, ಆ ಉಪದೇಶ ಮಾಡ್ತಾರೆ. ಸಂವರ್ಗ ವಿದ್ಯೆ ಅಂತ ಹೇಳ್ತಾರೆ, ಸಂವರ್ಗ ವಾಯುದೇವರು ಜೀವೋತ್ತವರು ಅಂತ ಹೇಳ್ತಾರೆ ಅಷ್ಟೇ. ಆ ವಿದ್ಯೆ ತಿಳ್ಕೊಂಡ ತಕ್ಷಣ ಏನಾಯಿತು, ಇದು ಅವನಿಗೆ ಗೊತ್ತಿದ್ದಿಲ್ಲ ಅಂತಾರೆ. ಇವತ್ತಂಥವ್ರು ಇದ್ದಾರಲ್ಲ, ವಾಯುಜೀವತ್ವತ್ವ ಗೊತ್ತಿಲ್ಲದೆ ಏನು ಒಪ್ಕೊಂಡಿದ್ದಾರೆ, ವೃತ್ತಿ ಸರ್ವತ್ವತ್ವ ಒಪ್ಕೊಂಡಿದ್ದಾರೆ. ಅವರಿಗೆ ಇದು ಉತ್ತರ ಕೊಟ್ಟಾಗಾಯ್ತು. ರೈಕ್ವರಿಗಿದ್ದ ಜ್ಞಾನ ಇವರು ಇರಲಿಲ್ಲ, ಅದರಿಂದಾಗಿನೇ ಚೇಂಜ್ ಆಗೋ ಪ್ರಸಂಗ ಬಂತು, ಚೇಂಜ್ ಆಗಿಬಿಟ್ರು ಅಂತ ಅರ್ಥ. ವಾಯುರ್ಭಾವ ರಾಜ ವಾಯುರ್ಭಾವ ಸಂವರ್ಗೋ ಯದಾವಾ ಮಹಾಪ್ರಳಯೇ ಅಗ್ನಿರುದ್ಧಾಯತಿ ವಾಯುಮೇವ ಅಪ್ಪೇತಿ ಯದಾ ಸೂರ್ಯೋ ಅಸ್ತಮೇತಿ ವಾಯುಮೇವ ಅಪ್ಪೇತಿ ಯಾತಕ್ಕೆಂ ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರಹ. ಎಲ್ಲರೂ ಕೂಡ ಏನಾಗಿಬಿಡ್ತಾರಾಗ, ಲುಪ್ತರಾಗಿಬಿಡ್ತಾರೆ, ಪರವ ಉದರದಲ್ಲಿ ಕೂತು ಬಿಡ್ತಾರೆ. ವಾಯುದೇವರೊಬ್ಬರೇ ಏನಾಗಿರ್ತಾರಾಗ, ಎಚ್ಚೆತ್ತಿರ್ತಾರೆ. ಅದಕ್ಕೆ ಅವ್ರು ಏನಂತ ಕರೀತಾರೆ, ಅವ್ರು ಜೀವೋತ್ತವರು. ಅವರು ತಿಳ್ಕೊಳ್ಳದೆ ಹೋದರೆ ಸಾಧನೆ ಆಗೋದಿಲ್ಲ. ರೈಕ್ವರಿ ಗೊತ್ತಿದೆ, ಜಾನಶ್ರುತಿ ಗೊತ್ತಿಲ್ಲ, ಅದಕ್ಕೆ ಇವರು ಕಡಿಮೆ ಅಂತ ಹೇಳಿದರು. ಅದು ಗೊತ್ತಾದರೆ ಮುಗೀತು. ಸಂವೃತ್ತಿ ಸರ್ವದೇವಾನ್ಯದ್ ವಾಯು ಸಂವರ್ಗ ಏರಿತಃ. ಎಲ್ಲ ದೇವತೆಗಳು ನೇಮನ ಮಾಡ್ತಾರೆ ಅಂತ ವಾಯುದೇವರಿಗೆ ಸಂವರ್ಗ ಅಂತ ಕರೀತಾರೆ. ಆ ಭಾಗ ಮುಗೀತು. ಇನ್ನೊಂದು ಭಾಗ, ಸತ್ಯಕಾಮೋಹ ಜಾಬಾಲೋ ಜಬಾಲಾಂ ಮಾತರಂ ಆಮಂತ್ರಯಾಂಚಕ್ರೆ ಬ್ರಹ್ಮಚರ್ಯಂ ಭವತಿ ವಿವತ್ಸ್ಯಾಮಿ ಕಿಂ ಗೋತ್ರೋ ನು ಅಹಮಸ್ಮೀತಿ. ಒಬ್ಬ ಸತ್ಯಕಾಮ ಅಂತ ಹುಡುಗ, ತಾಯಿನ ಕೇಳಿದ, ಅಮ್ಮ ನಾನು ವೇದಾಧ್ಯಯನ ಮಾಡಕ್ಕೆ ಹೋಗ್ತೀನಿ ಗುರುಕುಲಕ್ಕೆ, ಅನುಮತಿ ಕೊಡು ಅಂತ ಕೇಳಿದ. ಹೋಗಿ ಬಾ ಅಂತ ಹೇಳಿದ. ನಾನು ಗೋತ್ರ ಹೇಳು ಅಂತ ಕೇಳಿದ, ಗೊತ್ತಿಲ್ಲ ಅಂತ ಹೇಳಿದ. ತಕ್ಷಣ ಹೇಳ್ತಾರೆ, ಸಾಹೈನ ಉವಾಚ ನಾ ಅಹಂ ಏತದ್ವೇದ ತಾತ ಯದ್ಗೋತ್ರಸ್ತ್ವಮಸಿ. ನಿನ್ನ ಗೋತ್ರ ನನಗೆ ಗೊತ್ತಿಲ್ಲ. ಬಹ್ವಹಂ ಚರಂತಿ ಪರಿಚಾರಿಣಿ ಯೌವನೆ ತ್ವಾಂ ಅಲಭೆ ಸಾಹಮೇತನ್ನವೇದ ಯದ್ಗೋತ್ರಸ್ತ್ವಮಸಿ ಜಬಾಲಾತು ನಾಮ ಅಹಂ ಅಸ್ಮಿ ಸತ್ಯಕಾಮೋ ನಾಮ ತ್ವಮಸಿ ಸಾ ಸತ್ಯಕಾಮಯೇವ ಜಾಬಾಲೋ ಬ್ರುವೀಥಾ ಇತಿ. ಅದಕ್ಕೆ ಗೋತ್ರ ಕೇಳಿದ್ರೆ ಇಷ್ಟು ಹೇಳಿಬಿಡು ಅಷ್ಟೇ, ನನ್ನ ತಾಯಿ ಜಬಾಲ ನಾನು ಜಾಬಾಲ ಅಷ್ಟು ಹೇಳು ಸಾಕು ಅಂತ ಹೇಳಿದ. ಅಷ್ಟ ಬಂದ ಗುರುಗಳು ಕೇಳಿದ್ರು, ಏನು ಗೋತ್ರ ಅಂತ ಕೇಳಿದ್ರು. ಯಾರವರು? ಹರಿದ್ರುಮತ ಗೌತಮ ಅಂತ ಅವ್ರ ಹೆಸರು. ಬ್ರಹ್ಮಚರ್ಯಂ ಭಗವತಿ ವತ್ಸ್ಯಾಮಿ ಉಪೇಯಂ ಭಗವಂತಮಿತಿ. ಸ್ವಾಮಿ ನಿಮ್ಮ ಹತ್ರ ಶಿಷ್ಯನಾಗಿ ಬರ್ತಾ ಇದ್ದೇನೆ, ಉಪದೇಶ ಮಾಡಿ ಅಂತ ಕೇಳಿದ ತಕ್ಷಣ ಕಿಂ ಗೋತ್ರೋಸಿ ಅಂತ ಕೇಳಿ, ಯಾವ್ದು ನಿನ್ನ ಗೋತ್ರ ಅಂತ ಕೇಳಿದರು. ತಕ್ಷಣ ಹೇಳಿದ, ನನಗೆ ಗೊತ್ತಿಲ್ಲ, ನಾನು ಸತ್ಯಕಾಮ ಜಾಬಾಲ ಅಂತ ಹೇಳಿದ. ತಕ್ಷಣ ತೀರ್ಮಾನ ಮಾಡಿದರು. ಸ್ತಂಭೋ ವಾಚ ನೈತದ ಅಬ್ರಾಹ್ಮಣೋ ವಿವಕ್ತು ಅರ್ಹತಿ. ಸತ್ಯ ಹೇಳಿದ್ದಿ, ಈ ಸತ್ಯರ ಬ್ರಾಹ್ಮಣ ಅಲ್ಲದೆ ಬೇರೆ ಹೇಳಕ್ಕೆ ಬರೋದಿಲ್ಲ. ನೀನು ಬ್ರಾಹ್ಮಣ ಬಾ ಹೇಳ್ತೇನೆ ಅಂತ ಹೇಳ್ಬಿಟ್ಟು ಅದು ಬ್ರಾಹ್ಮಣ ಹೇಗೆ ಗುರುತಿಸಿಡಿದ್ರವರು, ಸತ್ಯವಾಕ್ಯದಿಂದ ಗುರುತಿಸಿಡಿದ್ರು. ಅದಕ್ಕೆ ಹೇಳ್ತಾರೆ ಆಚಾರ್ಯ, ರಾಜ್ಯವಂ ಬ್ರಾಹ್ಮಣೇ ಸಾಕ್ಷಾತ್ ಶೂದ್ರೋ ಅನಾರ್ಜವ ಲಕ್ಷಣ ಗೌತಮ ಸ್ಥಿತಿ ವಿಜ್ಞಾಯ ಸತ್ಯಕಾಮ ಉಪಾನಯತ್ತಿತಿ. ಸತ್ಯಕಾಮರಿಗೆ ಏನು ಮಾಡಿದರು? ಉಪನಯನ ಮಾಡೇ ಬಿಟ್ರು. ಉಪನಯನ ಮಾಡೋದು ಅಂದ್ರೇನು? ವೇದಾಧ್ಯಯನ ಶುರು ಮಾಡೋದು ಅಂತ. ಉಪನಯನ ಮಾಡೋದು ಅಂದ್ರೇನು? ಇವತ್ತು ಮಾತೃ ಭೋಜನ ಮಾಡಿ ಸಿನಿಮಾಕ್ಕೆ ಹೋಗಿಬಿಡ್ತಾನೆ ಮುಗಿದೋದು ಅಷ್ಟೇ. ಉಪನಯನ ಅಂದ್ರೆ ಅಷ್ಟೇ, ಉಪನಯನ ಗುರುಗಳ ಹತ್ರ ಬಿಡೋದು ಅಂತ. ಸ್ಕೂಲಿಗೆ ಸೇರಿಸಿಬಿಟ್ಟು ಹುಡುಗನ ಅಂತಾರೆ, ಗುರುಕುಲವಾಸಕ್ಕೆ ಅಡ್ಮಿಟ್ ಮಾಡಿದರೆ ಉಪನಯನ ಅಂತ ಕರೀತಾರೆ. ಆಮೇಲೆ ಹೋದ ನಾನು ಇನ್ನು 100 ಗೋವು ಕೊಟ್ಟು ಬಿಡ್ತಾರೆ, 410 ಬಾ ಅಂತ ಹೇಳ್ತಾರೆ. ಆಗ ಕರ್ಕೊಂಡು ಹೊರಟುಬಿಡ್ತಾರೆ. ಪಾಠ ಅಂದರೆ ಶುರು ಮಾಡಿದ್ದಿಷ್ಟೇ, ಹೆಸರು ಬರ್ಕೊಂಡಿದ್ದು ಕಳಿಸಿದ್ದ ಆ ಕಡೆಗೆ. ಆಯಿತು, ಅವು 400 ಆಗಬೇಕಂತವು, ಎಲ್ಲ ಬಡಕಲುಗಳು ಬೇರೆ. ಹೋದ ಕಾಯ್ತಾ ಕುತ್ಕೊಂಡ್ಬಿಟ್ಟ. ಕೊನೆಗೆ ಎಣಿಸ್ತಾ ಕೊಡಲಿಲ್ಲ ಆತ, ಅವೇ ಹೇಳಿದ್ವಂತೆ, ನೋಡು ಸತ್ಯಕಾಮ 400 ಆಗಿದ್ದೇವೆ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ತಕ್ಷಣ ಹೊರಡ್ತಾರೆ ಅಲ್ಲಿಂದ. ಅಂದರೆ ಅಷ್ಟು ಶ್ರದ್ಧೆಯಿಂದ ಜೋಪಾನ ಮಾಡಿದೆ ಅಂತ ಅರ್ಥ. ಇವರವ್ರು ಇರ್ತಾರೆ ಟೈಮ್ ತಕ್ಕ ಟೈಮ್ ನೋಡ್ತಾ ಹಾಕುತ್ತೆ, 5 ಗಂಟೆ ಹೋಗಿ 5 ಗಂಟೆ ನೋಡ್ತಾ ಕೂತಿರ್ತಾರೆ. ಅದು ಕೆಲಸ ಮುಖ್ಯ ಅಲ್ಲ, ಏನು ಮುಖ್ಯ ಇರುತ್ತೆ? ಟೈಮ್ ಮುಖ್ಯ ಇರುತ್ತೆ. ಇವನು ಅದನ್ನು ಎಣಿಸ್ತಾ ಕೊಡಲಿಲ್ಲ, ಅದು 400 ಆಗೋದು ಮುಖ್ಯ ಆಗಿತ್ತು ಅವರಿಗೆ. ಆಗ ಏನಾಯ್ತಂತೆ, ಆಗ ವೃಷಭ ಒಂದು ಹೇಳಿತು, ಒಂದು ನೀರು ಗೋಡಿ ಹೇಳಿತು, ಒಂದು ಹಂಸ ಹೇಳಿತು ಅಂತ ಹೇಳ್ತಾರೆ. ದಾರಿ ಉದ್ದಕ್ಕೂ ಬಂತ ಉದ್ದೇಶ ಮಾಡಿದ್ವಂಥವು. ಸತ್ಯಕಾಮ ಉಪದೇಶ ಮಾಡ್ತೀವೋ, ಉಪದೇಶ ಮಾಡ್ತಾ ಹೋಗ್ತಾರೆ. ಅದು 4 ಭಾಗ, ಒಂದು ಭಾಗ ಒಬ್ರು ಹೇಳ್ತಾರೆ, ಇನ್ನೊಂದು ಭಾಗ ಮತ್ತೊಬ್ರು, 4 ಭಾಗ ಪೂರ್ತಿ ವಿದ್ಯೆ ಬಂದೋಯ್ತು ಆತನಿಗೆ. ಗುರುಗಳ ಹತ್ರ ಬಂದ, ನೋಡಿದರು ಗುರುಗಳು, ತಕ್ಷಣ ಕೇಳಿದರು, ಬ್ರಹ್ಮ ವಿದೇವ ಭಾಷೆ ಸೌಮ್ಯ ಅಲ್ಲ, ಅಪ್ರೋಷ ಜ್ಞಾನ ಅದಕ್ಕೆ ಕಾಣುತ್ತಲ್ಲ ಅಂತ ಹೇಳಿದರು. ಅವರು ಮುಖ ನೋಡಿದ ತಕ್ಷಣ ಒಳ್ಳೆ ಜ್ಞಾನಿ ಆಗಿಬಿಟ್ಟಿದೆಯಲ್ಲ ಅಂತ ಕೇಳಿದ ತಕ್ಷಣ, ಸ್ವಾಮಿ ಹೌದು, ಇವರು ಹೇಳಿಕೊಟ್ರೆ ನನಗೆ, ಆದರೆ ನನಗೆ ಸಾಲದು, ನೀವೇ ಹೇಳ್ಕೊಡ್ಬೇಕು ಗುರುಗಳು, ನೀವೇ ಹೇಳ್ಕೊಡ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಆಚಾರ್ಯಾಧ್ಯೇವ ಅಧಿಗತ ವಿದ್ಯಾ ಗುರುಗಳ ಮೂಲಕ ಬಂದಾಗಲೇ ವಿದ್ಯೆ ಏನಾಗೋದು? ಸಾಧಿಷ್ಟತಮ, ಅತ್ಯಂತ ಸಾರ್ಥಕ ಆಗುತ್ತೆ, ಫಲ ಕೊಡೋದಿಲ್ಲದವರೇ ಅಂತ ಹೇಳ್ತಾರೆ. ಅದೆಲ್ಲ ಬ್ರಹ್ಮಸೂತ್ರ ಮಾಡ್ತಾರೆ ಹೇಳ್ತಾರೆ ಇದೆಲ್ಲ ಕೂಡ. ಅದಕ್ಕೆ ಲಿಂಗಭೂಯಸ್ತ ತದ್ಧಿ ಬಲಿಯ ತದಪಿ ಓಂ ಅಂತ ಹೇಳಬೇಕಾದ್ರೆ ಈ ಕಥೆನೆಲ್ಲ ಹೇಳ್ತಾರೆ. ಬ್ರಹ್ಮಸೂತ್ರ ಓದಿ ಇವೆಲ್ಲ ಗೊತ್ತಿರ, ಬ್ರಹ್ಮಸೂತ್ರ ಓದಬೇಕಾದ್ರೆ ರೆಫರೆನ್ಸ್ ಕೊಟ್ಕೊಟ್ಟು ಮಾತಾಡ್ತಾರೆ. ಆದ್ದರಿಂದ ಡೈರೆಕ್ಟ್ ಓದ್ದವ್ರು ಇವೆಲ್ಲ ಅರ್ಥ ಆಗೋದಿಲ್ಲ. ವಾಯು ಋಷಭ ರೂಪ ಸನ್ ಅಗ್ನಿ 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 ಹಂಸಶ್ಚತುರ್ಮುಖ. ಋಷಭ ಬಂತು ಅಂತ ಹೇಳಿದರೆ ವಾಯುದೇವರು ಬಂದರು ಅಂತ ಅರ್ಥ. ಹಂಸ ಬಂತು ಅಂದರೆ ಬ್ರಹ್ಮದೇವರು ಬಂದರು ಅಂತ ಅರ್ಥ. ಮದ್ಗು ಅಂದರೆ ಬಾತುಕೋಳಿ ನಿರ್ಗೋಳಿ, ಅದು ಬಂತು ಅಂದರೆ ವರ್ಣದೇವರು ಬಂದರು ಅಂತ ಅರ್ಥ. ಅವರೇ ಅಗ್ನಿ ಅಗ್ನಿನೇ ಹೇಳಿದರು ನಾಲ್ಕು, ವಾಯು ಋಷಭ ಅಗ್ನಿ ಹಂಸ ಒಂದು ನೀರ್ಗೋಳಿ ನಾಲ್ಕು ಹೇಳಿದರು. ಅದರಲ್ಲಿ ಋಷಭ ಅಂದರೆ ವಾಯುದೇವರು, ಅಗ್ನಿ ಅಂದರೆ ಅಗ್ನಿನೇ, ಹಂಸ ಅಂದರೆ ಬ್ರಹ್ಮದೇವರು ಹಂಸವಾಹನದವರು, ನೀರ್ಗೋಳಿ ಅಂದರೆ ವರುಣ. ಇವು ನಾಲ್ಕು ಜನ ಹೇಳಿದರು. ಪ್ರಕಾಶ ಪ್ರಕಾಶ ಅನಂತ ತೇಜೋವತ್ ಸ್ಥಾನ ವತ್ ಸನ್ನಿಕಾ ಹರೇಹೇ ವಾಸುದೇವಾಧಿಕಾ ಮೂರ್ತಿ. ಏನು ಹೇಳಿದರು ನಾಲ್ಕು ಜನ ಅಂತ ಕೇಳಿದರೆ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಬರಲೇಬೇಕು ನಾಲ್ಕು ಕೂಡ. ಅದನ್ನು ಉಪದೇಶವನ್ನು ಮಾಡಿದರು. ಈತ ಬಂದ. ದಿಗಾದಿಷು ಸ್ಥಿತಾಸ್ತೇಷ ಬಧಿಪಾಶ್ಚ ತದಾಖ್ಯಕಾಹ ನಾಚಾರ್ಯ ಬುದ್ಧ್ಯಾ ತೈರುಕ್ತಂ ಅಥೋ ಅನುಜ್ಞಾಂ ಗುರೋರಗಾತ್. ಅವರು ವಿಷಯ ಹೇಳಿದರೆ ಹೊರತು ಗುರು ಅಂತ ಅಕ್ಸೆಪ್ಟ್ ಮಾಡಿ ಹೇಳಲಿಲ್ಲ. ಅದಕ್ಕೆ ಬಂದ. ಉತ್ತಮ ಆಚಾರ್ಯ ಸಂಪ್ರಾಪ್ತೈ ನಾವರಾಚಾರ್ಯ ತಃ ಕ್ವಚಿತ್ ಇಚ್ಛೇದ ಅನುಜ್ಞಾಂ ಶ್ರುತ್ವಾಪಿ ನಾನುಜ್ಞಾಂ ಪ್ರಾರ್ಥಯೇತ್ ತತಃ ಋಷಿಭ್ಯಸ್ತು ಉತ್ತಮ ದೇವಾಹ ದೇವೇಭ್ಯೋ ವಾಯುರುತ್ತಮಃ ವಾಯೋಚ್ಚ ಭಗವಾನ್ ವಿಷ್ಣು ನ ತಸ್ಮಾದ ಉತ್ತಮೋ ಗುರುಹು ಇಷ್ಟು ಹೇಳಿ ಆ ಒಂದು ಮಾತು ಕೇಳಿದ. ಸ್ವಾಮಿ ನಾನು ತಪ್ಪು ಮಾಡಿಬಿಟ್ಟ ಅಂತ ಕೇಳಿದ. ಯಾತಕ್ಕೆ? ನೀವು ಗುರುಗಳು, ಅವ್ರದ್ದು ಹೇಳ್ಕೊಂಡ್ಬಿಟ್ಟನಲ್ಲ ಅಂತ ಕೇಳಿ ಹೇಳ್ತಾರೆ. ನೀನು ನನಗಿಂತ ದೊಡ್ಡವರು, ಯೋಚನೆ ಇಲ್ಲ, ನಿಶ್ಚಿಂತೆ ಆಗಿರು ಅಂತ ಹೇಳಿ. ನೇನು ದೋಷ ಬಂದಿಲ್ಲ, ಇದರೊಳಗೆ ಲೋಪ ಬರಲಿಲ್ಲ, ನೀನೇನು ಪಾಪ ಬಂದಿಲ್ಲ, ಹೇಳ್ಕೊಡೋದು ನಾನೇ, ಅವರತ್ತು ಹೋದ ಪಾಪ ಬರಲಿಲ್ಲ ನನಗೆ. ಅರ್ಥ ಆಯ್ತಾ? ನೇತ ಗುರುಗಳು ಯಾರಾಗಿದ್ದರು? ಇವರೇ ಆಗಿದ್ದರು. ಅವ್ರ ಮೂಲಕ ಹೇಳಿದ್ದೇನು ತಪ್ಪಲ್ಲ, ಆದರೆ ನಾನು ಒಪ್ತೇನೆ ಅಂತ ಹೇಳಿಬಿಟ್ಟು ವಿಷಯ ಹೇಳ್ಕೊಡ್ತಾರೆ. ಒಂದು ದೊಡ್ಡ ಅಪೃಷ್ಟಜ್ಞಾನಿ ಆಗಿಬಿಡ್ತಾನೆ, ಗುರುಕುಲ ವಾಸ ಶುರು ಮಾಡ್ತಾನೆ. ಆಮೇಲೆ ಒಂದು ದಾರಿ ತಮಾಷೆ ಅಂದರೆ ಆ ಥರದ ಗುರುಗಳು ಶಿಷ್ಯರ ಬಲ ಶುರುವಾಗ್ತಾರೆ. ಆತಂತ್ರ ದೊಡ್ಡ ಗುರುಕುಲ ಶುರು ಮಾಡಿದಾಗ ಶಿಷ್ಯರ ಬಲ ಶುರುವಾದರು. ಉಪಕೋಸಲ ಅಂತ ಒಬ್ಬ ಶಿಷ್ಯ, ತನ್ನ ಗುರುಗಳು ಏನು ಮಾಡಿದ್ರು ಇತ್ತು ಅದೇ ಕೆಲಸ ಮಾಡಿದ, ಪಾಠ ಹೇಳ್ಕೊಡಲೇ ಇಲ್ಲ ಎಷ್ಟು ದಿವಸ ಆದರೂ ಕೂಡ. ಬರೀ ಕೆಲಸ ಮಾಡ್ಕೊಂಡು ಇದ್ಬಿಟ್ಟು ಅವ್ರು ಪಾಠ ಹೇಳ್ಕೊಡ್ಲಿಲ್ಲ. ಅವಾಗ ಒಂದ್ಸರಿ ಗುರುಗಳು ಹೆಂಡತಿ ನೋಡಿದರು, ಪಾಪ ಅವ್ರು ಹೇಳಿದರು ಹುಡುಗ ಅಷ್ಟು ದಿವಸದಿಂದ ಕೂತಿದ್ದಾನೆ, ಯಾರು ಹೇಳ್ಕೊಡಬಾರದು ಅಂತ ಕೇಳಿದರು. ಅವ್ರು ಮಾತಾಡಲಿಲ್ಲ, ಊರಿಗೆ ಹೋಗ್ಬೇಕು ತೆರೆದು ಹೋಗಿ ಬೇರೆ ಊರಿಗೆ ಹೋಗ್ಬಿಟ್ರಲ್ಲೋ ಒಂದು ಕಡೆ ಔಟ್ ಆಫ್ ಸ್ಟೇಷನ್. ಇದು ಭಾರಿ ದುಃಖ ಆಗುತ್ತೆ, ನೋಡ್ತಾ ಕೂತ್ಕೊಂಡ ಆಯಿತು ಏನು ಮಾಡೋಕ್ಕಾಗುತ್ತೆ ಅಂತೇಳಿ ಅಗ್ನಿಹೋತ್ರ ಮಾಡ್ತಾ ಕೂತ್ಕೊಂಡ. ಅಗ್ನಿ ಮಾತಾಡಲು ಶುರು ಮಾಡಿದ್ವು, ಅಲ್ಲೇನೆ ಉಪದೇಶ ಮಾಡ್ತೀವಿ ಅಂತ ಶುರು ಮಾಡಿದ್ರು. ಗುರುಗಳಿಗೆಲ್ಲ ಗೊತ್ತಿತ್ತು, ಬಿಟ್ಟು ಹೋದರು ಅಂತ ಅರ್ಥ. ಎಲ್ಲೇ ವಿದ್ಯಾ ಬರಬೇಕು ಅಂತ ಗೊತ್ತಿತ್ತು, ಹಾಗೆ ಇದ್ರು ಅವರು. ಎಲ್ಲ ಕಥೆಗಳಲ್ಲಿ ಏನು ಹೇಳ್ತಾರೆ, ವಿದ್ಯೆಯ ಮಹತ್ವ ಮತ್ತು ಗುರುಗಳು ವಾಸದ ಮಹತ್ವ, ಸೇವೆಯ ಮಹತ್ವ ಎಲ್ಲವನ್ನು ಹೇಳೋದು ಈ ಕಥೆಗಳ ಮುಖ್ಯ ಉದ್ದೇಶ. ತೇ ಹೂಚು ಉಪಕೋಸಲ ಏಷಾ ಸೌಮ್ಯತೆ ಅಸ್ಮದ್ ವಿದ್ಯಾ ಆತ್ಮವಿದ್ಯಾ ಚ ಆಚಾರ್ಯ ಮುಂದೆ ಹೇಳ್ತಾರೆ. ಆಚಾರ್ಯ ಸ್ತುತೇ ಗತಿಂ ವಕ್ತಾ ಇತ್ಯಾಜಗಾಮ. ಅವರೆಲ್ಲ ಉಪದೇಶವನ್ನು ಮಾಡ್ತಾರೆ, ಆ ಉಪದೇಶದ ಅರ್ಥವನ್ನು ಹೇಳ್ತಾರೆ ಆಚಾರ್ಯರು. ಮಧ್ಯೆ ಹೇಳಿದಂತೆ ಇವೆಲ್ಲ ವರುಷಗಟ್ಟಲೆ ಆಗಬೇಕಾದ ಉಪನಿಷತ್ತುಗಳಾದ್ರಿಂದ ಹೆಚ್ಚಾಡೋದಕ್ಕೆ ಹೋಗೋದಿಲ್ಲ. ಆಚಾರ್ಯ ಏನು ಬರೆದಿದ್ದಾರೆ ಅಲ್ಲೆಲ್ಲ ತಿಳ್ತಿರೋದಷ್ಟೇ. ಕೆಲವು ವಿಷಯಗಳ ಬಗ್ಗೆ ಸ್ಪಷ್ಟೀಕರಣ ಕೊಡ್ತಾರೆ. ಬ್ರಹ್ಮಸೂತ್ರಾನುಸಾರೇಣ ವೇದಾಜ್ಯಂ ಸರ್ವಮೇವ ಚ ಯೋಜ್ಯಂನ ಬ್ರಹ್ಮಸೂತ್ರಾಣಿ ದೃಶ್ಯಮಾನಾರ್ಥತೋನ್ಯಥಾ ಇತಿ ಚ ಬ್ರಹ್ಮವೈವರ್ತೆ. ಅದು ಇಂಪಾರ್ಟೆಂಟ್ ನೋಟ್ ಇದು. ಒಂದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಹೇಳ್ತಾರೆ, ಬ್ರಹ್ಮಸೂತ್ರಾನುಸಾರೇಣ ವೇದಾಜ್ಯಂ ಸರ್ವಮೇವ ಚ. ವೇದಾದಿ ಯಾವ ಶಾಸ್ತ್ರ ಅರ್ಥ ಮಾಡಬೇಕಾದರೂ ಕೂಡ ನಮಗೆ ಗೈಡ್ಲೈನ್ಸ್ ಯಾವುದರಿಂದ ತಗೋಬೇಕು? ಬ್ರಹ್ಮಸೂತ್ರಗಳಿಂದ. ಯೋಜ್ಯಂನ ಬ್ರಹ್ಮಸೂತ್ರಾಣಿ ದೃಶ್ಯಮಾನಾರ್ಥತೋನ್ಯತ. ಅಲ್ಲಿ ಬ್ರಹ್ಮಸೂತ್ರ ಅರ್ಥ ಮಾಡಬೇಕಾದ್ರೆ ಮಾತ್ರ ಅದೇ ಫೈನಲ್. ಗೊತ್ತಾಯ್ತಾ? ವೇದಾದಿ ಎಲ್ಲ ಶಾಸ್ತ್ರಗಳನ್ನು ಕೂಡ ತಸ್ಮಾತ್ ಸೂತ್ರಾರ್ಥಮಾಗೃಹ್ಯ ಕರ್ತವ್ಯ ಸರ್ವನಿರ್ಣಯ. ಸೂತ್ರಾರ್ಥ ಫೈನಲ್, ಸೂತ್ರಾರ್ಥ ಚೇಂಜ್ ಮಾಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಏನು ಮಾಡಿ ಸೂತ್ರಾರ್ಥನೇ ಚೇಂಜ್ ಮಾಡಿಬಿಟ್ರು ಅವ್ರು ಮಾಡಿದ ಬ್ರಹ್ಮಸೂತ್ರ ಭಾಷ್ಯ ಬರಿತೀವಿ ಅಂತ ಏನು ಮಾಡಿದ್ರು ಅವರು, ಸೂತ್ರಕ್ಕೂ ಭಾಷ್ಯಕ್ಕೂ ಸಂಬಂಧ ಇಲ್ಲ ಹಾಗೆ ಮಾಡಾಕ್ಬಿಟ್ರು. ಇದು ತಪ್ಪಾಯ್ತು. ಅದಕ್ಕೆ ಸೂತ್ರಾರ್ಥ ಬ್ರಹ್ಮಸೂತ್ರಗಳು ಇಷ್ಟು ಮಹತ್ವ ಹೇಳಿದ್ರಿಂದ ಅಥವಾ ನೈತಾದೃಶಂ ಕಿಂಚಿತ್ ಪ್ರಮಾಣತಮ ಮಿಷ್ಯತೆ, ಈ ಮಾತಿಗೆ ಅರ್ಥ ಆಗುತ್ತೆ. ಆಚಾರ್ಯ ಮಾತನ್ನು ಹೇಳಿದ್ರಿಂದ ಬ್ರಹ್ಮಸೂತ್ರಗಳು ಯಾವುದದು ಅಲ್ಟಿಮೇಟ್ ಆಯಿತೆ ಹೊರತು ಇನ್ಯಾವುದಕ್ಕೂ ಅದು ಅದಕ್ಕೆ ಈಕ್ವಲ್ ಆಗಲು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಮುಂದಿನ ದೊಡ್ಡ ಭಾಗ ಇತ್ತು. ಒಂದ್ಸರಿ ಏನಾಗಿದೆ, ಇವರು ಯಾರು, ಉದ್ದಾಲಕರು, ಅವರ ಮಗ ಶ್ವೇತಕೇತು ಇದ್ದಾರೆ. ಉದ್ದಾಲಕರ ಮಗ ಶ್ವೇತಕೇತು, ಆಗೊಂದು ಪ್ರಸಂಗ ಬಂದಿದೆ. ಒಂದು ದಿವಸ ನೋಡಿದ್ರಂತೆ ಹುಡುಗನು ಆಟ ಆಡ್ಕೊಂಡಿದ್ದು ಬಿಟ್ಟಿದ್ದಾನೆ ಆರಾಮವಾಗಿ, ತುಂಬ ದಿವಸವಾಗಿದೆ ಆಟ ಆಡ್ಕೊಂಡಿದ್ದಾನೆ. ಅದಕ್ಕಿಂತ ಮುಂಚೆ ಒಂದು ಮಾತಿದೆ, ಆಹಾರ ತಗೊಳ್ಳೋದು ಅಂದ್ರೆ ಏನು ಅನ್ನೋದಕ್ಕೆ ಆಚಾರ್ಯರು ಬರೀತಾರೆ. ಗುರೋರ್ ವಿದ್ಯಾ ಹೃತಿರಿ ಯಾಸ್ತು ಸಾಹಾರ ಇತಿ ಸ್ಮೃತಃ. ಗುರುಗಳ ಮೂಲಕ ವಿದ್ಯಾಧ್ಯಯನ ಮಾಡ್ತಾನಲ್ಲ ಅದಕ್ಕೆ ಏನಂತ ಕರೀತಾರೆ, ಆಹಾರ ಅಂತ ಕರೀತಾರೆ. ಇದು ಆಹಾರ. ತಚ್ಛುದ್ಧವು ಜ್ಞಾನಶುದ್ಧಿ ಸ್ಯಾತ್, ಜ್ಞಾನಶುದ್ಧವು ಸ್ಥಿರಾಕೃತಿ. ನಮ್ಮ ದೇಹಕ್ಕೆ ಆಹಾರ ತಗೊಂಡ್ರೆ ದೇಹ ಸರಿ ಇರ್ತದಷ್ಟೇ, ಆದರೆ ಚೈತನ್ಯ ಬೆಳಿಬೇಕಾದ್ರೆ ಯಾವ ಆಹಾರ ತಗೋಬೇಕು? ಜ್ಞಾನದ ಆಹಾರ ತಗೋಬೇಕು. ಅದಕ್ಕೆ ಆಹಾರ ದ್ವಿವಿಧ ಪ್ರೋಕ್ತ, ಆಹಾರ ಎರಡು ವಿಧ. ಏನಂತ, ಶಾರೀರೋ ಮಾನಸ ಏವಚ. ದೇಹದ ಆಹಾರ ಬೇರೆ, ಮನಸ್ಸಿನ ಆಹಾರ ಬೇರೆ. ದೇಹದ ಆಹಾರ ಅಂದರೆ ಅನ್ನಾದಿಗಳು, ಮನಸ್ಸಿನ ಆಹಾರ ಅಂದ್ರೇನು? ಜ್ಞಾನ. ಆ ಜ್ಞಾನ ತಗೊಳ್ಳೋದು ಅಂದ್ರೇನು? ಅನ್ನ ಬಡಿಸಬೇಕಲ್ಲ, ಗುರುಗಳು ಹೇಳಬೇಕು ಇದು ತಗೋಬೇಕು, ಗುರುಗಳು ಹೇಳಬೇಕು ಇದು ತಗೋಬೇಕು. ಅದಕ್ಕೆ ಎಡಗೈಲಿ ಬಡಿಸ್ಕೋಬಾರದು, ನಿಯಮ ಉಂಟು. ಎಡಗೈಲಿ ಬಡಿಸ್ಕೊಂಡು ಯಜ್ಞ ಅದು, ಎಡಗೈಲಿ ಆಹುತಿ ಕೊಟ್ಟಾಗುತ್ತೆ ಅಂತ ಅರ್ಥ. ಅದಕ್ಕೇನೆ ಗಂಡ ಹೆಂಡತಿ ಜೊತೆಗೆ ಯಾತಕ್ಕೆ ಕೊಡಬಾರ್ದು ಅಂದರೆ ಇಬ್ಬರು ಎಡಗೈ ಇಬ್ಬರು ಬಂದು ಹೋಯ್ತಾನೆ, ಗೊತ್ತಾಯ್ತಿಲ್ಲ. ಅವ್ರು ಬಡಿಸೋರು ಯಾವಾಗಲೂ ಯಾತಕ್ಕೆ ಬಡಿಸ್ಬೇಕು, ಅವ್ರು ಬಲಗೈಲೇ ಬಡಿಸ್ಬೇಕು. ಅದು ಹೋಮಕ್ಕೋಸ್ಕರ ದೇವತೆಗಳು ಅರ್ಪಣೆ ಮಾಡಿ ಇವನು ಬಲಗೈಲೇ ಊಟ ಮಾಡಬೇಕು. ಅದು ನೀರು ಕೂಡ ಎಡಗೈಲಿ ಕುಡಿಬಾರ್ದು, ಇದು ಆಹುತಿಯನ್ನು ಎಡಗೈಲಿ ಹಾಕಿದಾಗತ್ತೆ ಅರ್ಥ. ಅದಕ್ಕೆ ಏನು ಮಾಡಬೇಕಾಗ, ಬಲಗೈಲಿ ಎಂಜರಾಗುತ್ತೆ, ಹೋಗ್ತಾರೆ ಬಲಗೈಲಿ ಎಂಜರಾಗಿರುತ್ತೆ, ಇದು ಇದಾಗಿರುತ್ತೆ. ಏನು ಮಾಡಬೇಕಾಗ, ಅದು ಬಲಗೈ ಮೇಲೆ ಇಟ್ಕೊಂಡು ಕುಡಿಬೇಕು ಅಂತ ಹೇಳ್ತಾರೆ. ಅವಾಗ ಹವಿಸ್ಸನ್ನು ಹಾಕಿದ ಎಡಗೈ ಯಾವ ಕೈಯಿಂದ ಆದಾಗಾಯ್ತು? ಈಗ ಬಲಗೈಯಿಂದ ಆದಾಗಾಯ್ತು. ಎಡಗೈಯಲ್ಲಿ ನೀರು ಕುಡಿದ್ರೆ ಯಾವ ದೋಷ ಬರುತ್ತೆ? ಸುರಾಪಾರ ಮಾಡಿ ದೋಷ ಬರುತ್ತೆ ಅಂತ ಹೇಳ್ತಾರೆ. ಎಡಗೈಲಿ ನೀರು ಕುಡಿದ್ರೆ ಅಲ್ಲ, ಎಡಗಡೆ ನೀರು ಇಟ್ಕೊಂಡ್ರೆ ಆಗಾಗುತ್ತೆ. ಎಡಗಡೆ ನೀರು ಇಟ್ಕೋಬಾರ್ದು, ಎಲ್ಲಿರ್ಬೇಕು ನೀರು? ಯಾವಾಗಲೂ ಬಲಗೈಲಿರು. ವಾಸ್ತು ನೋಡಿದ್ದೆ ನೋಡಿದ್ದೆ, ಈ ವಾಸ್ತುನೇ ನೋಡೋದಿರು. ನೀರಲ್ಲಿ ಇಟ್ಕೊಳ್ಬೇಕು, ವಾಸ್ತು ನೋಡಬೇಕು. ನೀರಲ್ಲಿ ಇಟ್ಟರು ಊಟಕ್ಕೆ ಯಾವ ದಿಕ್ಕು, ಉತ್ತರ ದಿಕ್ಕಿಗೆ ಊಟ ಮಾಡಬಾರ್ದು, ಉತ್ತರ ದಿಕ್ಕಿಗೆ ಮುಖ ಮಾಡಿ ಊಟ ಮಾಡಬಾರ್ದು. ಮಲಗಬಾರ್ದು ಅಷ್ಟೇ ಗೊತ್ತು, ಊಟ ಕೂಡ ಉತ್ತರ ದಿಕ್ಕಿಗೆ ಮಾಡಬಾರ್ದು ಶಾಸ್ತ್ರ ಹೇಳಿ, ಗೊತ್ತಾಯ್ತಾ? ಕೆಲವೆಲ್ಲ ಫಾಲೋ ಮಾಡಿ, ಅದು ವಾಸ್ತು. ಅದು ಬಿಟ್ಬಿಟ್ಟು ಈ ವಾಸ್ತು ನೋಡ್ತಾ ಕೂತ್ಕೊಂಡ್ರೆ ಇದು ಸೆಕೆಂಡರಿ ವಾಸ್ತು, ಪ್ರೈಮರಿ ವಾಸ್ತು ಅದು. ಅದನ್ನೆಲ್ಲ ಗುರುವರು ವಿದ್ಯಾಹೃತಿಯಲ್ಲಿ ಯಾತು ಸಹ ಆಹಾರ ಇಚ್ಛಿ ಸ್ಮೃತಃ ತಚ್ಚುದ್ದವು ಜ್ಞಾನಶುದ್ಧಿ ಶ್ಯಾ. ಶುದ್ಧವಾದ ಅನ್ನದಿಂದ ಆರೋಗ್ಯ ಇರುತ್ತೆ. ಏನೋ ತಿಂದರೆ ಆರೋಗ್ಯ ಸರಿ ಇರೋದಿಲ್ಲ, ಅದು ಏನೋ ಕೇಳಿದರೆ ತಲೆ ಸರಿ ಇರೋದಿಲ್ಲ. ಶುದ್ಧವಾದ ವಿಷಯ ಕೇಳಬೇಕೇ ಹೊರತು ನಿಷಿದ್ಧ ವಿಚಾರ ಕೇಳಬಾರದು. ಶುದ್ಧ ವಿಚಾರಗಳು ಅಂದ್ರೆ ಏನು? ನಿರ್ಣೀತ ವಿಚಾರಗಳು, ನಿರ್ಣಯದಿಂದ ಬಂದ ವಿಚಾರಗಳೇ ನಿರ್ಣೀತ ವಿಚಾರಗಳಾದ್ರಿಂದ ಅದನ್ನು ಕೇಳಿದರೆ ಜ್ಞಾನ ಬರುತ್ತೆ ಹೊರತು ಏನೇನೋ ಕೇಳಿದರೆ ಇನ್ನೂ ಮೊದಲಿಗಿಂತ ಏನಾಗ್ಬಿಡ್ತಾನೆ ಮನುಷ್ಯ? ಇನ್ನೂ ದಾರಿ ತಪ್ಪಿ ಹೋಗ್ತಾರೆ. ಓದಿ ಓದಿ ಮರಳಾದ ಅಂತ ಹೇಳ್ತಾರಲ್ಲ, ಮೊದಲಿಗಿಂತ ಹೋಪ್ಲೆಸ್ ಆಗ್ತಾರೆ. ಮೊದಲು ಹೇಳ್ಬೋದು ಯಾರಾದರೂ, ಇವ್ರು ಏನೋ ಓದಿಬಿಟ್ಟಿರ್ತಾರಲ್ಲ, ಕೇಳೋದೇ ಇಲ್ಲ ಆಮೇಲೆ ಹಾಗಾಗಿಬಿಡ್ತಾರೆ. ಇನ್ನೊಬ್ಬರು ಮಾತು ಕೇಳೋದಿಲ್ಲ, ತಾನು ಓದಿದ್ದೇನು ಭ್ರಮೆ ಇರುತ್ತಲ್ಲ, ತನ್ನ ಜೀವನ ಹಾಳು ಮಾಡ್ಕೊಂಡ್ಬಿಡ್ತಾನೆ ಎಂದು ಹಾಗೆ ಮಾಡಬಾರ್ದು ಅಂತ ಹೇಳ್ತಾರೆ. ಇಲ್ಲಿ ಬರ ತತ್ವವಸಿ ಬರ್ತಕ್ಕಂಥ ಭಾಗ ಇದೆ. ತತ್ವವಸಿ ಶ್ವೇತಕೇತುರ್ಗ ಆರುಣೇಯ ಆಸ, ಅದು ಉದ್ದಾಲಕರ ಮಗ ಶ್ವೇತಕೇತು, 12 ವರ್ಷದ ಹುಡುಗ, ಓದ್ತಾ ಇಲ್ಲ, ಸುಮ್ಮನೆ ಆಟ ಆಡ್ಕೊಂಡು ಇದ್ಬಿಟ್ಟಿದ್ದಾರೆ. ತಕ್ಷಣ ತಂದೆ ನೋಡಿದರಂತೆ, ಏನಯ್ಯ ಶ್ವೇತಕೇತು, ಹೊಸ ಬ್ರಹ್ಮಚರ್ಯಂ, ಬ್ರಹ್ಮಚರ್ಯವನ್ನು ಪಾಲನೆ ಮಾಡು ಅಂತ ಹೇಳಿದ್ರು. ಬ್ರಹ್ಮಚರ್ಯ ಅಂದ್ರೇನು? ಬ್ರಹ್ಮಚರ್ಯ, ಬ್ರಹ್ಮ ಅಂದರೆ ವೇದ, ವೇದಾಧ್ಯಯನ ಮಾಡು ಅಂತ ಹೇಳಿದರು. ತಕ್ಷಣ ಏನು ಮಾಡದ, ಮತ್ತು ಬೈತಾನೆ, ಅಸ್ಮತ್ ಕುಲೀನಃ ಅನನುಚ್ಯ ಬ್ರಹ್ಮಬಂಧುರಿವ ಭವತೀತಿ. ನಾವೆಲ್ಲ ವೇದಾಧ್ಯಯನ ಮಾಡಿದವರು ವಂಶ, ನಮ್ಮ ಮನುಷ್ಯರು ಹುಟ್ಟಿದ ನೀನು ಬ್ರಹ್ಮಬಂಧು ಆಗ್ತಾ ಇದ್ದೀಯಲ್ಲ. ಬ್ರಹ್ಮಬಂಧು ಅಂದ್ರೇನು? ಬ್ರಾಹ್ಮಣರು ಬಂಧುಗಳು, ಇವನು ಬ್ರಾಹ್ಮಣ ಅಲ್ಲ ಅಂತ ಅರ್ಥ. ರಿಲೇಟಿವ್ಸ್ ಬ್ರಾಹ್ಮಣರ ಹೊರತು ಇವನು ಬ್ರಾಹ್ಮಣನಲ್ಲ, ಅಂದರೆ ಬ್ರಾಹ್ಮಣ್ಯ ಕಳ್ಕೊಂಡೋನಾಗಿಬಿಡ್ತೀಯಲ್ಲ, ಓದು ಅಂತ ಹೇಳಿದರು. 12, 8 ವರ್ಷಕ್ಕದೆ ಓದ್ಬೇಕು, 12 ಲೇಟ್ ಆಯ್ತಲ್ಲ ಈಗಾಗಲೇ, 12 ವರ್ಷ ಆಗಿದೆ ಓದ್ತಾ ಇಲ್ಲ ಅಂತ ಕೇಳಿದ್ರು. ತಷ್ಟ ಮನೆ ಬಿಟ್ಟು ಹೋಗ್ಬಿಟ್ಟ ಹುಡುಗ, ಹುಡುಕ್ಲಕ್ಕೆ ಹೋಗಲೇ ಇಲ್ಲ, ಪುಣ್ಯಾತ್ಮರು ಇವರು. ಸುಮ್ಮ ಹೋದರೆ ಓದ್ಕೊಂಬಂದರೆ ಬರಲಿ, ಇಲ್ಲವರು ಹೋದ್ರೆ ಹೋಗಲಿ ಅಂತ ಹೇಳಿಬಿಟ್ರು, ಸುಮ್ಮನೆ ಆಗಿಬಿಟ್ರು. 12 ವರ್ಷ ನಾಪತ್ಯ ಹುಡುಗ, ಹೊರಟಾಗಿ 8 ವರ್ಷ ಆಗಿತ್ತು, 12 ಬಂದಾಗ ಎಷ್ಟಾಗಿತ್ತು? ದ್ವಾದಶ ವರ್ಷ ಉಪೇತ್ಯ ಚತುರ್ವಿಂಶತಿ ವರ್ಷ, 24 ವರ್ಷ ಆಗಿತ್ತು. ಅದು ಶಾಸ್ತ್ರಾಧ್ಯಯನಕ್ಕೆ 8 ವರ್ಷ ಬೇಕು ಸಾಮಾನ್ಯ, 12 ವರ್ಷ ಮುಗಿಸ್ಕೊಂಡು ಬಂದ. ಸರ್ವಾನ್ ವೇದಾನಧೀತ್ಯ ಮಹಾಮನಾಹ, ಎಲ್ಲ ವೇದ ಓದ್ಕೊಂಡ್ಬಿಟ್ಟಂತ ಅಷ್ಟೊತ್ತಿಗೆ. ಅನೂಚಾನ ಮಾನಿ, ನಾನು ವೇದಾಧ್ಯಯನ ಮಾಡಿದ ಅಹಂಕಾರ ಬಂತು. ಅನೂಚಾನ ಮಾನಿ ಪಂಡಿತಮ್ಮನ್ಯ ಅಂತಾರಲ್ಲ, ಹಾಗಾಗಿಬಿಟ್ಟ. ಸ್ತಬ್ಧ ಏಯಾಯ, ಬಂದು ಅಪ್ಪನ ಮುಂದೆ ನಿಂತ್ಕೊಂಡ, ನಮಸ್ಕಾರ ಕೂಡ ಮಾಡಲಿಲ್ಲ, ಅಪ ಅಂತ ನಿಂತ್ಕೊಂಡ, ನಮಸ್ಕಾರ ಮಾಡಲೇ ಇಲ್ಲ. ಸ್ತಬ್ಧ ಅಂದರೆ ಅಪ್ರಣತ ಸ್ವಭಾವ, ದುರ್ವಿನೀತನಾಗಿ ಬಂದ. ತಮ್ಮ ಪಿತಾ ಉವಾಚ, ತಂದೆ ಹೇಳಿದರು, ಓ ಶ್ವೇತಕೇತು, ಎನ್ನು ಸೌಮ್ಯ ಇದಂ ಮಹಾಮನ ಅನೂಚಾನ ಮಾನಿ ಸ್ತಬ್ಧ ಅಸಿಊತ ತಮ್ಮ ಆದೇಶ ಅಪ್ರಕ್ಷ. ಓಹೋ, ಭಾರಿ ಓದಿ ಬಂದ ಕಾಣುತ್ತಲ್ಲಯ್ಯ, ಸರಿ ಸರಿ, ಅದನ್ನು ಓದಿಬಿಟ್ಟಿಯ ಅಂತ ಕೇಳಿದರು. ಅದನ್ನೇ ಓದಿಬಿಟ್ಟಿಯ, ಯಾವುದು ಅಂತ ಕೇಳಿದ. ಯಾವುದು ಅಂದರೆ, ಏನು ಅಶ್ರುತಂ ಶ್ರುತಂ ಭವತಿ ಅಬತಂ ಮತಂ ಅವಿಜ್ಞಾತಂ ವಿಜ್ಞಾತಂ ಇತಿ ಕಥಂನು ಭಗವಃ. ಒಂದು ಕೇಳಿಬಿಟ್ರೆ ಗೊತ್ತಾಯ್ತಾ, ಕೇಳದೇ ಇದ್ದಿದ್ದೆಲ್ಲ ಕೇಳಿದಾಗತ್ತೆ, ತಿಳಿದೇ ಇದ್ದಿದ್ದೆಲ್ಲ ತಿಳಿದಾಗತ್ತೆ, ಗೊತ್ತಿಲ್ಲದೆಲ್ಲ ಗೊತ್ತಾದಾಗತ್ತೆ. ಒಂದು ಕೇಳಿಬಿಟ್ರೆ ಅದು ಕೇಳಿದೆಯಾ ಅಂತ ಕೇಳಿದರು. ಕಷ್ಟ ಅಂತ ಡೌನ್ ಆಗಿಬಿಟ್ಟೆ ಇಮ್ಮಿಡಿಯೇಟ್ ಆಗಿ. ಇದ್ಯಾವುದು ಇದು ಅಂತ ಯೋಚನೆ ಮಾಡಿದೆ. ಒಂದು ತಿಳಿದ್ರೆ ಒಂದು ತಿಳಿಯೋದೇ ಕಷ್ಟ, ಎರಡು ತಿಳಿದ್ರೆ ಎರಡು ತಿಳಿಯೋದು ಕಷ್ಟ, ಒಂದು ತಿಳಿದ ಎಲ್ಲ ತಿಳಿದಾಗ ಆಗುತ್ತೆ, ಕಥಮ್ನು ಭಗವಃ ಪೂಜ್ಯರೇ, ಅದು ಹೇಗೆ ಸಾಧ್ಯ? ಕಷ್ಟ ಕೇಳಿ ಅಂತ ಹೇಳಿದ. ಆಗ ಹೇಳಿದ್ರು ಒಂದು ತಿಳಿದ ಆಗತ್ತೆ ಅಂತ ಹೇಳಿದ್ರು. ದೃಷ್ಟಾಂತ ಕೊಡ್ತೀನಿ ಅಂದರು. ಯಥಾ ಏಕ ಸೌಮ್ಯ ಏಕೇನ ಮೃತ್ಪಿಂಡೇನ ಸರ್ವಂ ಮೃಣ್ಮಯಂ ವಿಜ್ಞಾತಂ ಸ್ಯಾತ್. ಮಣ್ಣಿನ ಪಾತ್ರೆ ಬಗ್ಗೆ ಹೇಳಿದರು, ಹೇಗಿರುತ್ತೆ ಅಂತ ಕೇಳಿದರೆ ಒಂದು ಇನ್ನು ತೋರಿಸಿದ್ರು. ಏ ಮೃತ್ಪಿಂಡೇನ, ಒಂದು ಮಣ್ಣಿನ ಹೆಂಟೆ ತೋರಿಸಿದ್ರು. ಮಣ್ಣಿನ ಪಾತ್ರೆ ಹೇಗಿರುತ್ತೆ ಗೊತ್ತಾಯ್ತಲ್ಲ, ಇದೇನಿದು ಉಪಾದಾನ ಕಾರಣ. ಇದು ಗೊತ್ತಾಗಿಬಿಟ್ರೆ ಮಣ್ಣಿನ ಪಾತ್ರೆ ಹೇಗಿರುತ್ತೆ ಅಂತ ಅರ್ಥ ಆಗುತ್ತಲ್ಲ. ಇದು ಒಂದು ಗೊತ್ತಾಗಲಿಲ್ಲ. ಈಗ ಒಂದು ಮಣ್ಣಿನ ಹೆಂಟೆ ನೋಡಿದರೆ ಲಕ್ಷಾಂತರ ಕೋಟ್ಯಂತರ ಮಣ್ಣಿನ ಪಾತ್ರೆ ಹೇಗಿರುತ್ತೆ ಅದು ಗೊತ್ತಾಯ್ತಾ ಇಲ್ಲೋ? ಒಂದು ದೃಷ್ಟಾಂತ ಇದೆ, ಇನ್ನೊಂದು ಕೊಡ್ತಾರೆ. ಯಥಾ ಸೌಮ್ಯ ಏಕೇನ ನಖನಿಕೃಂತನೇನ ಸರ್ವಂ ಕಾಷ್ಣಾಯ ಸಂ ವಿಜ್ಞಾತಂ ಸ್ಯಾತ್. ನಖನಿಕೃಂತನ ನೇಲ್ ಕಟ್ಟರು, ಉಪನಿಷತ್ ಕಾಲಕ್ಕೆ ಏನಿತ್ತು ನೇಲ್ ಕಟ್ಟರ್, ನಖನಿಕೃಂತನ ಅಂತ ಕರೀತಾರೆ. ನಖನಿಕೃಂತನೇನ ಸರ್ವಂ ಕಾಷ್ಣಾಯಸಂ, ಕಾಷ್ಣಾಯಸಂ ಅಂದ್ರೆ ಸ್ಟೀಲ್ ಉಕ್ಕು, ಉಕ್ಕಿನ ಪಾತ್ರೆ ಹೇಗಿರುತ್ತೆ ಅಂತ ಕೇಳಿದ್ರೆ ಒಂದು ನೇಲ್ ಕಟ್ಟರ ತೋರಿಸ್ಬಿಟ್ಟ, ತಕ್ಷ್ಟ ಹೇಗಿರುತ್ತೆ ತಕ್ಷ್ಟ ಅರ್ಥ ಆಯ್ತು ಅವರಿಗೆ. ಎರಡಾಯ್ತು, ಈಗ ಒಂದು ಉಪಾದಾನ ಕಾರಣ ನೋಡಿ ತಿಳ್ಕೊಂಡಿತ್ತು, ಇನ್ನೊಂದು ಸಾದೃಶ್ಯದಿಂದ ತಿಳ್ಕೊಂಡಿತ್ತು, ಮತ್ತೊಂದು ಇನ್ನೊಂದು ವಾಚಾರಂಭಣಂ ವಿಕಾರೋ ನಾಮಧೇಯಂ ಕಾಷ್ಣಾಯ ಸಮಿತ್ತೇವ ಸತ್ಯಂ ಏವಂ ಸೌಮ್ಯ ಸಾದೇಶೋ ಭವತೀತಿ. ಇದು ಕೇಳಿದ ತಕ್ಷಣ ಭಾರಿ ಆಶ್ಚರ್ಯ ಆಯಿತು. ಸ್ವಾಮಿ ಬಹುಶಃ ಅವರಿಗೂ ಗೊತ್ತಿದ್ದಿಲ್ಲ ಅಂತ ಕಾಣುತ್ತೆ, ದಯವಿಟ್ಟು ನೀವೇ ಹೇಳಿ ಅಂತ ಶುರು ಮಾಡೋದು, ನೀವೇ ಹೇಳಿದ್ದೀರಾ ಅಂತ ಹೇಳಿದ ತಕ್ಷಣ ಆ ಶುರು ಮಾಡ್ತಾರೆ. ಇಲ್ಲಿ ಕೆಲವು ವಿಷಯ ಬಂತು. ಅಧೀತ್ಯಬ್ಧ ದ್ವಾದಶತ್ವ ದ್ವಾದಶಾಬ್ದ ಇತಿರಿತಃ ಶ್ವೇತಕೇತುರ್ ಭಾರತೇತು ನೋತ್ಪತ್ತಿ ದ್ವಾದಶತ್ವತಃ ಇದೆ ವಾಕ್ಯ ನಿರ್ಣಯೇ. ಒಂದು ಸೂಕ್ಷ್ಮ ವ್ಯತ್ಯಾಸಕ್ಕೆ ಉದಾಹರಣೆ ಕೊಡ್ತಾರೆ ಆಚಾರ್ಯರಲ್ಲಿ. ಇಲ್ಲಿ ಸ್ಪಷ್ಟ ಹೇಳಿದರು ಏನಂತ, 12 ವರ್ಷವಾಗಿತ್ತು ಓದಿರಲಿಲ್ಲ, ತಂದೆ ಹೇಳಿದರು, ಮನೆ ಬಿಟ್ಟು ಹೋದ, ಬಂದ, 24 ವರ್ಷ ಆಗಿತ್ತು ಅಂತ ಹೇಳಿದರು. ಮಹಾಭಾರತದಲ್ಲಿ ಕಥೆ ಬರುತ್ತೆ, ಹೇಳಬೇಕಾದ್ರೆ ಇವ್ರು ವಾಪಸ್ ಬಂದ 12 ವರ್ಷ ಆಗಿತ್ತು ಅಂತ ಬಂದು 12 ವರ್ಷ ಅಂತ ಬಂದುಬಿಡುತ್ತೆ. ಅದು ವಿರೋಧ ಬಂತಲ್ಲ, 24 ವರ್ಷ ಅಂತ ಇಲ್ಲಿ ಹೇಳ್ತೀರಿ, 12 ವರ್ಷ ಅಂತ ಇಲ್ಲಿ ಹೇಳ್ತೀರಿ, ವಿರೋಧ ಬಂತಲ್ಲ ಅಂದರೆ ಇಲ್ಲ ಇಲ್ಲ, ಅವನು ಓದಿ ಬಂದ ಕಾಲ 12 ಅಂತ ಅಲ್ಲಿ ಹೇಳಿದರು, ಇಲ್ಲಿ ಒಟ್ಟು 12+12 ಇಲ್ಲಿ ಹೇಳಿದ, ವಿರೋಧ ಇಲ್ಲ ಅಂತ ಹೇಳಿಬಿಟ್ರು. ಸರಿ, ಏನು ಹೇಳ್ತಾರೆ, ಸರ್ವಿಸ್ ಎಷ್ಟಾಯಿತು ಅಂದರೆ ವಯಸ್ಸು ಬೇರೆ, ಸರ್ವಿಸ್ ಎಷ್ಟಾಯಿತು ಬೇರೆ, ನಿಮ್ಮ ಡೇಟ್ ಆಫ್ ಬರ್ತ್ ವಯಸ್ಸು ಎಷ್ಟು ಬೇರೆ, ಸಿ ಎ ಅಂತ ಹೇಳ್ತಾರೆ, ಕ್ರೋಲಾಜಿಕಲ್ ಏಜ್ ಬೇರೆ, ಸರ್ವಿಸ್ ಏಜ್ ಬೇರೆ. 30 ವರ್ಷ ಸರ್ವಿಸ್ ಅಂದರೆ ಭಾರಿ ಜಾಸ್ತಿ ಆದ ಲೆಕ್ಕಾಗಲೇ, 30 ವರ್ಷಕ್ಕೆ ಅಡ್ಮಿಷನ್ನು, 30 ವರ್ಷ ಸರ್ವಿಸು, 60 ವರ್ಷ ಆಗಿದೆ ಅವನಿಗೆ, ಗೊತ್ತಾಯ್ತಾ. ಸರ್ವಿಸ್ ಏಜನ್ನು ಪ್ರಮೋಷನ್ ಯಾವ್ದು ಕೇಳ್ತಾರೆ, ಸರ್ವಿಸ್ ಏಜ್, ಈ ಏಜ್ ಯಾರು ಕೇಳಲ್ಲ, ಇದಕ್ಕೆ ಯಾವ್ದು ಕೇಳ್ತಾರೆ, ರಿಟೈರ್ಮೆಂಟ್ಗೆ ಯಾವ್ದು ಕೇಳ್ತಾರೆ, ಸರ್ವಿಸ್ ಏಜ್ ಕೇಳೋದಿಲ್ಲ, ಯಾವ್ದು ಕೇಳ್ತಾರೆ, ಈ ಏಜ್ ಕೇಳ್ತಾರೆ. ಸೊ ಯಾವ ಏಜನ್ನು ಯಾವ್ದು ಕೇಳ್ತಾರೆ ಅದು ಅರ್ಥ ಮಾಡ್ಕೊಂಡ್ರೆ ಗೊಂದಲ ಬರೋದಿಲ್ಲ. ಇತ್ತು ಆಚಾರ್ಯ ಯಾತಕ್ಕೆ ಈ ಮಾತು ಹೇಳಿದರು ಅಂದರೆ, ವಿರೋಧ ಬಂದೆ ಅಂತ ತಿಳ್ಕೊಂಡು ಬಿಡ್ಲಕ್ಕೆ ಹೋಗಬೇಡಿ, ಒಂದು ಆ್ಯಂಗಲ್ ಆಫ್ ವಿಷನ್ ಇರುತ್ತೆ, ಅದು ನೋಡ್ಕೊಂಡು ಹೇಳ್ತಾರೆ. ಆದ್ದರಿಂದ ಮಾತೆತ್ತಿದ್ರೆ ತಪ್ಪೊಂದು ಬಿಡೋದು, ನಮ್ಮ ಅಭ್ಯಾಸ ಏನು ಅಂತ ಕೇಳಿದರೆ ಅರ್ಥ ಆಗಲಿಲ್ಲ ಹೋದಲ್ಲೋ ತಪ್ಪೊಂದು ಬಿಡೋದು, ಅರ್ಥ ಆಗಲಿಲ್ಲ ಅಂಬೋದು ಒಳ್ಳೆಯದು, ತಪ್ಪು ಅಂತ ಹೇಳೋದು ತಪ್ಪು. ಆದರೆ ಅದು ಓಂ ತತ್ತು ಸಮನ್ವಯ ಸೋಮ್ ಇದೆಲ್ಲ ತೋರಿಸ್ಕೊಡ್ತಾರೆ. ಇವೆಲ್ಲ ಇವೆಲ್ಲ ಎಂಥವು ಮಧ್ಯೆ ಬಂದ ನೋಟುಗಳಿವು. ಸ್ವರ್ಣಂ ಇನ್ನೊಂದು ಮೂರನೇ ದೃಷ್ಟಾಂತ, ಲೋಹಮಣಿ ದೃಷ್ಟಾಂತ. ಲೋಹಮಣಿ ಒಂದಿರುತ್ತೆ, ಒಂದು ಲೋಹಮಣಿ ನೋಡಿಬಿಟ್ರೆ ಎಲ್ಲ ಲೋಹಮಣಿ ಗೊತ್ತಾಗುತ್ತೆ. ಲೋಹಮಣಿ ಅಂದರೆ ಯಾವುದು, ಬಂಗಾರ ಅಂತ ಅರ್ಥ. ಲೋಹಮಣಿ ಅಂದರೆ ಬಂಗಾರ, ಲೋಹಮಣಿ, ಲೋಹ ಅಂದರೆ ಲೋಹಗಳು, ಮಣಿ ಅಂದರೆ ಶ್ರೇಷ್ಠ. ಎಲ್ಲ ಲೋಹಗಳು ಯಾವ ಶ್ರೇಷ್ಠ, ಬಂಗಾರ ಶ್ರೇಷ್ಠ. ಅದಕ್ಕೆ ಆಚಾರ ಕೋಟ್ ಮಾಡ್ತಾರೆ, ಸ್ವರ್ಣಂ ಲೋಹಮಣಿಶ್ಚೈವ ಪುರಟಂ ಚಾಭಿಧೀಯತಿ ಇದು ಶಬ್ದ ನಿರ್ಣಯೇ. ಸ್ವರ್ಣ ಲೋಹಮಣಿ ಪುರಟ ಜಾಂಬೂನದ ಎಲ್ಲ ಸಿನಾನಿಯಮ್ಸ್ ಆದ್ದರಿಂದ ಲೋಹಮಣಿ ಅಂತ ಹೇಳಿದ್ದಾರೆ. ಮೊನ್ನೆ ಬಂದಿತ್ತು ಅದರಲ್ಲಿ ಬಹುರೂಪ ಅಂತ ಇನ್ನೊಂದು ಹೆಸರು, ಕಾಟಕದಲ್ಲಿ ಬಂದಾಗ ಏನಂತ ಕರೆದಿದ್ರು, ಬಹುರೂಪ. ಇವೆಲ್ಲ ಚಿನ್ನದ ಅನೇಕ ಹೆಸರುಗಳಾದ್ದರಿಂದ ವಿರೋಧ ಇಲ್ಲ ಅಂತ ತಿಳಿಸಿದ. ಅದು ಬಂಗಾರ, ಚಾಮಿಕರ ಬಂಗಾರ, ಅನೇಕ ಹೆಸರುಗಳಿದೆ. ಸದೇ ಆಗ ಹೇಳ್ತಾರೆ ಅವರು, ಸದೈವ ಸೌಮ್ಯ ಇದಮಗ್ರ ಆಸೀತ್ ಅಂಥೇಳಿ ಅನೇಕ ವಿಷಯ ಹೇಳ್ತಾ ಹೇಳ್ತಾ ಕೊನೆಗೆ ಆತ್ಮ ತತ್ವಮಸಿ ಶ್ವೇತಕೇತು ಅಂತ ಹೇಳಿಬಿಟ್ಟು ಇಲ್ಲಿ ಬರೋದು. ನೋಡುವೇ ದೇವ್ರು ಹೀಗಿದ್ದಾರೆ ಅಂತೆಲ್ಲ ಹೇಳಿಬಿಟ್ಟು ನೋಡಿದೆಯಾ, ತತ್ವಮಸಿ ಶ್ವೇತಕೇತು ಅಂತ ಬಂದ ತಕ್ಷಣ ಆಚಾರ ಹೇಳ್ತಾರೆ ಇಲ್ಲಿ ತತ್ವಮಸಿ ತತ್ ತ್ವಮ್ ಅಸಿ, ತತ್ ಅದು ತ್ವಮ್ ನೀನು, ಅಸಿ ಆಗಿರುವಿ, ಆ ಬ್ರಹ್ಮನೇ ನೀನು, ನೀನೇ ದೇವರು ಅಂತ ಹೇಳಿದಾಗಾಯ್ತಲ್ಲ. ಇದ್ರ ಪಟ್ ಹಿಡ್ಕೊಂಡು ಅವ್ರು ಏನು ಮಾಡ್ತಾರೆ ನೋಡಿದ್ರ, ಎಲ್ಲ ಬ್ರಹ್ಮ, ಎಲ್ಲ ಬ್ರಹ್ಮ ಅಂತ ಓಡಾಡ್ತಾರೆ. ತಪ್ಪದು. ಫಸ್ಟ್ ಇಲ್ಲಿ ಏನು ಹೇಳಿದ್ದಾರೆ, ಬರೀ ಅದನ್ನು ಹೇಳಲಿಲ್ಲ, 9 ದೃಷ್ಟಾಂತ ಕೊಟ್ಟು ಹೇಳಿದ್ದಾರೆ. 9 ದೃಷ್ಟಾಂತಗಳು ಕೂಡ ಏನು ಹೇಳ್ತಾ ಇವೆ, ಭೇದ ಹೇಳ್ತಾ ಇದೆ. ಆದ್ದರಿಂದ ಸಾತ್ಮ ಮುಂದೆ ಹಿಂದಿದೆ, ಸಾತ್ಮ ತತ್ವಮಸಿ ಶ್ವೇತಕೇತು ಅಂತಿದೆ, ಸಾತ್ಮ ಅತತ್ವಮಸಿ ಶ್ವೇತಕೇತು, ಅವನು ದೇವರು, ನೀನು ದೇವರ ಉದ್ದೇಶ ಏನಿದೆ. ಈಗ ಆಚಾರ್ಯ ಇಂಟರ್ಪ್ರಿಟೇಷನ್ ಕೊಡಬೇಕು, ಅನೇಕ ಅರ್ಥಗಳನ್ನು ಹೇಳ್ತಾರೆ ಇಲ್ಲಿ. ಮೊದಲಿಗೆ ನೀನು ಅವನು ಅಂತ ಹೇಳಬೇಕು, ಅವನು ನೀನಲ್ಲ ಅಂತ ಹೇಳಬೇಕು ಪ್ರಶ್ನೆ. ಅತತ್ವಮಸಿ ಅಂದ್ರೇನು, ನೀನು ಅವನಲ್ಲ, ನೀನು ಬ್ರಹ್ಮನಲ್ಲ ಅಂತ ಹೇಳಬೇಕು, ಅವ್ರ ಪ್ರಕಾರ ಬ್ರಹ್ಮ ಅಂತ ಹೇಳಬೇಕು, ಯಾವುದು ಸರಿ ಅಂತ ಪ್ರಶ್ನೆ. ಅದು 2 ಮುಖ್ಯ ಕಾರಣ. ಒಂದು ಕಾರಣ ಏನು ಅಂದರೆ, 9 ದೃಷ್ಟಾಂತಗಳಿವೆ, 9 ದೃಷ್ಟಾಂತ, ಪ್ರತಿಯೊಂದು ದೃಷ್ಟಾಂತ ಯಾವ ಪರ ಇದೆ, ಭೇದ ಪರ. ಒಂದು ದೃಷ್ಟಾಂತ ಕೂಡ ಯಾವ ಪರ ಇಲ್ಲ, ಅಭೇದ ಪರ ಇಲ್ಲ, ದೇರ್ಫೋರ್ ಭೇದ ಅರ್ಥನೇ ಹೇಳಬೇಕು. ಇನ್ನೊಂದು ಕಾರಣ, ಆಚಾರ್ಯ ಲಾಜಿಕ್ ಕೊಡ್ತಾರೆ, ಅವನು ಬಂದಿರೋದು ಏನಾಗಿ ಬಂದಿದ್ದಾನೆ, ಈಗ ಅಹಂಕಾರಿಯಾಗಿ ಬಂದಿದ್ದಾನೆ, ನೀನೇ ದೇವರು ಇನ್ನೂ ಮೇಲೆ ಹೋಗ್ಬಿಡ್ತಿದ್ದ, ಗೊತ್ತಾಯ್ತಿಲ್ಲ, ಓ ಅದು ಹುಚ್ಚಾಬಟ್ಟಿ ಇದಾಗ್ತಿದ್ದ. ಅತ್ತ ಅಹಂಕಾರ ಏನು ಮಾಡಬೇಕಾಗಿದೆ, ಕಡಿಮೆ ಆಗಬೇಕಾಗಿದೆ. ಕಡಿಮೆ ಆಗ್ಬೇಕಾದ್ರೆ ಏನು ಮಾಡಬೇಕೀಗ, ನೀನು ಅವನಿಗೆ ಇಳಿಸ್ಬೇಕೋ ಏರಿಸ್ಬೇಕೋ, ನೀ ದೇವರು ಇನ್ನೂ ಮೇಲೆ ಹೋಗ್ಬಿಡ್ತಾ ಇದ್ದ, ಏನು ಮಾಡಬೇಕಿತ್ತ, ಇಳಿಸ್ಬೇಕು. ಅತತ್ವಮಸಿ ಶ್ವೇತಕೇತು, ಅಲ್ಲಿ ವಿನಯ ಬರಬೇಕಾದ್ರೆ ಸ್ತಬ್ಧ ಏ ಅಂತ ಹೇಳಿಬಿಟ್ಟಿದ್ದಾರೆ. ಅಹಂಕಾರಿಗೆ ವಿನಯ ಬರಬೇಕಾದ್ರೆ ಅವನಿಗೆ ವಿನಯ ಬರಬೇಕಾದ್ರೆ ಕಡಿಮೆ ಅಂತ ಹೇಳಬೇಕು, ಹೆಚ್ಚು ಅಂತ ಹೇಳಬೇಕು, ಕಡಿಮೆ ಅಂತ ಹೇಳಿದ್ರು. ಇದೆಲ್ಲ ಕಾರಣ ಇಟ್ಟುಕೊಂಡಾಗ ಸಮಸ್ಯೆ ಬರೋದಿಲ್ಲ. ಸರಿ ಬಿಡಿ ಸ್ವಾಮಿ, ಅಂತೂ ವ್ಯಾಕರಣದಲ್ಲಿ ಒಂದು ಫೈಟಿಂಗ್ ಇದ್ದಾಗ ಲೆಕ್ಕ. ನೀವು ಅತತ್ವಮಸಿ ತತ್ವಮಸಿ ಯಾವುದಾಗುತ್ತೆ ಅಂದರೆ, ಅತತ್ವಮಸಿ ಎಂಬುದು ವ್ಯಾಕರಣದಷ್ಟು ಸರಿಯಾಗಿ ಆಗುತ್ತೆ, ಗೊಂದಲವೇ ಇಲ್ಲ. ಆಮೇಲೆ ಹೋಗಲಿ ಬಿಡಿ, ತತ್ವಮಸಿ ಅಂತ ಹಠ ಮಾಡೋದು ಯೋಚನೆ ಮಾಡಬೇಡಿ, ಅದಕ್ಕೂ ಅರ್ಥ ನಮ್ಮದೇ ಅರ್ಥ. ತತ್ವಮಸಿ ಇಟ್ಕೊಂಡ್ರು ನಮ್ಮದೇ ಅರ್ಥ, ಅತತ್ವಮಸಿ ಇಟ್ಕೊಂಡ್ರು ನಮ್ಮದೇ ಅರ್ಥ. ಇದನ್ನೆಲ್ಲ ವ್ಯಾಸರಾಜ ಚಂದ್ರಿಕಾದೊಳಗೆ ಟೀಕಾರಾಯರು ತಮ್ಮ ಸುಧಾದಿ ಗ್ರಂಥದಲ್ಲಿ ಮತ್ತು ಉಪನಿಷತ್ ಭಾಷ್ಯ ಬರೆಯವರೆಲ್ಲ ಅಲ್ಲಿ ಬೇಕಾಷ್ಟು ವಿಶ್ಲೇಷಣೆ ಮಾಡ್ತಾರೆ. ತತ್ವನೇ ಟೀಕಾದ್ರೆ ಜಯತೀರ್ಥ ಬೇಕಾಷ್ಟು ಬರೀತಾರೆ. ಒಟ್ಟು ಸಾರಾಂಶ ಏನಂತ ಕೇಳಿದರೆ ತತ್ವಮಸಿ ಅಂತಿದೆ, ಅದೇ ಇಟ್ಕೊಂಡ್ರು ಕೂಡ ಯೋಚನೆ ಇಲ್ಲ. ತತ್ವಮಸಿ ತತ್ವಮಸಿ ತತ್ ಒಂದು ಪ್ರಥಮ ವಿಭಕ್ತಿ. ಪ್ರಥಮ ವಿಭಕ್ತಿ ಒಂದು ವ್ಯಾಕರಣ ನಿಯಮ ಏನಿಡುತ್ತೆ ಅಂದರೆ ಸಪ್ತಸು ಪ್ರಥಮ, ಏಳು ವಿಭಕ್ತಿ ಅರ್ಥನೂ ಮಾಡಬಹುದು. ಅರ್ಥ ಮಾಡಿದಾಗ ತತ್ವಮಸಿ ತತ್ ಅವನವನೇ ನೀನೇ ಮೊದಲೇ ಅರ್ಥ. ತಸ್ಮಾತ್ವಮಸಿ ತಸ್ಮಾತ್ವಮಸಿ ಅವನಿಂದ ನೀನಿದ್ದಿ, ಅವನೇ ನೀನಲ್ಲ, ಹುಷಾರಾಗಿರು, ಅವನಿಂದ ನೀನಿದ್ದಿ. ತಸ್ಮೈ ತ್ವಮಸಿ ಅವನಿಗೋಸ್ಕರ ನೀನಿದ್ದಿ, ಗೊತ್ತಾಯ್ತೀರಾ, ನಿನಗೋಸ್ಕರ ಅಲ್ಲ ಅವನಿಗೋಸ್ಕರ ನೀನಿದ್ದಿ. ತಸ್ಮೈ ತ್ವಮಸಿ ಆಮೇಲೆ ತಸ್ಮಿನ್ ತ್ವಮಸಿ ಅವನೊಳಗೆ ನೀನಿದ್ದೀಯ ಹೊರತು ನಿನ್ನೊಳಗೆ ನಿನ್ನ ಅವನೊಳಗೆ ನೀನಿದ್ದಿ, ಅವ್ರು ಡಿಪೆಂಡೆಂಟ್ ಆ ನೀನು. ತಸ್ಯ ತ್ವಮಸಿ ನೀನು ಅವನಿಗೆ ಸೇರಿದವನು, ನೀನು ಅವನಿಗೆ ಸೇರಿದವನೇ ಹೊರತು ನೀನು ಸ್ವತಂತ್ರನಲ್ಲ, ಈ ಅರ್ಥ ಬರುತ್ತೆ. ತಂಪ್ರತಿ ತ್ವಮಸಿ ಇದು ಮಾಡ್ಕೊಂಡ್ಬಿಟ್ರೆ ತತ್ಪ್ರತಿ ತ್ವಮಸಿ ಅವನಿಗೋಸ್ಕರ ನೀನು ಬದುಕಿದೆಯ ಹೊರತು ಪ್ರಣಾಯಾಮೋ ವಾಸುದೇವ ಹೊರತು ಬೇರೆ ಅರ್ಥ ಮಾಡೋಕ್ಕೆ ಬರೋದಿಲ್ಲ. ನಿಮ್ಮದು ಒಂದೇ ಒಂದು ಅರ್ಥ, ತತ್ವಮಸಿ ಇಟ್ಕೊಂಡ್ಬಿಟ್ರೆ ಒಂದು ಅರ್ಥ ಆಗಬೇಕು, ಬೇರೆ ಅರ್ಥ ಮಾಡಬಾರ್ದು, ಅವಾಗ ಒಂದೇ ಸರಿನೇ. ಮತ್ತೆ ಆಚಾರ್ಯರು ಪ್ರಶ್ನೆ ಕೇಳ್ತಾರೆ, ತತ್ ಅಂದರೆ ಪರಮಾತ್ಮ, ತೊಮ್ಮಂದರೆ ನೀನು ಜೀವ. ಪರಮಾತ್ಮ ಎಷ್ಟು ಪೂರ್ಣ, ಜೀವ ಅಪೂರ್ಣ. ಅವನು ವ್ಯಾಪ್ತ, ಇವನು ಅಣು, ಅವನು ಸರ್ವಶಕ್ತ ಅಶಕ್ತ, ಸರ್ವಜ್ಞ ಅಲ್ಪಜ್ಞ, ಹೇಗೆ ಒಂದಾಗ್ತಾರೆ? ಅದಕ್ಕೆ ಹೇಳ್ತಾರೆ, ಹೌದು ನಮಗೂ ಗೊತ್ತದು, ಹಾಗೆಲ್ಲ ಒಂದಾಗ್ಲಿಕ್ಕೆ ಬರೋದಿಲ್ಲ, ಅದು ಒಂದು ಮಾಡ್ತೀವಿ ನಾವು ಅಂತ ಹೇಳ್ತಾರೆ. ಹೆಂಗೆ ಮಾಡ್ತೀವಿ ಅಂತ ಕೇಳಿದರೆ, ಅವನು ಪರಮಾತ್ಮ ಗುಣಪೂರ್ಣನಾಗಿದ್ದಾನೆ, ಜೀವ ಅಲ್ಪಗುಣಪೂರ್ಣ, ಇಬ್ಬರು ಒಂದು ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೇನು ಮಾಡಬೇಕು ಅಂದರೆ, ಪರಮಾತ್ಮನಲ್ಲಿ ಸರ್ವಜ್ಞಾತದ ಗುಣ ಇದೆಯಲ್ಲ, ಎಲ್ಲ ತೆಗೆದು ಹೋಗಿದ್ ಬಿಡ್ಬೇಕು ಆ ಕಡೆಗೆ. ಜೀವನದಲ್ಲಿ ಏನು ಇನ್ನೂ ತೆಗೆದು ಹೋಗಿದ್ ಬಿಡ್ಬೇಕು, ಏನು ಹಿಡಿತಾರಾಗ? ಬರೀ ಆತ್ಮ ಬರೀ ಆತ್ಮ, ಎರಡನ್ನು ಒಂದು ಮಾಡಿಬಿಟ್ರೆ ಮುಗಿದೋಯ್ತು, ಯಾರು ತೆಗಿಬೇಕಪ್ಪ ಇದೆಲ್ಲ ಅಂತ ಹೇಳ್ತಾರೆ. ಒಬ್ಬರು ಸಾಮಾನ್ಯ ಕ್ಲರ್ಕಿನ ತೆಗೆಯೋದು ಕಷ್ಟ ಈ ಕಾಲದೊಳಗೆ, ಆ ಉಚ್ಚಾಬಟ್ಟೆ ಗಲಾಟೆ ಮಾಡ್ತಾರಂತ ಆ ದೇವ್ರದಿಂದ ತೆಗೆದಾಕಿ ಬಿಡಬೇಕಂತೆ. ಹೌದು, ದೇವರು ಕೂಡ ತೆಗೆಯೋಣ, ಯಾವಾಗ ತೆಗಿಬಹುದು ನಾವು ಅದನ್ನು? ಬಂದಿದ್ದಾರೆ ತೆಗೆದು ಬಿಡ್ಬೋದು. ದೇವರು ಕೂಡ ಎಂಥವುಗಳವೆಲ್ಲ ಕೂಡ ಪರಾಶ್ಯ ವ್ಯಕ್ತಿ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕ ಜ್ಞಾನಬಲ ಕ್ರಿಯಾಚ. ಅವನೇನು ಹೇಳಿದ, ಹಾಲು ಫಾರಿಡಾಲ್ ಒಂದೇ ಅಂತ ಹೇಳಿಬಿಟ್ಟ. ಹೇಗೆ ಒಂದಾಗುತ್ತೆ ಅಂತ ಕೇಳಿದರೆ, ಹಾಲಿನ ಹಾಲೇ ತನ ತೆಗೆದು ಹಾಕ್ಬಿಡಿ, ಫಾರ್ಡರ್ ಫಾರ್ಡರ್ ಅಂತ ಹಾಕ್ಬಿಡಿ, ಒಂದಾಗುತ್ತೆ ಅಂತ ಕೇಳಿದರೆ, ಹಾಲಿನ ಹಾಲು ತನ ತೆಗೆದ ಮೇಲೆ ಏನಲ್ಲ ಅದು, ಹಾಲೇ ಅಲ್ಲ ಅದು, ಹಾಲು ಗಾನ್, ಇದು ಪಾರಿಡಾಲು ಹೊರಟೋಯ್ತು. ಒಂದು ಮಾಡೋದೇನೀಗ, ಇವತ್ತು ಬಣ್ಣ ತೆಗೆದು ಹಾಲಿನ ಯಾರು ತೋರಿಸೋಕೆ ತೋರ್ಸಕ್ಕೆ ಬರುತ್ತಾ, ಬಿಡಿ ಬಣ್ಣ ತೆಗೆದು ಹಾಲಿನ ತೋರ್ಸಕ್ಕೆ ಬರುತ್ತಾ? ಸಾಧ್ಯನೇ ಇಲ್ಲ. ಬಣ್ಣದ ಹಾಲಿನ ಬಣ್ಣ ತೆಗಿಲಿಕ್ಕೆ ಬರೋದಿಲ್ಲ, ಇನ್ನು ದೇವ್ರು ಕೂಡ ಹೇಗೆ ತೆಗಿತೀನಿ ನೀನೀಗ? ಇದು ಕೇಳ್ಬೇಕಾದ್ರೆ ಎಲ್ಲ ನನಗೆ ಗೊತ್ತಿಲ್ಲರಿ, ವೇದ ಹೇಳುತ್ತೆ ನೋಡಿ ಅಂದ್ಬಿಡ್ತಾನೆ, ಜಾಡಿಸ್ಬಿಡ್ತಾರೆ, ಅದು ತಪ್ಪದು. ಈ ರೀತಿಯಾಗಿ ಅರ್ಥ ಮಾಡಿಕೊಂಡ್ರೆ ಅವ್ರು ಯಾವ ಅಂದ್ರೆ ರೀತಿ ಯಾತಕ್ಕೆ ಹೇಳಿದೆ ಅಂದರೆ, ನೀವು ಬೇರೆ ಅರ್ಥ ಮಾಡ್ತೀರಿ ಅಂದ್ರಲ್ಲ, ನೀವು ಮಾಡಿದ ಅರ್ಥ ಏನೀಗ? ತತ್ವಮಸಿ ಮತ್ತು ತಸ್ಮಾತ್ವಮಸಿ ಮಾಡ್ತೀರಿ, ಅತತ್ವಮಸಿ ಅಂತ ಮಾಡ್ತೀರಿ, ತಪ್ಪಾಗಲಿಲ್ಲ ಅಂತ ಕೇಳಿದರೆ, ನೀನು ಎಲ್ಲ ಕೂಡ ತೆಗಿಲಕ್ಕೆ ಕೊಟ್ಟಿದ್ದೀಯಲ್ಲ, ಅರ್ಥ ಆಯ್ತಾ? ನೀ ಇದರಲ್ಲಿ ಯೋಚನೆ ಯಾರ್ದು ಬೆಟರ್ ಆಯ್ತು ಈಗ? ಯಾರ್ದು ಬೆ ಎಲ್ಲ ಗುಣ ತೆಗೆಯೋ ನಿನ್ನ ಅರ್ಥ ಬೆಟರು, ಬರೀ ಅತತ್ವಮಸಿ ಅಂತ ಹೇಳಿದರೆ ತಸ್ಮಾತ್ವಮ ನಮ್ಮದು ಬೆಟರ್ ಆಯ್ತಾ ಈಗ? ಮತ್ತು ಲೋಕದಲ್ಲಿ ರೂಢಿಯಲ್ಲಿದೆ ಈಗ, ನಾವು ಹೇಳಿದ ಅರ್ಥ ರೂಢಿಯಲ್ಲಿದೆ. ಇನ್ನೊಂದು ಅರ್ಥ ಹೇಳ್ತ, ನೀನು ತತ್ ಸದೃಶ ಹಾಸಿ, ನೀನು ಹೇಗಿದ್ದಿ ಗೊತ್ತೇನೆ, ದೇವರಿದ್ದಾಗಿದ್ದೀ ಹೊರತು ದೇವರಲ್ಲ, ದೇವರಿದ್ದಾಗಿದ್ದೀ ಹೊರತು ದೇವರಲ್ಲ. ಸಾದೃಶ್ಯ ಇದೆ, ಬಿಂಬ ಪ್ರತಿಬಿಂಬ ಇದು ಲೋಕದಲ್ಲಿ ಉಂಟು. ಫೋಟೋ ತೋರಿಸ್ತಾರೆ, ಅಪ್ಪ ಅಂತ ಹೇಳ್ತಾರೆ ಫೋಟೋ ತೋರಿಸ್ಬಿಟ್ಟು, ಅಪ್ಪನ ಫೋಟೋ ಇವರ ಅಪ್ಪನ, ಬಟ್ ಏನಿದೆ ಅದರೊಳಗೆ? ಸಾದೃಶ್ಯ ಇದೆ ಅಷ್ಟೇ. ಫೋಟೋ ಫೋಟೋ ಅಂತ ಯಾತಕ್ಕೆ ಕರೀತಾರೆ? ಬಿಕಾಸ್ ಆಫ್ ದಿ ಕ್ಲೋಸ್ ರಿಸೆಂಬ್ಲೆನ್ಸ್ ಅಷ್ಟೇ. ಆ ಅರ್ಥದಲ್ಲಿ ಹೇಳಿದ ಏನು ತಪ್ಪಲ್ಲ, ಅದೆಲ್ಲ ಬಿಟ್ಟುಬಿಟ್ಟು ಈ ಅರ್ಥ ಯಾಕೆ ಮಾಡ್ತೀನಿ ಅಂತ ಕೇಳಿದ ಉತ್ತರ ಇಲ್ಲ ಅದಕ್ಕೆ. ತತ್ವಮಸಿ ಈ ಮಾತಿನಲ್ಲಿ ಎಲ್ಲ ದೃಷ್ಟಿಯಿಂದ ಕೂಡ ದ್ವೈತಪರ ಅರ್ಥನೇ ಹೊರತು ಅದ್ವೈತರ್ವ ಅರ್ಥ ಇಲ್ಲ. ನಹಿ ವಿಷ್ಣೋರ್ ಬಲಂ ಜ್ಞಾತ್ವ ಸ್ತಂಭ ಹೇತು ಕಥಂಚನ, ಸ್ತಂಭನ ಅಂದ್ರೇನು? ಸ್ತಬ್ಧ ಏಯಾಯ. ಪರಿಸರ್ವೋತ್ತಮತ್ವ ಗೊತ್ತಾದ್ಮೇಲೆ ನಮಗೆ ಏನಾಗೋದಿಲ್ಲ, ಏನಾಗೋದಿಲ್ಲ, ಅಹಂಕಾರ ಬರೋದಿಲ್ಲ. ಯಾವಾಗಲೂ ಅಷ್ಟೇ, ಈ ತೀರ್ಥಯಾತ್ರೆ ಮಾಡೋ ಉದ್ದೇಶ ಏನು ಅಂತ ಕೇಳಿದರೆ, ಎಲ್ಲ ಊರ ಸುಮ್ಮನೆ ಮನೆ ಕೂತಿರ್ತಾನೆ, ತೀರ್ಥಯಾತ್ರೆ ಮಾಡ್ತಾನೆ, ವೆರೈಟಿ ನದಿಗಳನ್ನು ನೋಡ್ತಾನೆ, ಜನಗಳನ್ನು ನೋಡ್ತಾನೆ, ಆ ಇವೆರೆಸ್ಟ್ ನೋಡ್ಬಿಡ್ತಾನೆ, ಎಷ್ಟು ಚಿಕ್ಕವನು ಅಂತ ಗೊತ್ತಾಗ್ಬಿಡುತ್ತ ನೋಡಿದ ತಕ್ಷಣ. ಈ ಬುಕ್ ಫೇರ್ ಎಲ್ಲ ಹೋಗಿರ್ತಾರಲ್ಲ, ಎಷ್ಟು ಓದಿಲ್ಲ ಅಂತ ಗೊತ್ತಾಗುತ್ತೆ, ಓದಾಗೋಗ್ಬಿಟ್ಟು ಎಷ್ಟು ಗೊತ್ತಾಗುತ್ತಾಗ, ಅಯ್ಯೋ ಅಯ್ಯೋ ಇಷ್ಟೆಲ್ಲ ಓದಕ್ಕಿದೆಯಾ ಅಂತ ಹೇಳಿಬಿಟ್ಟು ನಮಗೇನು ಗೊತ್ತಿಲ್ಲ ಅನ್ನೋ ಭಾವನೆ ಬರುತ್ತಾಗ. ಅದು ತೊಗೊಳಕ್ಕೆ ಹೋಗಬೇಕಾಗಿಲ್ಲ, ಏನು ನೋಡೋಕ್ಕೆ ಹೋಗ್ಬೇಕು ನಾವಾಗ, ನಮ್ಗೆ ಎಷ್ಟು ಗೊತ್ತಿಲ್ಲ ಅಂತ ತಿಳ್ಕೊಂಡ್ಲಾರ ಹೋಗ್ಬೇಕಾದ್ರೆ, ಇಷ್ಟು ಪುಸ್ತಕ ಎಂದು ಓದಬೇಕು ನಾವು, ಏನು ಮಾಡಬೇಕು ಅಂತ ತಿಳ್ಕೊಂಡ್ಬಿಟ್ರೆ, ಅವಾಗ ನಮಗೆ ಜ್ಞಾನದ ನಿಮಿತಿ ಮಿತಿ ಎಂಥ ಜ್ಞಾನ ಇಟ್ಕೊಳ್ಳೋ ಏನಾಗುತ್ತಾಗ, ನನಗೆ ಗೊತ್ತಿಲ್ಲ ಅನ್ನೋ ಭಾವನೆ ಬರುತ್ತೆ. ಆ ದೃಷ್ಟಿಯಿಂದನೇ ವಿನಯ ಬರತಕ್ಕಂಥದ್ದು, ಜ್ಞಾನದ ವೈಭವ ಗೊತ್ತಾದರೆ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ. ಈ ದೃಷ್ಟಿಯಲ್ಲಿ ಶ್ವೇತಕೇತು ಉಪದೇಶ ಮಾಡ್ತಿರೋದು ಅಲ್ಲಿ ಸ್ಪಷ್ಟವಾಗಿ ಭೇದವನ್ನೇ ಹೊರತು ಅಭೇದವನ್ನಲ್ಲ. ಅಷ್ಟಕ್ಕೆ ಅನೇಕ ಕಾರಣಗಳನ್ನು ಕೊಟ್ಟ ಆಚಾರ್ಯರು ಇಲ್ಲಿಯೂ ಬರೀತಾರೆ, ಅದು ವ್ಯಾಖ್ಯಾನದಲ್ಲಿ ಬರೀತಾರೆ, ತತ್ವನಿಧಿಯಲ್ಲಿ ಬರೀತಾರೆ, ಬೇರೆ ಪ್ರಸಂಗ ಅಂದಾಗ ಮತ್ತೆ ತಿಳಿಸ್ತಾರೆ. ಯಾವ ರೀತಿಯಲ್ಲೂ ಕೂಡ ಇದಕ್ಕೆ ಅಭೇದ ಪರಾರ್ಥವನ್ನು ಮಾಡಬಾರದು ಅಂತ ತಿಳಿಸಿದರು. ಇನ್ನೂ ಕೆಲವು ವಿಷಯಗಳನ್ನು ಹೇಳ್ತಾ, ಆ ಬ್ರಹ್ಮಸೂತ್ರಾನುಸಾರೇಣ ವೇದ್ಯಾದ್ಯಂ ಸರ್ವಮೇವಚ ಅದರ್ಥ ಇದೆ. ಇನ್ನು ಕೆಲವು ಸಾರವನ್ನೆಲ್ಲ ತಿಳಿಸ್ತಾರೆ, ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ಪದಗಳಿಗೆ ಅರ್ಥ ಹೇಳಬೇಕು ಎಂಬುದನ್ನು ಹೇಳ್ತಾ. ಕೆಲವು ಪದಗಳಿಗೆ ದೇವ ಮನುಷ್ಯತಾಂ ಪ್ರಾಪ್ತಾಹ ವಿಜ್ಞೇಯ ದೇವ ಮಾನುಷಾಹ ಧ್ಯಾನಂ ಕುರುವಂತ ಇವತೆ ನೈವ ಸ್ಯುಹು ಬಹುಭಾಷಿಣಃ ಬ್ರೂಯುರರ್ಥವತೀಂ ವಾಚಂ ನಾನರ್ಥ ಪ್ರಾಯಶೋಹಿತೆ ಇತಿ ಪಾದ್ಮೇ. ಎಷ್ಟು ಸ್ವಾರಸ್ಯವಾದ ಅರ್ಥ ಹೇಳ್ತಾರೆ ಆಚಾರ್ಯರು. ದೇವ ಮನುಷ್ಯತಾಂ ಪ್ರಾಪ್ತಾಹ ವಿಜ್ಞೇಯ ದೇವ ಮಾನುಷಾಹ. ದೇವತೆಗಳು ಮನುಷ್ಯರಾಗಿ ಅವತಾರ ಮಾಡಿ ಬಂದಿರ್ತಾರೆ, ಅವರೇನಂತ ಕರೀಬೇಕು? ದೇವ ಮಾನುಷರು ಅಂತ ಕರೀಬೇಕು. ದೇವಸ್ವಭಾವೋ ದಿವಿಜದ್ರುಮೋಯಂ ಅಂತ ಹೇಳ್ತಾರಲ್ಲ, ಆ ರೀತಿ ಕರೀಬೇಕು. ಅವ್ರ ಲಕ್ಷಣ ಹೇಗಿರುತ್ತೆ ಅಂದರೆ ಧ್ಯಾನಂ ಕುರುವಂತ ಇವತ್ತೇ, ಯಾವಾಗಲೂ ಧ್ಯಾನ ಮಾಡಿದಾಗ ಕಾಣಿಸುತ್ತಂತ. ನಿದ್ದೆ ಮಾಡಿದಾಗ ಕಾಣಿಸ್ಬಾರ್ದು, ಮತ್ತೆ ಹ್ಯಾಕ್ ಕಾಣಬೇಕು? ಧ್ಯಾನ ಮಾಡಿದಾಗ ಕಾಣಿಸ್ಬೇಕು. ನೈವಶ್ಯು ಬಹುಭಾಷೆ ಹೆಚ್ಚು ಮಾತಾಡೋದಿಲ್ಲ, ನೈವಶ್ಯು ಬಹುಭಾಷಿಣ ಅಸ್ಮಾತ್ ಮಾತಾಡಿದರೆ ಬ್ರೂಯುರ್ ಅರ್ಥವತೀಂ ವಾಚಂ, ಅರ್ಥವತ್ತಾದ ಮಾತಾಡ್ತಾರೆ. ಆ ನಾನರ್ಥಾಂ ಪ್ರಾಯಶೋಹಿತೆ, ಅರ್ಥವಿಲ್ಲದ ಮಾತು ಆತೆ ಆಡೋದಿಲ್ಲ. ಅವ್ರನ್ನ ಏನಂತ ಗುರುತಿಸ್ಬೇಕು ನೀವಾಗ? ದೇವತೆಗಳ ಅವತಾರ ಅಂತ ತಿಳ್ಕೋಬೇಕು, ಹೊರತು ಸಾಮಾನ್ಯ ಮನುಷ್ಯರಲ್ಲ ಅವರು. ಬಲಂ ಜ್ಞಾನಬಲಂಚೈ ವಾ ಬಾಹ್ಯಂಚೈ ತಿದ್ವಿಧಾ ಮತಂ. ಬಲ ಎರಡು ವಿಧ, ಜ್ಞಾನಬಲ ಬಾಹುಬಲ ಅಂತ ಎರಡು ಬಲ, ಎರಡು ವಿಧ ಇದೆ. ಯುಜ್ಞಿತ ಯುಕ್ತಿಜ್ಞತಾ ಜ್ಞಾನಬಲಂ, ಶಾಸ್ತ್ರವನ್ನು ತಿಳಿದಿರ್ತಾನೆ, ಯುಕ್ತಿಯಿಂದ ಯುಕ್ತಿಮಲ್ಲಿಕಾದಿ ಗ್ರಂಥಗಳಿವೆಯಲ್ಲ, ಒಳ್ಳೆ ಸ್ಟ್ರೆಂಥನ್ ಮಾಡ್ತಾನೆ. ಅದೇನಂತ ಕರೀತಾರೆ? ಜ್ಞಾನಬಲ. ಅದಕ್ಕೆ ಅನ್ನಬಲ ಒಳ್ಳೆ ಜಾಸ್ತಿ ಆಹಾರ ತಗೊಂಡು ಏನಾಗ್ತಾನೆ, ಚೆನ್ನಾಗಿ ಗಟ್ಟಿಮುಟ್ಟಾಗಿರ್ತಾನೆ. ಜಾಸ್ತಿ ಹೋದರೆ ಏನಾಗ್ತಾನೆ? ಇಂಟೆಲೆಕ್ಚುಲಿ ಸ್ಟ್ರಾಂಗ್ ಇರ್ತಾನೆ. ಗೊತ್ತಾಯ್ತಾ? ವೆರೈಟಿ ಆಹಾರ ತಗೊಂಡಷ್ಟು ಕೂಡ ವಿಟಮಿನ್ಸ್ ಎಲ್ಲ ಸಪ್ಲೈ ಆಗಿಬಿಟ್ರೆ ಬಾಡಿ ಹಾಗೆ ಸರಿ ಇರುತ್ತೋ. ಬಹು ಗ್ರಂಥಗಳನ್ನು ಓದಿದಾಗ ಜ್ಞಾನ ಏನಾಗಿರುತ್ತೆ? ಗಟ್ಟಿಮುಟ್ಟಾಗಿರುತ್ತೆ. ಅದೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಎಷ್ಟೆಷ್ಟು ವಿಷಯ ಹೇಳ್ತಾರೆ ಆಚಾರ್ಯರು. ಇನ್ನೂ ಮುಂದೆ ಮತ್ತೊಂದು ಕಥೆ ಬರುತ್ತೆ. ಒಂದು ಕಡೆ ಏನಾಗಿದೆ, ಇಂದ್ರ ಮತ್ತು ವಿರೋಚನ ಇಬ್ಬರು ಕೂಡ ಬ್ರಹ್ಮದೇವರ ಹತ್ರ ಹೋಗ್ತಾರೆ, ವಿಷಯ ಉಪದೇಶ ಮಾಡಿ ಅಂತ ಕೇಳ್ತಾರೆ. ಬ್ರಹ್ಮದೇವರು ಏನು ಮಾಡ್ತಾರೆ ಆಗ? ಇಬ್ಬರು ಉಪದೇಶವನ್ನು ಮಾಡ್ತಾರೆ. ಏನಂತ? ಕಣ್ಣಲ್ಲಿದ್ದಾನಲ್ಲ ಅವನೇ ಅಂತ ಹೇಳಿಬಿಟ್ಟು, ಅವನು ತಿಳ್ಕೋಬೇಕು ಅಂತ ಹೇಳಿಬಿಟ್ಟು, ಕಣ್ಣಲ್ಲಿರೋನು ತಿಳ್ಕೊ ಅಂತ ಹೇಳಿಬಿಟ್ಟು ತಕ್ಷಣ ಅವನೇನು ಮಾಡಿಬಿಟ್ಟ? ಕಣ್ಣೇ ನೋಡಿಕೊಂಡ, ಕಣ್ಣಲ್ಲಿ ತಾನೇ ಕಂಡ, ಓ ಆ ಬ್ರಹ್ಮಾಸ್ತಿ ತಿಳ್ಕೊಂಬಿಟ್ಟ, ಕಣ್ಣಲ್ಲಿ ಕಂಡಿದ್ದ ಯಾರು ತಾನೇ. ತಕ್ಷಣ ಇಂದ್ರದೇವರು ಬಿಡಲಿಲ್ಲ. ಅದು ಕಥೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಹೇಳಬೇಕಾದ್ರೆ, ಸುಮ್ಮನೆ ಹೇಳಲಿಲ್ಲ ಅಂತ ಅವರು. ಅವ್ರು ಹೇಳಬೇಕಾದ್ರೆ ಹೋದರು, ಅಸುರರು ದೇವತೆಗಳು ಸೇರಿಕೊಂಡ್ರು. ಭಾಳ ದೊಡ್ಡ ರಹಸ್ಯ ತಿಳ್ಕೋಬೇಕು ಅಂತೇಳಿ ದೇವತೆಗಳೆಲ್ಲ ತಂಪರ ಯಾರನ್ನು ಕಳಿಸಿದ್ರು? ಇಂದ್ರದೇವನನ್ನು ಕಳಿಸಿದರು. ದೈತ್ಯರು ಯಾರನ್ನು ಕಳಿಸಿದರು? ವಿರೋಚನನ್ನು ಕಳಿಸಿದರು. ಇಬ್ಬರು ಹೋದರು. ಅವ್ರೇನು ಮಾಡಿದರು? ತಕ್ಷಣ ಹೇಳ್ಕೊಡ್ಲಿಲ್ಲ, ಸ್ವಲ್ಪ ದಿವಸ ವಾಸ ಮಾಡ್ಕೊಂಡಿರಿ ಅಂತ ಹೇಳಿದರು. ಆಮೇಲೆ ಹೇಳಿದರು, ಮತ್ತೆ ಹೇಳಿದರು, ಅರ್ಥ ಆಗಲಿಲ್ಲ ಅಂದರು, ಮತ್ತೆ ವಾಸ ಮಾಡಿ ಅಂತ ಹೇಳಿದರು. ಎಷ್ಟು ಅರ್ಥ ಹೇಳಿದ್ರು ಕೂಡ ಅವ್ರಿಗೆ ಏನು ಅರ್ಥ ಆಗ್ತಿತ್ತು? ಆ ಬ್ರಹ್ಮಸ್ಮಿನ ಅರ್ಥ ಆಗ್ತಿತ್ತು ಅವ್ರಿಗೆ. ಇವರಿಗೆ ಆ ಅರ್ಥ ಆಗ್ತಾನೇ ಇರಲಿಲ್ಲ. ಅದಕ್ಕೆ ಸ್ವರೂಪಭೇದಕ್ಕೆ ತಕ್ಕಂತೆ ಉಪದೇಶ ಮಾಡೋರು ಒಬ್ಬರೇ ಇರಬಹುದು, ವೇದವಾಕ್ಯ ಒಂದೇ ಇರಬಹುದು, ಅರ್ಥ ಮಾತ್ರ ಏನಾಗುತ್ತೆ? ಅದ್ರ ಸ್ವರೂಪ ತಕ್ಕಂತೆ ಚೇನಾಗುತ್ತೆ, ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ವೆರಿ ಇಂಟ್ರೆಸ್ಟಿಂಗ್. ಅದು ಇಂದ್ರೋ ವಿರೋಚನಶ್ಚೈವ ಶುತ್ವಾತು ಬ್ರಹ್ಮಣೋ ಅಕ್ಷಿಗಂ ವಿಷ್ಣು ಆನಂದ ರೂಪಂ ತಂ ಸಮ್ಯಜ್ಞಾನ ವಿಪರ್ಯಯೌ ಆಪತುಸ್ತತ್ರ. ಇವರು ಸಮ್ಯಜ್ಞಾನಂ ಯಾರು? ಇಂದ್ರದೇವರು ಹೊಂದಿದರು. ವಿಪರ್ಯಯವನ್ನು ಈತ ಹೊಂದಿದ. ದೇವೇಂದ್ರೋ ಜಾನನ್ನಪಿ ವಿರೋಚನಂ ಮೋಹಯನ್ ಅನುರೂಪಾಣಿ ತಸ್ಯ ವಾಕ್ಯಾನ್ಯು ವಾಚ ಯಥಾ ವಿರೋಚನೋ ನೈವ ಜಾರೀಯಾತ್ ವಿಷ್ಣು ಮಂಜಸ ಸ್ವವಾಕ್ಯಂಚ ಅನೃತಂ ನಶ್ಯಾತ್ ತಥಾ ಬ್ರಹ್ಮ ಅಪ್ಯುವಾಚ. ಬ್ರಹ್ಮದೇವರು ಏನು ಮಾಡಿದರು ಗೊತ್ತಾ? ಇಬ್ಬರು ಬಂದಿದ್ದಾರೆ, ಜೊತೆಗೆ ಕೂತಿದ್ದಾರೆ. ಒಬ್ಬರಿಗೆ ಸರಿ ಹೇಳಬೇಕು, ಒಬ್ಬರಿಗೆ ತಪ್ಪು ಹೇಳಬೇಕು. ಟೈಮ್ ಚೇಂಜ್ ಮಾಡೋಗಿಲ್ಲ, ಸೇಮ್ ಟೈಮು. ಇಬ್ಬರು ಹತ್ತಿರ ಕೂತಿದ್ದಾರೆ, ಇವರು ಒಂದೇ ಸರಿ ಹೇಳಬೇಕು. ತಮ್ಮೊಂದು ಬಿಡಾಗಿಲ್ಲ ಅವರು. ಅವ್ರ ಹೆಸರು ಏನು ಹೆಸರಿದೆ ಅವರಿಗೆ? ಸತ್ಯಸಂದ್ರ ಅಂತ ಹೆಸರಿದೆ. ಎಂದು ಏನು ಮಾತಾಡೋದಿಲ್ಲ ಅವರು. ನ ಭಾರತಿ ಮೇಂಗ ಮೃಷೋಪಲಕ್ಷತೆ. ಎಷ್ಟು ಕಂಡೀಷನ್ ಇದೆ? ಇಬ್ಬರು ಒಟ್ಟಿಗೆ ಕೂತಿದ್ದಾರೆ, ತಮಗೆ ಸತ್ಯವಾಕ್ ಅಂತ ಹೆಸರಿದೆ, ಇವನು ಅಯೋಗ್ಯ ಅವರು ಯೋಗ್ಯ. ಆ ಕಾಲಕ್ಕೆ ಮಾತಾಡಬೇಕು. ಏನು ಮಾತಾಡಬೇಕು? ಅದಕ್ಕೆ ಬ್ರಹ್ಮದೇವರು ಏನು ಮಾಡಿದರಂತೆ? ಸ್ವವಾಕ್ಯಂಚ ಅನೃತಂ ನಶ್ಯಾತ್, ತಮ್ಮ ಮಾತು ಸುಳ್ಳಾಗಬಾರದು. ತಥಾ ಬ್ರಹ್ಮಾಪ್ಯುವಾಚ ಅಯೋಗ್ಯ ಹಿ ಆಸುರ ಜ್ಞಾನೇ ವಕ್ತವ್ಯಂ ನೈವ ಚಾನೃತಂ. ಅಸುರರು ಅಯೋಗ್ಯರು ಅವರು ಸತ್ಯ ಹೇಳಬಾರದು, ತಾವು ಸುಳ್ಳು ಹೇಳಬಾರದು. ಅದು ಬ್ಯಾಲೆನ್ಸ್ ಮಾಡಿ ಏನು ಮಾಡಿದರಂತೆ? ಕಣ್ಣೊಳಗಿರೋನ್ ದೇವರು ಅಂತ ಹೇಳಿಬಿಡ್ತಾರೆ. ಹೇಳಿದ್ದು ಕರೆಕ್ಟು. ಕಣ್ಣೊಳಗಿರೋ ವಿಶ್ವನಾಮಕ ಪರಮಾತ್ಮ ಇದ್ದಾನೆ. ಅದು ಸರಿಯಾಗಿ ಅರ್ಥ ಮಾಡಿಕೊಂಡು ಇಂದ್ರದೇವರು. ಅರ್ಥ ಮಾಡ್ಕೊಳ್ಳೋಕ್ಕಾಗದೇ ಇದ್ದವರು ಯಾರು? ಆ ವಿರೋಚನ. ಆದ್ದರಿಂದ ಅವರಿಗೆ ಐಕ್ಯ ಮತ ಅವನು ಪ್ರಸಾರ ಮಾಡಿದ, ಇವರು ದ್ವೈತ ಮತ ಇವರು ಪ್ರಸಾರ ಮಾಡಿದರು. ಆದ್ದರಿಂದ ಎಂದೂ ಕೂಡ ಏನಾಗೋದಿಲ್ಲ, ಜೀವೇಶ್ವರ ಐಕ್ಯ ಅನ್ನೋದು ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ದಾರೆ. ಅದು ಕೊನೆಯ ಘಟ್ಟ. ಇಷ್ಟೆಲ್ಲ ಹೇಳಿ ಒಂದು ಮಾತಿದೆ ಕೊನೆಗೆ. ಶ್ಯಾಮಾತ್ ಶಬಲಂ ಪ್ರಪದ್ದೆ, ಶಬಲಾತ್ ಶ್ಯಾಮಂ ಪ್ರಪದ್ದೆ, ಅಶ್ವ ಇವ ರೋಮಾಣಿ ವಿಧೂಯ. ಒಂದು ವಾಕ್ಯ ಇದೆ, ಶ್ಯಾಮನಿಂದ ಶಬಲನ್ನು ಹೊಂದುತ್ತೇನೆ, ಶಬಲಿನಿಂದ ಶ್ಯಾಮನನ್ನು ಹೊಂದುತ್ತೇನೆ ಅಂತಿದೆ. ಏನಿದು ಅರ್ಥನೇ ಆಗೋದಿಲ್ಲ, ಶ್ಯಾಮ ಅಂದ್ರೇನು, ಶಬಲ ಅಂದ್ರೇನು ಅಂತ ಆಚಾರ್ಯ ಹೇಳ್ತಾರೆ. ಶ್ಯಾಮೋ ಹೃದಯಸ್ಥಿತೋ ವಿಷ್ಣು, ಹೃದಯದಲ್ಲಿರತಕ್ಕಂಥ ಬಿಂಬರೂಪಕ್ಕೆ ಏನಂತ ಹೆಸರಂತೆ? ಶ್ಯಾಮ ಅಂತ ಕರೀತಾರೆ. ಶಬಲೋ ವಿಶ್ವರೂಪವಾನ್, ಶಬಲ ಅಂದರೆ ವಿಶ್ವರೂಪದ ಪರಮಾತ್ಮನ ಶಬಲ ಅಂತ ಕರೀತಾರೆ. ಒಡೆಯರ ರೂಪವನ್ನು ಶ್ಯಾಮಲ ಅಂತ, ಶ್ಯಾಮ ಅಂತ ಕರೀತಾರೆ. ಎರಡನ್ನೂ ಕೂಡ ತಿಳ್ಕೊತೇನೆ. ಏನರ್ಥ? ಬಿಂಬರೂಪನೂ ತಿಳ್ಕೊಳ್ಬೇಕು, ಬಾಹ್ಯರೂಪನೂ ತಿಳ್ಕೊಳ್ಬೇಕು. ಪರಮಾತ್ಮನ ವ್ಯಾಪ್ತಿ ಗೊತ್ತಾಗಲು ಆಗಲೇನೆ, ಆದರೆ ವಿಶೇಷವಾಗಿ ದರ್ಶನ ಆಗಬೇಕಾದ ಯಾವ ರೂಪದ್ದು? ಬಿಂಬರೂಪದ್ದೇ ಆಗಬೇಕು. ಅದಕ್ಕೆ ಹರಿಕಥಾವತಾರದಲ್ಲೂ ಕೂಡ ಶಬಲ ಶರಣ್ಯ ಶಾಶ್ವತ ಶರ್ಕಾರಾಕ್ಷಸಖ ಅಂತ ಹೇಳ್ತಾರೆ. ಶಬಲ ಶರಣ್ಯ ಶರ್ಕಾರಾಕ್ಷಸಖ ಅಂತ ಹೇಳಬೇಕಾದ್ರೆ ಇದೆಲ್ಲ ಪದ ಉಪಯೋಗಿಸ್ತಾರೆ. ಇದು ಓದಿದ್ರೆ ಮಾತ್ರ ಅರ್ಥ ಆಗೋದು. ಅಲ್ಲಿ ಶರ್ಕಾರಾಕ್ಷರು ಅಂದರೆ ಯಾರು ಅಂದರೆ, ಸೂಕ್ಷ್ಮಬುದ್ಧಿಯ ಋಷಿಗಳನ್ನು ಶರ್ಕಾರಾಕ್ಷರು ಅಂತ ಕರೀತಾರೆ. ಸೂಕ್ಷ್ಮಬುದ್ಧಿಯ ಋಷಿಗಳಿಗೆ ಶರ್ಕಾರಾಕ್ಷರು ಅಂತ ಹೆಸರು. ಹಯಗ್ರೀವ ಮುಖೋತ್ಥಾನಿ ಯಾನಿ ವಾಕ್ಯಾನಿ ತಾನಿತು ರಮಾ ದದರ್ಶ ತಾನೇವ ಬ್ರಹ್ಮಾ ತಾನೇವ ನಾರದ ಯಾನಿ ವಿಷ್ಣೋರಯೋಗ್ಯಾನಿ ಪ್ರಾರ್ಥನಾಧ್ಯಾತ್ಮಕಾನಿತು ತಾನ್ಯುತ್ತರೇಷಾಂ ವಾಕ್ಯಾನಿ ಭವಿಷ್ಯಾಣ್ಯವದ್ಧರಿ ಏವಂ ರಮಾ ತಥಾ ಬ್ರಹ್ಮ ಛಾಂದ್ಯೋಜ್ಯೋಪನಿಷದ್ಧಿ ಸಾ. ಇಲ್ಲಿಗೆ ಇಂಪಾರ್ಟೆಂಟ್ ಕೆಲವು ನೋಟ್. ಇದು ಯಾರ್ಯಾರು ಋಷಿಗಳು ಅಂದರೆ, ಮೊದಲು ಹಯಗ್ರೀವ ದೇವರು, ಅದನ್ನು ಮಹಾಲಕ್ಷ್ಮಿ ಆಮೇಲೆ ಹೇಳಿದರು, ಬ್ರಹ್ಮದೇವರು ಆಮೇಲೆ ಹೇಳಿದರು, ನಾರದರು ಆಮೇಲೆ ಹೇಳಿದರು. ಒಂದು ಪ್ರೋಸೆಸ್ನಲ್ಲಿ ಬಂತಿದ್ರು. ಮೊದಲು ಹಯಗ್ರೀವರು ಪರಮಾತ್ಮ, ಆಮೇಲೆ ಮಹಾಲಕ್ಷ್ಮಿ, ಆಮೇಲೆ ಬ್ರಹ್ಮದೇವರು, ಆಮೇಲೆ ನಾರದರು, ಇವರೆಲ್ಲರೂ ಋಷಿಗಳೇ. ಅಲ್ಲಿ ಒಂದು ಪ್ರಶ್ನೆ ಬಂತು. ಹಾಗಿದ್ದರೆ ಸ್ತೋತ್ರ ಮಾಡೋ ಮಾತುಗಳು ಬರುತ್ತೆ, ವಿಷ್ಣು ಹೇಗೆ ಸ್ತೋತ್ರ ಮಾಡ್ತೇನೆ ಅಂತ ಕೇಳಿದರೆ, ಯಾನಿ ವಿಷ್ಣೋರ್ ಅಯೋಗ್ಯಾನಿ ಪ್ರಾರ್ಥನಾಧ್ಯಾತ್ಮಕ ಅನಿತು. ವಿಷ್ಣು ಯಾವುದನ್ನು ಮಾಡೋಕ್ಕೆ ಸಾಧ್ಯತೆ ಇಲ್ಲ, ಅದನ್ನು ವಿಷ್ಣು ಪರಾರ್ಥ ಮಾಡಬಾರ್ದು. ಯಾರು ಯಾರು ಹೇಳಿದ ಮಾತುಗಳವೆಲ್ಲ ಕೂಡ ಲಕ್ಷ್ಮಿ ಬ್ರಹ್ಮಾದಿಗಳು ಹೇಳೋ ಮಾತುಗಳು ವಿಷ್ಣುಪರ ವಾಕ್ಯಗಳಲ್ಲ. ತಾನೇ ಉತ್ತರೇಶಾಂ ವಾಕ್ಯಾನಿ, ಉಳಿದವರ ವಾಕ್ಯಗಳು ಅಂತ ಓದಬೇಕೆ ಹೊರತು ವಿಷ್ಣು ವಾಕ್ಯ ಅಂತ ಓದಬಾರದು. ಭವಿಷ್ಯಾಡಿ ಅವಧರಿ, ಅಲ್ರಿ ದೇವರು ಈಗ ನೋಡ್ತಾ ಇದ್ದಾನೆ, ತಾನೊಬ್ಬನೇ ನೋಡ್ತಿದ್ದಾನೆ, ವಾಕ್ಯ ಅಲ್ಲಿವೆ. ಈಗ ಗೊತ್ತಾಯ್ತಾ, ವಾಕ್ಯ ಅಲ್ಲಿವೆ. ಮುಂದೆ ಸೇರಿಸಿದ್ರೆ ಅವ್ರ ವಾಕ್ಯ ಅಂತ ಹೇಳ್ಬೋದು. ಆಗ್ರಹ ಇವೆ ಅಂತ ಕೇಳಿದರೆ ಭವಿಷ್ಯಾಡಿ, ಮುಂದೆ ಅವ್ರು ಹಾಗೆ ಹೇಳ್ತಾರೆ ಅಂತ ಪರಮಾತ್ಮ ಹೇಳ್ತಾನೆ. ಆದ್ದರಿಂದ ಏನಾಯ್ತದ, ಮುಂದಿನ ವಾಕ್ಯ ಆದರೂ ಕೂಡ ಏನಾಯ್ತು, ದೇವ್ರ ವಾಕ್ಯವಾಗಿ ಬಂತು. ದೊಡ್ಡವ್ರು ಹೇಳ್ತಾರೆ, ಹೋಗೋ ನಮಸ್ಕಾರ ಮಾಡು, ತಪ್ಪಾಯಿತು ಅಂತ ಹೇಳು ಅಂತ ಹೇಳ್ತಾರೆ. ಇನ್ನೊಮ್ಮೆ ತಪ್ಪಾಯಿತು ಹೇಳು, ತಪ್ಪಾಯಿತು ಅಂತಾರೆ. ಇವು ತಪ್ಪಾಯಿತು ಅಂತಾರೆ, ಪಾಪ ಇವ್ ತಪ್ಪಾಯಿತು ಅಂತ ಹೇಳು ಮುಂದೆ ಹೇಳಬೇಕಾದ್ರೆ. ಅಂತಿರೋದು ಯಾರು, ಇವನು ತಪ್ಪಾಯಿತು ಅಂತ ಹೇಳು ಅಂತ ಅವ್ರು ಹೇಳ್ತಾರೆ. ಆ ಥರ ದೇವ್ರು ಏನು ಮಾಡ್ತಾನೆ, ಪ್ರಾರ್ಥನೆ ಹೀಗೆ ಮಾಡಬೇಕು ತೋರಿಸ್ಕೊಡ್ತಾನೆ. ಆದ್ದರಿಂದ ತನ್ಮಾಯಿಲಿ ಬಂದಿದ್ರು ಕೂಡ ಯಾರು ಹೇಳೋ ಮಾತುಗಳವು, ಮುಂದೆ ಅವ್ರು ಹೇಳೋ ಮಾತುಗಳು. ವೇದವ್ಯಾಸರೇ ಮಹಾಭಾರತ ಬರೀತಾರೆ, ನಾರಾಯಣಂ ಸುರಗುರುಂ ಜಗದೇಕರ ತ ಮಂಗಲ ಶ್ಲೋಕ, ತಮ್ಮ ತಾವೇ ನಮಸ್ಕಾರ ಮಾಡ್ಕೊತಾರ. ಈ ರೀತಿ ಮಾಡಬೇಕು ನನಗೇನು ತೋರಿಸ್ಕೊಡ್ತಾರೆ, ಈ ರೀತಿ ಮಾಡಬೇಕು. ಮುಂದೆ ನಾರಾಯಣ ನಮಸ್ಕೃತ ಸೂತ ಪುರಾಣಿಕರು ಉಗ್ರಸ್ಥರವರು ಹೇಳ್ತಾರೆ ಅಂತ ಅಂದು ಬರೀತಾರೆ. ಆದ್ದರಿಂದ ದೋಷ ಅಲ್ಲ ಅದು. ವೇದವ್ಯಾಸರು ಕುಂತಿ ಸ್ತೋತ್ರ ಬರೀತಾ ಇರ್ತಾವೆ, ಕುಂತಿ ಸ್ತೋತ್ರ ಭಾಗವತ ಬರೆದು ಅವ್ರು ತಾನೆ. ಅಲ್ಲಿ ಕುಂತಿ ಮಾಡಿದ ಸ್ತೋತ್ರ ಇದೆ, ಅಲ್ಲಿ ಕುಂತಿ ಹೀಗೆ ಮಾಡ್ತಾಳೆ ಅಂತ ಬರೀತಾರೆ ಹೊರತು ತಾ ಮಾಡಿದ ಸ್ತೋತ್ರ ಅಲ್ಲ. ಆ ದೃಷ್ಟಿಯಿಂದ ಯಾವುದು ವಿಷ್ಣುವಿಗೆ ಅನ್ವಯ ಆಗೋದಿಲ್ಲ, ಅದನ್ನೆಲ್ಲ ಬೇರೆಯವರ ಪರ ಅರ್ಥ ಮಾಡ್ಕೋಬೇಕು. ಅದನ್ನು ದೇವರು ಮೊದಲೇ ಬರೆಯೋದು ಯಾತಕ್ಕೆ ಅಂದರೆ ಸರ್ವಜ್ಞ ಮೊದಲೇ ಹೇಳಿದ್ದಾನೆ. ಏವಂ ರಮಾ ತಥಾ ಬ್ರಹ್ಮ ಛಾಂದೋಪನಿಷದ್ಧಿ ಸ. ಯಾರ್ಯಾರಿಗೆ ಯಾವುದು ಅಪ್ಲಿಕಬಲ್ ಅಷ್ಟು ಮಾತ್ರ ತಿಳ್ಕೊಂಡು ಅನ್ವಯ ಮಾಡ್ಕೋಬೇಕೆ ಹೊರತು, ನಮ್ಮ ಜನ ಏನು ಮಾಡಿಬಿಡ್ತಾರೆ, ಇವೆಲ್ಲ ಇಂಟರ್ಪೊಲೇಷನ್ ಅಂತ ಕರೆದ್ಬಿಡು. ನಮ್ಮವ್ರ ಅಭ್ಯಾಸ ಏನು ಅಂದರೆ, ಆಮೇಲೆ ಯಾರೋ ಸೇರಿಸಿರ್ಬೇಕು ಅಂತ ನೋಟ್ ಬರ್ಬಿಡ್ತಾರೆಲ್ಲ, ಸೇರಿಸ್ಬಾರ್ದಾಗೆಲ್ಲ ಕೂಡ ಇರೋ ವಾಕ್ಯ ಸರಿ ಅರ್ಥ ಮಾಡ್ಕೋಬೇಕು. ನಮ್ಮ ಮಾಡೋರು ಮಾಡಿದ್ದು ಮಹಾಭಾರತ ವಿವರ್ಷೆ ಮಾಡಿದ್ದು ಹಾಗೇನೆ, ಇಂತಿಂಥ ವಾಕ್ಯ ಇವ್ರು ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮುಂದೆ ಯಾರೋ ಬರೆದಿರಬೇಕು, ಈ ರೀತಿ ಮಾತು ಹೇಳಬಾರ್ದು ಅಂತ ಹೇಳೋದಕ್ಕೆ ಇದೆಲ್ಲ ವಿವರಣೆಗಳು. ಇಂಥ ವಾಕ್ಯ ಉಪಯೋಗ ಮಾಡಿಕೊಂಡ್ರೆ ಆಗ ನಾವು ಸರಿಯಾಗಿ ಏನು ಮಾಡಲಿಕ್ಕೆ ಬರುತ್ತೆ, ವಿವರ್ಷೆ ಮಾಡಲಿಕ್ಕೆ ಬರುತ್ತೆ. ಇಷ್ಟು ಹೇಳಿ. ಹ್ಞೂ, ಅದು ಶವೋದ್ಗೀತ ಅಂತ ಬರುತ್ತೆ, ರುದ್ರಾದಿ ಬಂದರತ್ತೆ ಇದರಲ್ಲೇ ಬರೋದು. ಅದು ಶವೋದ್ಗೀತ ಅಂದ್ರೇನು, ಉಪದೇಶ ಮಾಡಿದ ವಿದ್ಯೆ. ಶ್ವ ಅಂದ್ರೆ ನಾಯಿ, ನಾಯಿ ರೂಪದಲ್ಲಿ ಉಪದೇಶ ಮಾಡಿದ ವಿದ್ಯೆ. ಸುಮ್ಮನೆ ಓದ್ದವ್ರೆ ನಾಯಿ ಬಂದು ಹೇಳ್ತು ಅಂತ ಅಷ್ಟೇ ಅರ್ಥ ಆಗುತ್ತೆ. ಸುಮ್ಮನೆ ಬಂದು ಓದ್ದವ್ರೆ ನಾಯಿ ಬಂದು ಹೇಳಿತು ಅಲ್ಲ, ನಾಯಿ ರೂಪದಲ್ಲಿ ಯಾರು ಬಂದರು, ವಾಯುದೇವರು ಬಂದರು ಅಂತ ಹೇಳ್ತಾರೆ. ವಾಯುದೇವರು ಯಾತಕ್ಕೆ ಬರಬೇಕಾಗಿತ್ತು ನಾಯಿ ರೂಪದಲ್ಲಿ ಅಂದರೆ, ರುದ್ರಾದಿ ದೇವತೆಗಳ ನಾಯಿ ರೂಪದಲ್ಲಿದ್ದರಂತೆ, ಅದಕ್ಕೆ ಆ ರೂಪದಲ್ಲಿ ಬಂದು ಹೇಳಿದ್ರಂತೆ. ಭಾರಿ ಇಂಟ್ರೆಸ್ಟಿಂಗ್ ಇದು. ಇದು ರಾಮಾಯಣಕ್ಕೆ ಉಪಯೋಗ ಆಗುತ್ತಾಗ. ಯಾತಕ್ಕೆ ಹನುಮಂತರು ಕಪಿ ರೂಪದಲ್ಲಿ ಬಂದರು ಅಂದರೆ, ಇಂದ್ರಾದಿತ್ಯರು ಕಪಿ ರೂಪದಲ್ಲಿ ಅವತಾರ ಮಾಡಿದ್ದಾರೆ. ಅದಕ್ಕೇನು ಮಾಡಿದ್ರು ಅವರು, ತಾವೇ ಕಪಿ ರೂಪದಲ್ಲಿ ಬಂದರಂತೆ. ಒಂದು ಕಡೆ ಕತೆ ಹೇಳ್ತಾರೆ, ಅದನ್ನು ವ್ಯಾಖ್ಯಾನದಲ್ಲಿ ಕೊಟ್ಟಿದೆ. ಒಂದು ಸರ್ತಿ ಏನಾಯ್ತಂತೆ, ಯಾವುದೋ ಇಂದು ದೊಡ್ಡ ಬ್ರಹ್ಮದೇವರ ಸಭೆ, ಆ ಸಭೆಯಲ್ಲಿ ದೇವತೆಗಳು ಏನು ಮಾಡ್ತಾರೆ, ಏನೋ ಒಂದು ಕಪಿ ಚೇಷ್ಟೆ ಮಾಡಿಬಿಟ್ರಂತೆ. ತಕ್ಷಣ ಬ್ರಹ್ಮದೇವರು ಶಾಪ ಕೊಡ್ತಾರೆ, ನೀವೆಲ್ಲ ಕಪಿಗಳಾಗಿಬಿಟ್ರೆ ಅಂತ ಶಾಪ ಕೊಟ್ಟರು. ಆಗ ಅವ್ರಿಗೆ ಭಾರಿ ಗಾಬರಿ ಆಗೋದು, ಸ್ವಾಮಿ ಮದ್ ಮನುಷ್ಯರಾಗ್ಬಿಟ್ಟು ಸಾಧನೆ ಮಾಡೋದೇ ಕಷ್ಟ, ಇನ್ನು ಕಪಿಗಳಾಗಿಬಿಟ್ಟು ಏನು ಸಾಧನೆ ಮಾಡ್ತೇವೆ, ದಯವಿಟ್ಟು ಕ್ಷಮಿಸಬೇಕು ಅಂತ ಹೇಳಿದಾಗ ಯೋಚನೆ ಮಾಡಬೇಡಿ, ವಾಯುದೇವರು ಕಪಿ ರೂಪದಲ್ಲಿ ಬಂದು ನಿಮ್ಮನ್ನು ಗೈಡ್ ಮಾಡ್ತಾರೆ ಅಂತ ಹೇಳಿದ್ರೆ. ಅರ್ಥ ಆಯ್ತಾ? ಈಗ ಇದು ಕಪಿ ರೂಪದಲ್ಲಿ ಇದ್ದದಕ್ಕೆ ಕಪಿ ರೂಪ, ನಾಯಿ ರೂಪದಲ್ಲಿ ನಾಯಿ ರೂಪದಲ್ಲಿ ಬಂದರಂತೆ. ಇದು ಅರ್ಥ ಮಾಡಿಕೊಂಡ್ರೆ ಆಚಾರ್ಯರು ಶವೋದ್ಗೀತದೊಳಗೆ ಆ ನಾಯಿ ರೂಪದಲ್ಲಿ ಬಂದಿದ್ದು ಸರಿ ಅಂತ ಕೇಳಿದರೆ, ಹೌದು ಇವರು ನಾಯಿ ರೂಪದಲ್ಲಿ ಇದ್ದಿದ್ದಕ್ಕೋಸ್ಕರ ಬಂದರು. ವಾಯುದೇವರು ದೋಷ ಬಂತು ಅಂತ ಕೇಳಿದರೆ, ದೋಷ ಇಲ್ಲ ಯಾತಕ್ಕೆ,
ಅಲ್ಲಿ ದೇವರ ಅವತಾರ ಯಾವ ರೂಪ ತಗೊಂಡ್ರು ದೇವರಿಗೆ ಯಾವ ದೋಷ ಇಲ್ಲ, ಎಲ್ಲ ಜ್ಞಾನಾನಂದಮಯ. ಇವರಿಗೇನು ಹೇಳಿದ್ರಲ್ಲ, ಎಷ್ಟೇ ತ್ರಿವಿಣಿ ರೂಪಾಣಿ ದಿವ್ಯಾಂಡಲಂ, ಎಲ್ಲ ರೂಪಗಳು ಎಲ್ಲರೂ ಎಂಥ ರೂಪಗಳವ್ರದ್ದು ದಿವ್ಯ ರೂಪಗಳಾದ್ರಿಂದ ಯೋಚನೆ ಇಲ್ಲ. ಈ ಮಾತು ಇಟ್ಟುಕೊಂಡೆ ಪುರಂದರದಾಸರು ಡೊಂಕುಬಾಲದ ರಾಯಕರೇ ಅಂತ ಬಂತಲ್ಲ. ಡೊಂಕುಬಾಲದ ನಾಯಕರು ಯಾರು? ನಾಯಿನೇ. ಇಂಡೈರೆಕ್ಟ್ಲಿ ಯಾರು ಸ್ತೋತ್ರ ಮಾಡ್ತಿದ್ದಾರೆ? ಅವರು ವಾಯುದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಆದ್ರಿಂದ ಯಾವ ದೃಷ್ಟಿಯಿಂದ ಕೂಡ ನಾವು ವಾಯುದೇವರಿಗೆ ದೋಷ ಇಲ್ಲ. ಇದರಿಂದ ಏನಾಯ್ತು? ಇದನ್ನು ಓದಿದ ಮೇಲೆ ನಾಯಿ ರೂಪ ತಗೊಂಡವ್ರಿಗೆ ದೋಷ ಇಲ್ಲ ಅಂದಮೇಲೆ ಕಪಿ ರೂಪ ತಗೊಂಡ ದೋಷ ಬಂತು? ಇಲ್ಲ. ಸೊ ಕಪಿ ರೂಪ ತಗೊಂಡ್ರೆ ಜಸ್ಟಿಫೈ ಮಾಡಿದಾಗಾಯ್ತಾರೆ. ಉಳಿದವರು ಸನ್ಮಾರ್ಗಕ್ಕೆ ತರಲಕ್ಕೋಸ್ಕರ ತಗೊಂಡ ರೂಪನೇ ಹೊರತು ಅವರಿಗೆ ಯಾವ ಯೋಚನೆ ಇಲ್ಲ. ಮನುಷ್ಯರಿಗೆ ಯಾತಕ್ಕೆ ಬಂದರು ಭೂಲೋಕಕ್ಕೆ? ಅವರು ಪದ್ಮನಾಭತೀರ್ಥರು ಮೊದಲಾದವರು ಏನಾಗಿ ಬಂದಿದ್ದಾರೆ? ಮನುಷ್ಯರು. ಅದಕ್ಕೆ ಅವ್ರ ಮನುಷ್ಯ ರೂಪದಲ್ಲೇ ಬಂದರು ಆಚಾರ್ಯ. ಅರ್ಥ ಆಯ್ತಾ? ಯಾವ ರೂಪದಲ್ಲಿ ಸಾಧಕರು ಬರ್ತಾರೋ ಆ ರೂಪದಲ್ಲಿ ಅವರು ಬರ್ತಾರೆ. ಕೃಷ್ಣ ಯಾತಕ್ಕೆ ಜೈಲಲ್ಲಿ ಅವತಾರ ಮಾಡ್ದ? ವಸುದೇವ ಎಲ್ಲಿದ್ದ? ಅದಕ್ಕೆ ಅಲ್ಲಿಗೆ ಬಂದ ಪರಮಾತ್ಮ. ಸೊ ಎಲ್ಲ ಮ್ಯಾಚಿಂಗ್ 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 ರೂಪ ಮ್ಯಾಚಿಂಗ್ ಸ್ಪೇಸು ಎಲ್ಲ ತಗೋತಾರೆ. ಭರತ ಖಂಡದಲ್ಲಿ ಬರೋದಕ್ಕೆ ಅದೇ ಕಾರಣ. ಎಲ್ಲ ಇಟ್ಕೊಂಡಾಗ ವಾಯುದೇವರಿಗೆ ಏನು ದೋಷ ಇಲ್ಲ ಅಂತ ತಿಳಿಯಿತು. ಮತ್ತು ಇನ್ನೊಂದು ಅಹಂ ಬ್ರಹ್ಮಾಸ್ಮಿಗೆ ಒಂದು ಹೊಸ ಅರ್ಥ ಹೇಳ್ತಾರೆ. ಅಲ್ಲಿ ನಾಳೆ ಬರುತ್ತದು, ಬಟ್ ಇಲ್ಲೇ ಹೇಳಿದ್ದಾರೆ ಅರ್ಥ. ಭಾಳ ಸ್ವಾರಸ್ಯವಾದ ಅರ್ಥ. ಅಹಂ ಬ್ರಹ್ಮಾಸ್ಮಿ ಅಂತಿದೆ. ಅಹಂ ಅಂದರೆ ಏನು? ದೇವರು ಅಂತ ಅರ್ಥ. ಅಲ್ಲಿ ಅರ್ಥ ಹೇಳಿದ ಅಹಂ ಅಂದರೆ ನಾರಾಯಣ ಅಂತೇಳಿ. ಹೇಗೆ ಮಾಡ್ತೀರಿ ಅಂದರೆ, ಹಂ ನಾಮ ಹನ್ಯನಾಮ ಹನ್ಯಮಾನತ್ವ ಜೀವಶ್ಯತು ಸಮುದಾಹೃತ. ಜೀವನಿಗೆ ಹಂ ಅಂತ ಕರೀತಾರೆ. ಜೀವನಿಗೆ ಹಂ ಯಾತಕ್ಕೆ? ಹನು ಹಿಂಸಾಗತ್ಯೋ ಹನ್ಯಮಾನ, ಬರೀ ನೋಯ್ತಾನೆ ಜೀವನದೊಳಗೆ. ಅಯ್ಯೋ ಬೈಗೆ ಅನುಕಾಲವು ಚಿಂತೆ ಜೀವಕ್ಕೆ. ಜೀವ ಪ್ರತಿ ಹಂತದಲ್ಲಿ ಏನು ಗೋಳಾಡ್ತಿರ್ತಾರಂತೆ. ಅದಕ್ಕೆ ಹಂ ಅಂತ ಜೀವರಿಗೆ ಹೆಸರು. ಆ ಹಂ ಅಂದ್ರೇನು? ಬ್ರಹ್ಮ ಬ್ರಾಹ್ಮಣ. ಅಬ್ರಾಹ್ಮಣ ಅಂದ್ರೇನು? ಬ್ರಾಹ್ಮಣನಲ್ಲ. ಅಶ್ವ ಅನಶ್ವ ಅಂದ್ರೇನು? ಅಶ್ವ ಅಲ್ಲ. ಅಹಂ ಅಂದ್ರೇನು? ಹಮ್ ಅಲ್ಲ. ಹಮ್ ಅಂದ್ರೆ ಜೀವ. ಪರಮಾತ್ಮ ಯಾರು? ಜೀವನಲ್ಲ ಅಂತ ಅರ್ಥ. ಅಹಂ ಬ್ರಹ್ಮಾಸ್ತಿ ಶಬ್ದದಲ್ಲಿ ಅಹಂ ಅಂದ್ರೆ ಜೀವನಲ್ಲದವನು ಪರಮಾತ್ಮ ಅಂತ ಅರ್ಥ. ಇದು ಹೊಸ ಅರ್ಥ ಇದೆ. ಅಲ್ಲಿ ಅಹೇಯತ್ವಾದ ಅಹಂ ನಾಮ ಅಂತ ಹೇಳ್ತಾರೆ. ಹೇಯನಲ್ಲ ಅದರಿಂದ ಅಹಂ. ಇಲ್ಲಿ ಹನ್ಯಮಾನನಲ್ಲ ಅಹಂ. ಈ ದೃಷ್ಟಿಯಲ್ಲಿ ಅನೇಕ ಅರ್ಥಗಳನ್ನು ತಿಳಿಸ್ತಾ ಆಚಾರ್ಯ ತುಂಬಾ ಉಪಕಾರ ಮಾಡ್ತಾ, ಯಾವ ದೃಷ್ಟಿಯಿಂದ ಯೋಚನೆ ಮಾಡಿದರೂ ಕೂಡ ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತೃಗತಿ ಅನ್ನೋದು ಸಿದ್ಧಾಂತ ಅಂತ ತಿಳಿಸ್ತಾರೆ. ಅಲ್ಲಿಗೆ ಇಲ್ಲಿ ಒಂಬತ್ತು ದೃಷ್ಟ ಅನಲೈಸ್ ಮಾಡ್ತಾರೆ. ಅಲ್ಲಿ ಉಪ್ಪಿನ ದೃಷ್ಟಾಂತ ಕೊಡ್ತಾರೆ. ಒಂದು ಕಥೆ ಏನದು? ಬಂದ ದೇವರೇ ಎಲ್ಲ ಕಡೆಯಿಂದ ಯಾತಕ್ಕೆ ಕಾಡೋದಿಲ್ಲ ಅಂತ ಪ್ರಶ್ನೆ ಮಾಡಿದ್ರು. ತಕ್ಷಣ ಅವರು ಪ್ರಾಕ್ಟಿಕಲ್ ಆಗಿ ಉತ್ತರ ಕೊಡ್ತಾರೆ. ಸರಿ ಹಾಗಿದ್ರೆ ಒಂದು ಕೆಲಸ ಮಾಡು, ಸ್ವಲ್ಪ ನೀರು ತಗೊಂಡು ಬಾ ಅಂದರು. ತಂದ ಉಪ್ಪು ಹಾಕೋದ್ರು, ಉಪ್ಪು ಹಾಕಿದ್ರು. ಅಲ್ಲಿ ಇಟ್ಟುಬಿಡು, ಬೆಳಗ್ಗೆ ಬಂದು ನಾನು ನೋಡು ಅಂತ ಹೇಳಿದರು. ಪ್ರಾತರೂಪ ಸೀದತ. ಬೆಳಗ್ಗೆ ಬಂದ್ರ ಏನು ಎಲ್ಲಿ ಪಾತ್ರೆ ತೆಗೆದ್ರು, ಉಪ್ಪು ಹಾಕಿದ್ದೆಲ್ಲ ತೋರಿಸು ಅಂದರು. ಕಾಣ್ತಾ ಇಲ್ಲ ಅಂತೇಳಿ. ಕಾಣ್ತಾ ಇಲ್ಲ. ಹಾಗಿದ್ದರೆ ಉಪ್ಪಿಲ್ವಾ ಅಂತ ಕೇಳಿದ. ಇದೆ, ಸ್ವಲ್ಪ ಕುಡಿದು ನೋಡು ಅಂತ ಹೇಳಿದರು. ಸ್ವಲ್ಪ ಕುಡಿದ್ರು. ಅಂತಾದ ಆಚಾಮ ಮಧ್ಯಾದ ಆಚಾಮ ಚೆಲ್ಲಿ ಮಧ್ಯದ ಕುಡಿ ಅಂದರು. ಕುಡಿದ್ರು. ಕಥಮಿತಿ ಲವಣ ಮಿತಿ ಹೇಗೆ ಕಾಣಿಸುತ್ತೆ ಅಂದರು? ಉಪ್ಪು ಅಂದ್ರೆ. ಮಧ್ಯದ ಕುಡಿದ್ರೆ ಉಪ್ಪು, ಕೊನೆಯದು ಕುಡಿದ್ರೆ ಉಪ್ಪು. ಉಪ್ಪು ಎಲ್ಲಿದೆ ಈಗ? ಇದರೊಳಗಿದೆ. ಕಣ್ಣಿಗೆ ಕಾಣಿಸುತ್ತಾ ಕಾಣಿಸೋದಿಲ್ಲ. ಸೊ ದೇವರು ಎಲ್ಲಿದ್ದಾರೆ? ಎಲ್ಲ ಕಡೆ ಇದ್ದಾರೆ. ಕಣ್ಣಿಗೆ ಕಾಣಿಸ್ತಾನ? ಕಾಣಿಸೋದಿಲ್ಲ. ಎಷ್ಟು ಸಿಂಪಲ್. ಇದ್ದು ಮಾತ್ರಕ್ಕೆ ಏನಾಗ್ಬೋದು? ಕಾಣಿಸ್ಬೇಕು ಅಂತ ನಿಯಮ ಇಲ್ಲ. ನೀನೇ ಹಾಕಿದ ಉಪ್ಪು, ನಿನಗೆ ಗೊತ್ತಿದೆ. ನೀನು ಹಾಕಿದ ಉಪ್ಪು ಮೊದಲು ಸೀನೀರು, ಆಮೇಲೆ ನೋಡಿದ್ರೆ ಉಪ್ಪು ಕಾಣೋದಿಲ್ಲ. ಉಪ್ಪು ಅನುಭವಕ್ಕೆ ಬರ್ತಾ ಇದೆ. ಉಪ್ಪು ನಾನಿಗೆ ಗೊತ್ತಾಗ್ತಾ ಇದೆ. ದೇರ್ಫೋರ್ ದೇವರು ಇವತ್ತು ಎಲ್ಲ ಕಡೆ ಇದ್ದಾರೆ ಎಂಬುದಕ್ಕೆ ಏನು ಕಾರಣ ಅಂದರೆ, ನಾವಿರೋದೇ ಕಾರಣ. ಇಲ್ಲದವ್ರು ನಾವು ಯಾರು ಇರಲಿಕ್ಕೆ ಆಗ್ತಾನೇ ಇರಲಿಲ್ಲ ಅಂದಮೇಲೆ ಆಕ್ಸಿಜನ್ ಯಾರು ಟೆಸ್ಟ್ ಮಾಡ್ತಾರ? ಯಾರು ಸೈಂಟಿಸ್ಟ್ ಕರೆಸಿ ಆಕ್ಸಿಜನ್ ಇದೆ ನೋಡಪ್ಪ ಅಂತ ಯಾರು ಹೇಳ್ತಾರೆ? ಇಲ್ಲಿ ಯಾತಕ್ಕೆ ಹೇಳಬೇಕಾಗಿಲ್ಲ? ನಾವು ಸುಖವಾಗಿ ಕೂತಿರೋದೇ ಕಾರಣ. ಅದು ಇದ್ದಿದ್ರೆ ಅದೆಲ್ಲ ಕೇಳೋ ಪ್ರಶ್ನೆ ಬರಲಿಲ್ಲ. ಇನ್ನೂ ಟೆಸ್ಟ್ ಮಾಡೋದಾದ್ರೆ ಬಹಳ ಮೂರ್ಕ ಅಂತ ಆಗಿಬಿಡ್ತಾರೆ. ಸರಿತಾ? ಸಾಧ್ಯ ಇಲ್ಲ. ಅದಕ್ಕೆ ಒಂದು ಆಮ್ಲಜನಕ ಟೆಸ್ಟ್ ಮಾಡಲಿಕ್ಕೆ ನಾವು ಕೂತಿದ್ದ ಕಾಲಕ್ಕೆ ಹೇಗೆ ನಮಗೆ ಒಬ್ಬ ಸೈಂಟಿಸ್ಟ್ ಬೇಕಾಗಿಲ್ವೋ ಅದೇ ರೀತಿಯಲ್ಲಿ ಬದುಕಿದ ಮೇಲೆ ದೇವರಿದ್ದಾನೆ ಅಂತ ಕೇಳೋದಕ್ಕೆ ಹೋಗಬಾರ್ದು. ಇಲ್ಲದರ ಬದುಕಲಿಕ್ಕೆ ಸಾಧ್ಯತೆಯೇ ಇರಲಿಲ್ಲ. ಅದೆಲ್ಲ ಹೇಳ್ತಾರೆ. ಒಬ್ಬ ವ್ಯಕ್ತಿ ಇದ್ದ, ಅವನು ಕಣ್ಣು ಕಟ್ಟಿಬಿದ್ರು, ಕಳ್ಳರು ಕಿಡ್ನಾಪ್ ಟ್ಯಾಕ್ಸಿ ಕಿಡ್ನಾಪ್ ಮಾಡಿದರು, ತಗೊಂಡು ಎಲ್ಲೋ ಬಿಟ್ಬಿಟ್ರು ಕಣ್ಣು ಕಟ್ಟಿ. ಆಮೇಲೆ ನೋಡಿದ್ರು ಕಣ್ಣು ಬಿಚ್ಚಿ ನೋಡ್ತಾನೆ, ಏನು ಗೊತ್ತಾಗ್ತಾ ಇಲ್ಲ. ಎಲ್ಲಿಂದ ಬಂದೆ ಗೊತ್ತಿಲ್ಲ, ಎಲ್ಲಿಗೆ ಹೋಗಬೇಕು ಗೊತ್ತಿಲ್ಲ. ನಮ್ಮ ಸ್ಥಿತಿ ಹಾಗೆ ತಾನೆ. ಎಲ್ಲಿಂದ ಬಂದೆ, ಮುಂದೆ ಎತ್ತ ಪಯಣ. ಹುಷ ಯೋಚನೆ ಮಾಡ್ದ 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 ಹುಡುಕ್ತ ಕಂಡವ್ರು ಕೇಳಕ್ಕೆ ಶುರು ಮಾಡ್ದ. ಸ್ವಾಮಿ ಗಾಂಧಾರ ದೇಶ ಗೊತ್ತಾ ನಿಮಗೆ? ಅಲ್ಲಿಂದ ಕರ್ಕೊಂಬಂದಿದ್ರು. ಅವ್ರು ದಾರಿ ತೋರಿಸ್ತಾ ತೋರಿಸ್ತಾ ಹೋದರು. ಕೊನೆಗೆ ಏನಾದ ಊರಿಗೆ ಬಂದು ಸೇರ್ಕೊಂಡ್ಬಿಟ್ಟ. ಆಯ್ತಾ? ಈಗ ಎಲ್ಲಿಂದ ಬಂದೆ ನಮ್ಗೆ ಗೊತ್ತಿಲ್ಲ. ಈಗ ಗಾಂಧಾರ ದೇಶ ಯಾರನ್ನು ಕೇಳಿ ಯಾರನ್ನು ಕೇಳ್ದ? ಗೊತ್ತಿದ್ದರು. ಕೇಳಿ 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 ಬಂದ. ಅದೇ ರೀತಿ ಆಚಾರ್ಯವಾನ್ ಪುರುಷೋ ವೇದ. ಗುರುಗಳನ್ನು ಕೇಳಿ ದಾರಿ ತಿಳ್ಕೊಬೇಕೇ ಹೊರತು ಸುಮ್ಮನೆ ಹುಡುಕಿದ್ರೆ ಸಿಗೋದಿಲ್ಲ. ಎಂಥ ದೃಷ್ಟಾಂತ ಇದು? ಇದು ಭೇದ ದೃಷ್ಟಾಂತ. ಲವಣಕ್ಕೂ ನೀರಿಗೂ ಭೇದ ಇದೆಯೋ ಅಭೇದ ಇದೆಯೋ? ಭೇದ ಇದೆ. ಅದು ಭೇದ ದೃಷ್ಟಾಂತ. ಇದು ಭೇದ ದೃಷ್ಟಾಂತ. ಇನ್ನೊಬ್ಬನ ಕರೆದ್ರು, ಅವನು ಕಳ್ತಾರ ಮಾಡಿದ್ದ, ತಿಳ್ಕೊಬಂದ್ರು. ತಿಳ್ಕೊಬಂದ್ರು ಶಿಕ್ಷೆ ಕೊಡಬೇಕು ಅಂತ ಹೇಳಿದರು. ಯಾವ ಪ್ರೂಫು ಬೇರೆ ಇಲ್ಲ. ಹೇಳಿದ್ರು, ನೋಡಯ್ಯ ಕಾದ ಪರಶು ಬೆಂಕಿ ಕಾದು ಬಿಟ್ಟಿದೆ, ಅದು ಮುಟ್ಟಿ ಪ್ರಮಾಣ ಮಾಡಬೇಕು ನಿನೀಗ. ನೀನು ಕದ್ದಿದೆಯೋ ಇಲ್ಲ ಹೇಳು. ಅವನೇನು ಹೇಳಬೇಕೀಗ? ಇವತ್ತಾರಿತಿ ಪರೀಕ್ಷೆ ಮಾಡಿಸಿದ್ರೆ ಗೋವಿಂದ ಹೋಗಿಬಿಡ್ತಾರೆ. ಪರೀಕ್ಷೆ ಮಾಡಿ ಯಾವ ಎನ್ಕ್ವೈರಿನೇ ಇಲ್ಲ, ಮುಟ್ಟಿ ಹೇಳ್ಬಿಡು ಸಾಕು ನಿನಗೆ. ಅಷ್ಟು ಏನು ಮಾಡಿದ ಅವನು, ಅವನು ಸತ್ಯ ಹೇಳಿದರೆ ಸುಡೋದಿಲ್ಲವಂತೆ. ಇದು ತಮಾಷೆ, ಸತ್ಯ ಹೇಳಿದರೆ ಸುಡೋದಿಲ್ಲ. ಅದಕ್ಕೆ ಪ್ರಹ್ಲಾದನ ಬೆಂಕಿ ಯಾತು ಸುಡಲಿಲ್ಲ ಅಂದರೆ ಹರಿರೇವ ಪರಾಂಬದೇನದು, ಸತ್ಯವಾಕ್ಯ ಅದಕ್ಕೆ ಸುಡಲಿಲ್ಲ ಅಂತ ಹೇಳ್ತಾರೆ. ಅತ್ತ ಸತ್ಯ ಹೇಳಿದರೆ ಸುಡಲಿಲ್ಲ, ಸುಳ್ಳು ಹೇಳಿದ್ರೆ ಸುಡುತ್ತಂತೆ. ಯಾವಾಗ ಅವನು ಸುಳ್ಳು ಸತ್ಯವಾಗಿ ಕಳ್ತಾನ ಮಾಡಿಲ್ಲ, ಅವಾಗ ಮುಟ್ಟಿದ್ರೆ ಸುಡೋದಿಲ್ಲ. ಯಾವಾಗ ಮಾಡಿರ್ತಾನೆ ಮುಟ್ಟಿದ್ರೆ ಸುಡುತ್ತೆ. ಅದೇ ರೀತಿಯೇ ಸ್ತೇನ ಅಪಾರಿಯ, ಯಾವಾಗ ಅವನು ಸುಳ್ಳು ಹೇಳಿದ ಅಂತ ಗೊತ್ತಾಗುತ್ತೆ ಶಿಕ್ಷೆ ಕೊಡ್ತಾನೆ. ಇವತ್ತು ಹಾಗೇನೆ ಅಗ್ನಿಮುಟ್ಟು ಹೇಳಬೇಕು, ಗೊತ್ತಾಯ್ತಾ? ಅಗ್ನಿಮುಟ್ಟು ಹೇಳಬೇಕು. ಏನಂತ, ನಾನು ಕಳ್ಳನಲ್ಲ ಅಂತ ಹೇಳಬೇಕು. ಇವತ್ತು ಕಳ್ಳ ಅಂದರೆ ಯಾರು ಅಂದರೆ, ನಾವೇ ಬ್ರಹ್ಮಸ್ತೇನ ನಿರಾನಂದ, ದೇವ್ರನ್ನೇಕ್ಕಂಥ ಕಳ್ಳರು ಅಂತ ಕರೀತಾರೆ. ಪ್ರಾಕಾಶ್ಯ ಏತೇ ತಸ್ಕರಾಹ, ದೇವರ ಗುಣಗಳನ್ನೇ ಕದ್ದುಬಿಟ್ರು, ದೇವರಿಲ್ಲ ಅಂತ ಹೇಳಿ ಕಳ್ತಾನೆ ತಾನೇ. ಈಗ ಬೆಂಕಿ ಮುಟ್ಟು ಹೇಳಬೇಕು. ಬೆಂಕಿ ಯಾವುದೀಗ ಶಾಸ್ತ್ರನೇ ಬೆಂಕಿ, ಜ್ಞಾನಾಗ್ನಿ. ಮುಟ್ಟು ಹೇಳ್ತಿ ಅಂತ ಕೇಳಿದರೆ ಇಲ್ಲ, ಅವನ ಸದಹನ್ಯತೆ ಆ ರೀತಿ ಇಲ್ಲ, ಆದ್ದರಿಂದ ಅವನು ಓಡಿಸಿಬಿಡ್ತಾರೆ. ಇಲ್ಲಿ ಕದ್ದ ಪದಾರ್ಥಕ್ಕೂ ಕಳ್ಳರಿಗೂ ಭೇದನೋ ಅಭೇದನೋ? ಇಲ್ಲಿ ಮತ್ತೆ ಭೇದ. ನದಿಗಳು ಸಮುದ್ರದಲ್ಲಿ ಸೇರಿಬಿಡುತ್ತೆ, ನದಿ ಸಮುದ್ರ ಸೇರಿದಾಗ ಒಂದಾಗತ್ತೆ ಅಂತ ಹೇಳ್ತಿರಲ್ಲ, ಒಂದಾಗೋದಿಲ್ಲ ಆ್ಯಕ್ಚುಲಿ, ಒಂದಾಗೋದಿಲ್ಲ ಅಂತ ಪ್ರೂವ್ ಮಾಡಿ ಆಗಿದೆ ಈಗಾಗಲೇ. ತೀರ್ಪು ನದಿ ಸಮುದ್ರಗಳಲ್ಲಿ ಭೇದ ಇರೋದ್ರಿಂದ ಮುಕ್ತನಾದ ಮೇಲೂ ಜೀವನಿಗೂ ಪರಮಾತ್ಮನ ಏನಿದೆ, ಭೇದನೇ ಇದೆ. ಇದೆಲ್ಲ ಹೇಳ್ತಾ ಹೇಳ್ತಾ ಒಂಬತ್ತರಲ್ಲೂ ಭೇದ ಇರೋದ್ರಿಂದ ತತ್ವಮಸಿಗೆ ಭೇದ ಪ್ರಾರ್ಥನೆ ಮಾಡಬೇಕು, ಅಭೇದ ಪ್ರಾರ್ಥ ಮಾಡಬಾರದು. ಇವೆಲ್ಲ ಡಿಟೇಲಾಗಿ ಹೇಳ್ತಾರೆ. ಅಲ್ಲಿಗೆ ಚಾಂದೋಗ್ಯ ಉಪನಿಷತ್ ಭಾಷ್ಯ ಮುಗಿದುಬಿಟ್ಟು ಕೊನೆ ಮಂಗಳ ಶ್ಲೋಕ ಹೇಳ್ತಾರೆ, ಅದನ್ನು ಓದಿದರೆ ಆಯಿತು. ಉಪದಿಷ್ಟ ಪರೇಣೈವತು ಏವಾಹ ಚತುರ್ಮುಖ ಉವಾಚ ಚ ಮನೋರ್ವಿದ್ಯಾಂ ಪ್ರಜಾಭ್ಯೋ ಮನುರೇವ ಚ ತಸ್ಮಾತ್ ಸರ್ವೇಂದ್ರಿಯಾಣೀಶೆ ನಿಧಾಯ ಪುರುಷೋತ್ತಮೇ ದೃಷ್ಟ್ವಾ ತಂ ಪರಮಂ ವಿಷ್ಣುಂ ತಲ್ಲೋಕಂ ಪ್ರತಿಪದ್ಯತೆ. ಅದಕ್ಕೆ ಸರ್ವೇಂದ್ರಿಯಾಣಿ ಈಶೆ ನಿಧಾಯ ಪುರುಷೋತ್ತಮೇ, ಎಲ್ಲ ಇಂದ್ರಿಯಗಳನ್ನು ದೇವ್ರ ಕಡೆ ಹಾಕಬೇಕು ಸರ್ವೇಂದ್ರಿಯ ಪ್ರೇರಕೇಣ. ದೃಷ್ಟ್ವಾ ತಂ ನಾವರ್ತೇತ ಪುನಸ್ತಸ್ಮಾತ್ ಕದಾಚಿತ್ ಕೇನಚಿತ್ ಕ್ವಚಿತ್. ಯಾರು ಈ ರೀತಿ ಮಾಡ್ತಾರೋ ಮುಂದೆ ಏನಾಗೋದಿಲ್ಲ, ಅವನು ವಾಪಸ್ ಬರೋದಿಲ್ಲ. ಕೊನೆಯ ವಾಕ್ಯ ಉಪನಿಷತ್ತಿತ್ತು. ತದ್ಧೈ ತದ್ ಬ್ರಹ್ಮ ಪ್ರಜಾಪತಯ ಉವಾಚ ಪ್ರಜಾಪತಿರ್ ಮನವೇ ಮನುಹು ಪ್ರಜಾಭ್ಯ ಆಚಾರ್ಯ ಕುಲಾದ್ ವೇದಮಧೀತ್ಯ ಯಥಾವಿಧಾನಂ ಗುರೋ ಕರ್ಮ ಅತಿಶೇಷಣ ಅಭಿಸಮಾವೃತ್ಯ ಕುಟುಂಬೋ ಶುಚೌ ದೇಶೇ ಸ್ವಾಧ್ಯಾಯಂ ಮಧೀಯಾನೋ ಧಾರ್ಮಿಕಾನ್ ವಿದಧತ್ ಆತ್ಮನಿ ಸರ್ವೇಂದ್ರಿಯಾಣಿ ಸಂಪ್ರತಿಷ್ಠಾಪ್ಯ ಅಹಿಂಸನ್ ಸರ್ವಾಣಿ ಭೂತಾನಿ ಅನ್ಯತ್ರ ತೀರ್ಥೇಭ್ಯಃ ಸಖಲು ಏವಂ ವರ್ತಯನ್ ಯಾವದಾಯುಷಂ ಬ್ರಹ್ಮಲೋಕಂ ಅಭಿಸಂಪದ್ಯತೆ ನಚ ಪುನರಾವರ್ತತೆ ನಚ ಪುನರಾವರ್ತತೆ. ಇದೇ ಅನಾವೃತ್ತಿ ಶಬ್ದ, ಅನಾವೃತ್ತಿ ಶಬ್ದ ಬಂದು ಇದರಿಂದಲೇ ಕೆಲವು ಸ್ವಾರಸ್ಯ ನೋಡಿ. ಇದನ್ನೆಲ್ಲ ತಿಳ್ಕೊಂಡು ಏನು ಮಾಡಬೇಕಂತೆ, ಶುಚೌದೇಶೇ ಎಲ್ಲೆಲ್ಲ ಇರುವಾರು ಒಳ್ಳೆ ಜಾಗದಲ್ಲಿ ವಾಸ ಮಾಡಿ, ಸ್ವಾಧ್ಯಾಯಂ ಅಧೀಯಾನ ಪಾಠ ಪ್ರವಚನ ಮಾಡ್ಕೊಂಡಿರಿ, ಧಾರ್ಮಿಕಾನ್ ವಿಧದತ್ ಜನಗಳಿಗೆ ಧರ್ಮೋಪದೇಶ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ರಾಯರು ಕಾರಯಿಷ್ಯೇಚ ಅಂತೇಳಿ, ಧಾರ್ಮಿಕಾನ್ ವಿಧದತ್ ಜನಗಳನ್ನು ಧಾರ್ಮಿಕರನ್ನು ಮಾಡಬೇಕು. ಸರ್ವೇಂದ್ರಿಯಾಣಿ ಸಂಪ್ರತಿಷ್ಠಾಪ್ಯ ಅಹಿಂಸನ್ ಸರ್ವಾಣಿ ಭೂತಾನಿ, ಎಲ್ಲ ಇಂದ್ರಿಯನ್ನು ದೇವರಲ್ಲಿ ಹಾಕಿಬಿಟ್ಟು ಯಾವ ಪ್ರಾಣಿ ನೋಯಿಸಬಾರದು. ಅನ್ಯತ್ರ ತೀರ್ಥೇಭ್ಯ ಸಖಲು ಏವಂ ವರ್ತಯನ್ ಜಾವದಾಯುಷಂ ಬ್ರಹ್ಮಲೋಕಂ ಅಭಿಸಂಪದ್ಯತೆ. ಆ ರೀತಿ ಇದ್ದರೆ ಎಲ್ಲಿಗೆ ಹೋಗ್ತಾನೆ ಅವನು, ಬ್ರಹ್ಮಲೋಕಕ್ಕೆ ಹೋಗ್ತಾನೆ, ವಾಪಸ್ ಬರೋದಿಲ್ಲ, ವಾಪಸ್ ಬರೋದಿಲ್ಲ. ನಾವರ್ತೇತ ಪುನಸ್ತಸ್ಮಾತ್ ಕದಾಚಿತ್ ಕೇನಚಿತ್ ಕ್ವಚಿತ್. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಕೊನೆಯ ವಿಷಯವಾಕ್ಯ ಇದೆ, ಅನಾವೃತ್ತಿ ಶಬ್ದ ಅಂತ ಇದೇ ಬಂದಿರೋದಾದ್ರಿಂದ ಛಾಂದೋಗ್ಯೋಪನಿಷತ್ತಿಗೂ ಬ್ರಹ್ಮಸೂತ್ರಕ್ಕೆ ಇರೋ ಸಂಬಂಧ ಗೊತ್ತಾಗುತ್ತೆ. ಪೂರ್ಣಾನಂದ ಮಹೋದಧಿ ಪರತಮೋ ನಿತ್ಯ ಪರಸ್ಮಾತ್ ಸದಾ ಸರ್ವಜ್ಞ ಸಕಲೇಶಿತ ಗುಣನಿಧಿ ನಿತ್ಯೋತ್ಸವ ತದ್ವಿಧಾಂ ಸರ್ವಸ್ಮಾದಧಿಕಂ ಮಮ ಪ್ರಿಯತಮಃ ಶಿಷ್ಟಾದಪೀಷ್ಟೋತ್ತಮಃ ಸರ್ವಸ್ಮಾಚ್ಯ ಹಿತಾತ್ ಸದಾ ಹಿತತಮಃ ಪ್ರೀತೋ ಭವೇನ್ಮೇ ಹರಿಹಿ. ಇಂಥ ಪರಮಾತ್ಮ ನನಗೆ ಪ್ರೀತರಾಗ್ರಿ ಅಂಥೇಳಿ ಆಚಾರ್ಯ ಉತ್ತರ ಮಂಗಲವನ್ನು ಮಾಡಿದ್ದು. ಮುಂದೆ ಎಷ್ಟೇ ತ್ರಿಣಿವಿಧಾನಿ ವೇದವಚನೆ ತಮ್ಮ ಸ್ವರೂಪವನ್ನು ಹೇಳ್ತಾರೆ, ಅದಾದ ಮೇಲೆ ಆಧಾರವನ್ನು ಕೊಡ್ತಾರೆ ಅದಕ್ಕೆ. ಆನಂದ ತೀರ್ಥ ಇತಿ ಯಶ್ಯ ನಾಮ ತೃತೀಯಕ ಪೂರ್ಣ ಪ್ರಜ್ಞೇನ ತೇನೇದಂ ಕೃತಂ ಭಾಷ್ಯಂ ಹರೇ ಪ್ರಿಯಂ. ಆನಂದ ತೀರ್ಥ ಅಂತ ಹೆಸರಿದೆಯಲ್ಲ, ಅಂತ ವಾಯುದೇವರು ಮೂರನೇ ಅವತಾರವಾದ ಪೂರ್ಣಪ್ರಜ್ಞರೇ ಇದನ್ನು ಬರೆದರು ಅಂತ ಹೇಳಿ ಮತ್ತೆ ದೇವರು ಸ್ತೋತ್ರ ಮಾಡ್ತಾರೆ. ನಿನ್ನೆ ಹೇಳಿದಂತೆ ತಮ್ಮ ವಿಷಯ ಹೇಳಿಕೊಂಡ ತಕ್ಷಣ ಮತ್ತೆ ದೇವರ ಹತ್ರ ಹೋಗಬೇಕು. ನಿತ್ಯಾನಂದೋ ಹರಿಪೂರ್ಣೋ ನಿತ್ಯದ ಪ್ರಿಯತಾ ಮಮ ನಮಸ್ತಸ್ಮೈ 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 ಚ ವಿಷ್ಣವೇ ನಮಸ್ತಸ್ಮೈ 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 ಚ ವಿಷ್ಣವೇ. ಈ ರೀತಿ ಕೃಷ್ಣಾರ್ಪಣ ಅಂತ ಮುಗಿಸಿದೆ. ಇನ್ನು ಉಳಿದಿದ್ದು ಬೃಹದಾರಣ್ಯಕೋಪನಿಷತ್ ಭಾಷ್ಯ, ನಾಳೆ ದಿವಸ ಅದು ಅದು ಅತಿ ದೊಡ್ಡ ಉಪನಿಷತ್. ಅದೇ ಐತರೇಕ್ಕಿಂತ ಚಾಂದೋಗ್ಯ ದೊಡ್ಡದು, ಚಾಂದೋ ಬೃಹದಾರಣ್ಯ ಇನ್ನೂ ದೊಡ್ಡದು. ಅದಕ್ಕೆ ಬೃಹತ್ ಭಾಷ್ಯ ಅಂತಲೇ ಕರೆಯೋದು ಅದನ್ನು. ಅದು ಎರಡರ್ಥದಲ್ಲಿ, ಬೃಹದಾರಣ್ಯಕ ಭಾಷ್ಯ ಅಂತ ಒಂದರ್ಥ, ದೊಡ್ಡ ಭಾಷ್ಯ ಅಂತ ಇನ್ನೊಂದರ್ಥ. ನಾಳೆ ದಿವಸ ಒಂದೇ ಗಂಟೆಯೊಳಗೆ ಅದಿಷ್ಟು ಮುಗಿಸ್ಬೇಕು ನಾಳೆ. ಅದರಲ್ಲಿ ಕೂಡ ಭಾಳ ಸ್ವಾರಸ್ಯವಾದಷ್ಟು ಬೇಕಾದಷ್ಟು ಬರುತ್ತೆ, ಅತ್ಯದ್ಭುತ ವಿಷಯಗಳು ಬರುತ್ತೆ. ಅದನ್ನು ಅದನ್ನು ಮಾತ್ರ ಹೈಲೈಟ್ ಮಾಡಿ ಆಂಬರ ಮಾಸಿ ಬರೋದು ಅಲ್ಲೇನೆ ನಾಳೆ. ಅದಕ್ಕೆ ಅರ್ಥ ಹೇಳ್ತಾರೆ ನೋಡಿ, ನಾಳೆ ಕಟ್ಟಿವಿ. ನಾಳೆ ಉಪನಿಷತ್ ಭಾಷೆಗಳಲ್ಲಿ ಮೂದ ಹೋಗಿಬಿಟ್ಟು, ನಾಡಿದ್ದು ಋಗ್ಭಾಷ್ಯ, ನಾಡಿದ್ದು ಋಗ್ಭಾಷ್ಯ ಇದು. ಯಾವುದು ಮೂರನೇದು ಅಂದರೆ ಎಲ್ಲಿ ಮೂರನೇದು? ಹಾಗಲ್ಲ, ಮೂರನೇದು ಅಂದರೆ 1-2-3 ಒಳಗೆ ಮೂರನೇದು. 1-2-3 ಲೆಕ್ಕ ಹಾಕಿದ್ರೆ ಮೂರನೇದೇ ಹೊರತು ಋಗ್ವೇದ ಯಜುರ್ವೇದ ಆ ಕ್ರಮದಲ್ಲಿ ಮೂರನೇದಾಗುತ್ತೆ ಹೊರತು ಇದರಲ್ಲ. ಬಟ್ ಸ್ಟ್ರೆಂತ್ ತೊಗೊಂಡ್ರೆ ಯಾವ್ದು ದೊಡ್ಡದು? ಇದೆ ಬೃಹತ್ ಭಾಷೆನೇ ದೊಡ್ಡದು, ಉಪನಿಷತ್ತು ದೊಡ್ಡದು, ಭಾಷೆನೂ ದೊಡ್ಡದು, ಪ್ರಧಾನಕ್ಕೂ ದೊಡ್ಡದು. ಆಮೇಲೆ ಚಂದ, ಆಮೇಲೆ ಐತರೆ ಆ ಕ್ರಮ ಅಲ್ಲ. ಒಟ್ಟು ಮೂರು ಇದೆ, ಅದರಲ್ಲಿ ಮೂರನೇದು ಅಂತ ಅಷ್ಟೇ ಅರ್ಥ. ನಾವು ಪ್ರಿಂಟ್ ಭಾಷೆನಲ್ಲಿ ಮೂರನೇದು, ಮೂರನೇದಾರೆ ಪ್ರಿಂಟ್ ಭಾಷೆನಲ್ಲಿ ಮೂರನೇದು ಅಂತ ಅರ್ಥ. ಆ ತತ್ವ ಸಮನ್ವಯ ಮಾಡ್ಕೋಬೇಕು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ. ಅದಕ್ಕೆ ಹೇಳಿದ ಅಲ್ಲ, ಇಬ್ರು ಬೇರೆ. ಅದಕ್ಕೆ ಏನು ಹೇಳ್ತಾರೆ ಇವ್ರನ್ನ? ಇವ್ರು ಯಾರು? ಇವರು ಅವ್ರು ವಾಜಶ್ರೇಯರು. ಇವರು ಇವ್ರು ಬೇರೆ, ಇವರು ಆರೋಡೆಯ ಆದ್ದರಿಂದ ಇಬ್ರು ಬೇರೆ ಬೇರೆ ಆಗ್ತಾರೆ, ಇಬ್ರು ಒಂದೇ ಅಲ್ಲ. ಸರ್ವೇಂದ್ರಿಯ ಪ್ರೇರಕೆ ಅದಕ್ಕೆ ಗೌತಮರು ಹಾಗೆ, ಹಾರಿದ್ರು ಮತ್ತೆ ಗೌತಮ ಬೇರೆ, ಆ ಗೌತಮ ಬೇರೆ. ಸರ್ವೇಂದ್ರಿಯ